वैयद्यखिल शक्तिधर स्वधाम्ना अन्यांश्च हस्तचरण श्रवणत्वादीन प्राणान् नमो भगवते पुरुषाय तुभ्यं यस्माद् ब्रह्मेन्द्र रुद्रादि देवतानां श्रियोऽपि च नामस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद ಶ್ರೀಮನ್ ಮಹಾಭಾರತದಲ್ಲಿ ವನಪರ್ವವನ್ನು ಪ್ರಾರಂಭ ಮಾಡುತ್ತಾ ಶ್ರೀ ವೀರವ್ಯಾಸ ದೇವರು ಯಾವ ರೀತಿಯಾಗಿ ಪಾಂಡವರು ವನವಾಸವನ್ನು ಕೈಗೊಂಡಿದ್ದಾರೆ, ತಮ್ಮ ಹಿಂದೆ ಬಂದಿದ್ದಂಥ ಅಸಂಖ್ಯ ಜನಗಳನ್ನು ಅತ್ಯಂತ ಸಾಂತ್ವನಪೂರ್ವಕವಾಗಿ ಬೀಳ್ಕೊಟ್ಟು ಬಿಟ್ಟು ನಾವೆಲ್ಲ ಬಂದೇ ಬರ್ತೇವೆ, ನೀವು ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರನಿಗೆ ಮನಸ್ಸಿಗೆ ನೋವಾಗದಂತೆ ಇರಬೇಕು, ನೀವೆಲ್ಲ ದಯವಿಟ್ಟು ವಾಪಸ್ ಹೋಗಬೇಕು ಅಂತ ಹೇಳಿದಾಗ ಜನಗಳೆಲ್ಲ ಹೊರಟೋದ್ರು. ಆದರೆ ಋಷಿಗಳು ಮುನಿಗಳು ಮಾತ್ರ ಹೋಗ್ಲಿಕ್ಕೆ ಇಷ್ಟಪಡಲಿಲ್ಲ. ನಾವೆಲ್ಲ ನಿಮ್ಮ ಜೊತೆಗೇ ಇರ್ತೇವೆ, ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ನಮಗೆ ಕೌರವರ ಸಹವಾಸ ಬೇಕಿಲ್ಲ. ಧರ್ಮರಾಜ ಹೇಳಿದ, ಅಲ್ಲಿ ವ್ಯವಸ್ಥೆ ಇದೆ, ಅದು ಊರರು ಬೇಕಾಷ್ಟು ಅನುಕೂಲತೆಗಳು ಉಂಟು, ನಮ್ಮಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದು ಬೇಕಿಲ್ಲ ಅಂತ ಹೇಳಿದ್ದೆ. ಬೇರೆ ಅನುಕೂಲತೆಗಳು ಯಾವುದೂ ನನಗೆ ಬೇಕಿಲ್ಲ, ನಮಗೆ ಬೇಕಿರೋದು ನಿಮ್ಮಂಥವರ ಸಹವಾಸ ಮಾತ್ರ ಅಂತ ಹೇಳಿದ್ದೆ. ಇದು ಋಷಿಮುನಿಗಳ ನಿಜವಾದ ದೀಕ್ಷೆ. ಅಂದ್ರೆ ಪಟ್ಟಣವಾಸ ಬಿಟ್ಟು ವನವಾಸಕ್ಕೆ ಹೋಗ್ತಾ ಇದ್ದಾರೆ. ಇವತ್ತಾಗಲ್ಲ, ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬರೋ ಕಾಲ ಇದು. ವನವನ್ನು ಬಿಟ್ಟು ಪಟ್ಟಣಕ್ಕೆ ಬರತಕ್ಕಂಥದ್ದು ಮನುಷ್ಯನ ಪದ್ಧತಿ. ಹೇಳ್ತಾರೆ, ಎಲ್ಲಿ ನಮಗೆ ಜ್ಞಾನ ವೃದ್ಧಿಗೆ ಅವಕಾಶ ಇದೆಯೋ ಅಂಥಲ್ಲಿ ವಾಸ ಮಾಡಬೇಕು. ಸಜ್ಜನರ ಮಧ್ಯೆ ಇದ್ರೆ ಜ್ಞಾನ ವೃದ್ಧಿಗೆ ಅವಕಾಶ ಇರೋ ಹಾಗೆ, ಬೇರೆ ಕಡೆ ಇದ್ರೆ ಜ್ಞಾನ ವೃದ್ಧಿಗೆ ಅವಕಾಶ ಇರೋದಿಲ್ಲ. ಇನ್ನು ಅಪಾಯ ಉಂಟು, ದುರ್ಜನರ ಮಧ್ಯೆ ಇದ್ರೆ ಜ್ಞಾನ ವೃದ್ಧಿಗೆ ಅವಕಾಶ ಇಲ್ಲ. ಅಷ್ಟೇ ಅಲ್ಲ, ಇರೋ ಜ್ಞಾನವೂ ಕೂಡ ಹಾಳಾಗಿ ಹೋಗುತ್ತೀನಿ, ಇರೋ ಜ್ಞಾನವೂ ಕೂಡ ನಶಿಸಿ ಹೋಗುತ್ತೆ. ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅನ್ನೋ ಮಾತು ಅತ್ಯಂತ ಸಾರ್ಥಕವಾದದ್ದು. ಇವತ್ತು ನಾವು ಎಷ್ಟೇ ಓದಿದ್ರು ಕೂಡ ನಾಲ್ಕು ಜನಗಳ ಬದ್ಧೆ ಇದ್ದಾಗ ಏನು ಕಲಿತೇವೆ ಅಷ್ಟನ್ನು ಓದಲಿಕ್ಕಾಗೋದಿಲ್ಲ. ಇವತ್ತು ಹುಡುಗನ ಒಬ್ಬನೇ ಹುಡುಗಿನ ಪಾಠ ಹೇಳಿ ನೋಡೋಣಂತೆ, ನಾಲ್ಕಾರು ಜನ ಹುಡುಗರಿದ್ದಾಗ ಮೇಷ್ಟ್ರು ಪಾಠದ ಜೊತೆಗೆ ತಾವು ತಾವು ಡಿಸ್ಕಷನ್ ಮಾಡಿ ಹೆಚ್ಚು ಇಂಪ್ರೂವ್ ಮಾಡ್ಕೋತ. ಇವತ್ತು ಸೆಮಿನಾರ್ಗಳು ಮಾತ್ರ ಅದು ಮಾಡೋ ಉದ್ದೇಶನೇ ಅದು. ವಿದ್ವದ್ಗೋಷ್ಠಿಗಳು ಮಾಡೋದೆಲ್ಲ ಯಾತಕ್ಕೆ, ಜನಗಳಿಗೆ ಎಷ್ಟು ಉಪಯೋಗ ಆಗುತ್ತೆ ಎಂಬುದು ನಾವು ಕಾಣುತ್ತೇವೋ ಅದಕ್ಕಿಂತ ಹೆಚ್ಚು ಉಪಯೋಗ ವಿದ್ವಾಂಸರಿಗೆ ಪರಸ್ಪರ ಆಗುತ್ತೆ. ಅವರವರ ಏನು ಚಿಂತನೆ ಮಾಡಿರ್ತಾರೆ, ಅವರೇನು ಅಧ್ಯಯನ ಮಾಡಿರ್ತಾರೆ, ಅದೆಲ್ಲ ನಡೆದು ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಕೂಡ ಇವತ್ತು ಸೆಮಿನಾರ್ಗೆ ಅಷ್ಟು ಬೆಲೆ ಉಂಟು. ಯಾವ ವೈದ್ಯರ ಅಥವಾ ಇಂಜಿನಿಯರ್ಗಳ ಕಾನ್ಫರೆನ್ಸ್ ನಡೆದಾಗ ಯಾವುದೋ ಜಗತ್ತಿನ ಮೂಲೆಯಲ್ಲಿ ಮಾಡಿದ ಸಂಶೋಧನೆ ಜಗತ್ತಿಗೆಲ್ಲ ಮುಟ್ಟುತ್ತೆ. ಅದರಿಂದ ಈ ಸಜ್ಜನರ ಸಹವಾಸ ಎಂಬುದು ಬಹಳ ಮುಖ್ಯವಾಗಿ ಜ್ಞಾನ ವೃದ್ಧಿಯ ಮಹಾದ್ವಾರ. ಅದನ್ನು ಕಳ್ಕೊಳ್ಳೋಕೆ ನಾವು ಇಷ್ಟಪಡೋದಿಲ್ಲ. ದುರ್ಯೋಧನಾದಿಗಳ ಬದ್ಧೆ ಇದ್ದು ನಮ್ಮಿರೋ ಜ್ಞಾನವನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಜೊತೆಗೆ ಒಂದೇ ಬರ್ತೇವೆ ಅಂತೇಳಿ. ಮನುಷ್ಯ ಸೌಲಭ್ಯಗಳು ಬಂದಾಗ ಆಕರ್ಷಿತನಾಗಿ ತನ್ನ ಮುಖ್ಯ ಗುರಿಯನ್ನು ಮರೆತು ಬಿಡ್ತಾನೆ. ಈ ಋಷಿಮುನಿಗಳೆಲ್ಲ ಕೂಡ ಅದನ್ನು ಮರೆಯದೇ ಇದ್ದಂಥ ಮಹಾನುಭಾವರುಗಳು. ಮುಖ್ಯವಾದಂಥ ಗುರಿಯನ್ನು ಸಾಧಿಸಲೇಬೇಕಿದೆ, ಅದಕ್ಕೋಸ್ಕರ ಹೀಗೆ ಮಾಡ್ತೇವೆ. ನಮ್ಮಲ್ಲಿ ತುಂಬ ಜನಗಳು ಹಾಗೆ ಸಿಗ್ತಾರೆ, ಎಲ್ಲೋ ಮನೆ ಮಾಡಿಬಿಡೋದು, ನಮಗೆ ಯಾವುದಕ್ಕೆ ಅನುಕೂಲ ಇಲ್ಲ ಅಂತ ಹೇಳೋದು ತಪ್ಪದು. ಆ ಮನೆ ಮಾಡಬೇಕಲ್ಲ, ಯೋಚನೆ ಮಾಡಬೇಕಲ್ಲ ಫಸ್ಟು. ಇವತ್ತು ಯಾವುದೋ ಊರಲ್ಲಿ ಇರೋದು ಬಟ್ ಬೆಂಗಳೂರಿಗೆ ಯಾತಕ್ಕೆ ಬರ್ತಾನೆ, ಮಕ್ಕಳು ಎಜುಕೇಷನ್ ಅನುಕೂಲ ಆಗುತ್ತೆ, ಅನೇಕ ಸೌಲಭ್ಯ ಸಿಗುತ್ತೆ ಅಂತ ಹೇಗೆ ಬರ್ತಾನಲ್ಲ, ಅದೇ ರೀತಿನೇ ಅನುಕೂಲ ಆಗೋ ರೀತಿಯಲ್ಲೇ ವರ್ತಿಸಬೇಕಾಗ. ಇಲ್ಲದೆ ಹೋದ್ರೆ ನಮ್ಮ ಜೀವನ ಬರೀ ಬದುಕೋದಷ್ಟೇ ಗುರಿಯಾದ ಗತಿ ಏನಾಗಬೇಕು? ಬರೀ ಬದುಕೋದೇ ಗುರಿ ಆಗಬಾರದು, ಆ ಬದುಕು ಸಾರ್ಥಕ ಆಗಬೇಕು. ಸಾರ್ಥಕ ಆಗಬೇಕಾದ್ರೆ ಜ್ಞಾನ ಒಂದರ ಹೊರತು ಇನ್ನೇನು ಬಂದರೂ ಸಾರ್ಥಕವಾದಾಗಲ್ಲ, ಅದೆಲ್ಲ ನಿರರ್ಥಕ ಬದುಕೆ. ಜ್ಞಾನವೃದ್ಧಿ ಅನ್ನೋ ಲೌಕಿಕ ಜ್ಞಾನವೃದ್ಧಿಗೆ ಒಂದು ಮಿತಿ ಇದೆ, ಅಲ್ಲಿಗೆ ಅವನು ಕೆಲಸಕ್ಕೆ ಸೇರಿಬಿಟ್ರೆ ಮುಗಿದೋಯ್ತು. ಅಧ್ಯಾತ್ಮ ಜ್ಞಾನಕ್ಕೆ ಮಿತಿಗಳೇ ಇಲ್ಲ. ಅಧ್ಯಾತ್ಮ ಜ್ಞಾನ ಅಪಾರವಾದದ್ದು, ಲೌಕಿಕ ಜ್ಞಾನ ಸೀಮಿತವಾದದ್ದು. ಆದ್ದರಿಂದ ನಾವು ಆಧ್ಯಾತ್ಮಿಕ ಜ್ಞಾನದ ಇನ್ನು ಬಂದಿದೆ ಅಂತ ತಿಳ್ಕೊಂಡು ಸುಮ್ಮನೆ ಆಗೋ ಕಾರಣ ಇಲ್ಲ. ಮತ್ತು ಓದಿದವನಿಗೂ ಬೇಕು, ಓದದೇ ಇದ್ದವರಿಗೂ ಬೇಕು. ಓದದೇ ಇದ್ದವನಿಗೆ ಓದಲಿಕ್ಕೆ ಬೇಕು, ಓದಿದವನಿಗೆ ಓದಿದ್ದನ್ನು ಬೆಳೆಸ್ಕೊಳ್ಳೋದಕ್ಕೆ ಬೇಕು. ಆದ್ದರಿಂದ ಜ್ಞಾನವೃದ್ಧಿಯ ಅವಕಾಶ ಅನ್ನೋದು ಅತಿ ಮುಖ್ಯ. ವನವಾಸ ಆದರೂ ಪರವಾಗಿಲ್ಲ, ನಿಮ್ಮ ಜೊತೆಗೆ ಇದ್ದೇ ಇರ್ತೇವೆ ಅಂತ ಹೇಳಿದಾಗ ಧರ್ಮರಾಜ ಎಷ್ಟೋ ಹೇಳಿದ, ಮತ್ತೆ ಕೊನೆಗೆ ಹೇಳಿದರು, ನಾವು ನಿಮ್ಮ ಜೊತೆ ಊಟಕ್ಕೋಸ್ಕರ ಬಂದಿಲ್ಲ, ನಮ್ಮ ಊಟದ ವ್ಯವಸ್ಥೆ ನಾವೇ ಮಾಡ್ಕೋತೇವೆ, ದಯವಿಟ್ಟು ಇರ್ಲಿಕ್ಕೆ ಅವಕಾಶ ಕೊಟ್ಟರೆ ಸಾಕು ಅಂತ ಹೇಳಿಬಿಟ್ಟು, ಇರ್ಲಿಕ್ಕೆ ಅವಕಾಶ ಕೊಟ್ಟರೆ ಸಾಕು ಅಂದಾಗ ಧರ್ಮರಾಜ ನಿರ್ವಾಹ ಇಲ್ಲದೆ ಒಪ್ಪಬೇಕಾಯ್ತು. ಆಯಿತು ಅಂತ ಒಪ್ಪದ, ಅವ್ರನ್ನ ಕರ್ಕೊಂಡು ಹೊರಟ, ಜನಗಳನ್ನು ಮಾತ್ರ ಹಿಂದಕ್ಕೆ ಕಳಿಸ್ದ, ಗಂಗಾ ನದಿಯನ್ನು ದಾಟಿದರು. ಈ ಭಯಂಕರವಾದಂತ ವನವನ್ನು ಪ್ರವೇಶ ಮಾಡುತ್ತಾ ಇದ್ದ. ಕಾಡುಗಳು ನಿಜವಾದ ಕಾಡುಗಳೇನೆ. ಇವತ್ತಂತ ಕಾಡುಗಳು ಸಿಗೋದು ಭಾರಿ ಕಡಿಮೆ, ಎಲ್ಲೋ ಚಂಬಲ್ ಕಣಿವೆ, ನಾಗರಹೊಳೆ ಅಂತಲ್ಲಿ ಕೆಲವು ಕಾಡು ಸಿಗಬಹುದೇ ಹೊರತು ಹಿಂದೆ ಅಂತ ಕಾಡುಗಳು ಬೇಕಾಷ್ಟಿತ್ತು. ಅದಕ್ಕೆ ಕಾರಣ ಪ್ರಾಣಿಗಳು ಬದುಕಬೇಕು ಅನ್ನೋದರ ಉದ್ದೇಶ. ಇವತ್ತು ಮನುಷ್ಯ ಬದುಕು ಗಲಾಟೆಯೊಳಗೆ ಪ್ರಾಣಿಗಳೆಲ್ಲ ಹೋಗುತ್ತೆ, ಗಿಡಮರಗಳು ಹೋಗಿಬಿಡುತ್ತೆ, ಅದು ಸತ್ಯ ಅಲ್ಲ. ಎಲ್ಲ ಪ್ರಾಣಿಗಳಿಗೂ ಬದುಕು ಅವಕಾಶ ಇರಬೇಕು ಅನ್ನೋ ದೃಷ್ಟಿಯಿಂದನೇ ವನಗಳನ್ನ ಆ ರೀತಿ ಸಂರಕ್ಷಣೆ ಮಾಡೋ ವ್ಯವಸ್ಥೆ ಕೂಡ ಇತ್ತು. ಅಂತ ವನದಲ್ಲಿ ಪ್ರವೇಶ ಮಾಡಿದ್ದಾರೆ. ಅವತ್ತು ರಾತ್ರಿಯ ಕಾಲ, ಮಧ್ಯರಾತ್ರಿ ಬರ್ತಾ ಇದ್ದ ಹಾಗೇನೆ ಒಬ್ಬ ರಾಕ್ಷಸ ಪ್ರವೇಶ ಮಾಡ್ತಾ ಇದ್ದ. ಆಗಂತು ಕಾಮಾನ್ ಪುರವಾಸಿನಸ್ತೆ ಕೃಚ್ಛ್ರೇಣ ಸಂಸ್ಥಾಪ್ಯ ಕುರು ಪ್ರವೀರಾಹ ರಾತ್ರೋ ಪ್ರವಿಷ್ಟಾಹ ಗಹನಂ ವನಂಚ ಕಿರ್ಮೀರ ಮಾಸೇದುಹು ಅಥೋರರಾಶಂ. ಭಯಂಕರನಾದ ರಾಕ್ಷಸ ಕಿರ್ಮೀರ ಅಂತ ಹೆಸರು, ಅವನು ನರಭಕ್ಷಕನಾದವರು. ವೀರಪ್ಪನಂಥವರೆಲ್ಲ ಬರೀ ಬಾಣೆಗೇನೆ ಹೊಡಿತಾರೆ, ಮನುಷ್ಯನ ಕೊಲ್ತಾರೆ ಅಷ್ಟೇ, ಮನುಷ್ಯ ತಿನ್ನೋನವನು. ಇದು ಅರ್ಥ ಅವಾಗ ಅರ್ಥ ಆಗ್ತದೆ. ನರರಾಕ್ಷಸ ಅಂದ್ರೆ ಕೊಂದ್ರೆ ಹಿಂಸೆ ಮಾಡಿದ್ರೆ ರಾಕ್ಷಸ ಅಂತ ಕರೀತಾರೆ, ಕೊಂದ್ರೆ ರಾಕ್ಷಸ ಅಂತಾರೆ. ಅವನು ಕೊಂದು ತಿಂತಕ್ಕಂಥ ರಾಕ್ಷಸವು ಭಯಂಕರನಾದವನು. ಬಕಾನುಜೋಸೌ ಅಖಿಲೈರಜೇಯ. ಅವನು ಬಕಾಸುರನ ತಮ್ಮ, ಬಕಾಸುರನ ತಮ್ಮ. ಅವನು ಏಕಚಕ್ರ ನಗರಕ್ಕೆ ಅವನು ಗಂಟು ಬಿದ್ದಿದ್ದ, ಈ ಮನಕ್ಕೆ ಇವನು ಗಂಟು ಬಿದ್ದಿದ್ದಾನೆ. ತಮ್ಮನ ಏರಿಯಾ ಇವನು, ಭಿಕ್ಷಕರು ಹಂಚ್ಕೊಂಡ್ಬಿಡ್ತಾರೆ ಲಾಟೈತು. ಇಂಥ ಏರಿಯಾದಲ್ಲಿ ಭಿಕ್ಷೆ ಬೇಡಬೇಕು ಅಂತ ಹಂಚಿಕೊಂಡ ಹಾಗೆ ಇಂತಿಂಥ ಕಡೆ ಜನಗಳನ್ನು ತಿನ್ನಬೇಕು ಅಂತ ಹೇಳಿ ಹಂಚಿಕೊಂಡಿರ್ತಕ್ಕಂಥ ವ್ಯವಸ್ಥೆ. ಅಂಥ ಬಕಾನ ಸರಣ ತಮ್ಮನಾದ ಅವನು ಮೊದಲವನಿಗೆ ಬೇಕಾಗಿದ್ದು ತಿನ್ನಲಿಕ್ಕೆ ಮನುಷ್ಯರು ಬೇಕಾಗಿತ್ತು. ಅದರ ಜೊತೆಗೆ ಇವರು ಯಾರು ಅಂತ ಹುಡುಕ್ತಾ ಬಂದ. ಮಧ್ಯರಾತ್ರಿಯಲ್ಲಿ ಪಾಂಡವರು ಅಷ್ಟು ಮುನಿಗಳ ಸಮೇತವಾಗಿ, ಯತಿಗಳ ಸಮೇತವಾಗಿ ಹಿಡ್ಕೊಂಡ ಜಾಗಕ್ಕೆ ಅವನು ರಾಕ್ಷಸರ ಬಂತೊಂದು ವಿಚಾರ ಅಂದರೆ ಅವರು ಮಾಯಾ ಬಲ್ಲವರು, ಅವರೆಲ್ಲ ಮಾಯಾ ಮಂತ್ರ ಬಲ್ಲಂಥ ರಾಕ್ಷಸರು. ಆದ್ದರಿಂದ ವಿಚಿತ್ರ ಬಂಡೆಗಳನ್ನೇ ಸೃಷ್ಟಿ ಮಾಡೋದು, ಭಯಂಕರ ಧ್ವನಿಗಳನ್ನು ಸೃಷ್ಟಿ ಮಾಡೋದು, ಬೇರೆ ಬೇರೆ ರೂಪ ತಗೊಳ್ಳೋದು, ಇದೆಲ್ಲ ರಾಕ್ಷಸರ ಅನೇಕ ವಿಧವಾದಂತಹ ಆಕ್ರಮಣ ತಂತ್ರಗಳು. ಅದನ್ನೆಲ್ಲ ಮಾಡ್ತಾ ಬಂದಂತೆ ಋಷಿಗಳು ಮುನಿಗಳೆಲ್ಲ ಗಾಬರಿ ಆಗ್ತಾ ಇದ್ದಾರೆ, ಆಪತ್ತು ಬಂತು ಅಂತ ಭಯ ಬರೆದಿದೆ. ಆಗ ಧೌಮ್ಯಾಚಾರ್ಯರು ಮುಂದೆ ಹೊರಟರು. ಇದೊಂದು ಪುರೋಹಿತರು ಒಳ್ಳೆಯವರಿದ್ರೆ ಏನಾಗುತ್ತೆ ಅಂತ ಹೇಳಿ ಸಾಕ್ಷಿ ಇದು. ಅದು ಪುರೋಹಿತ ಓಡೋಗ್ಬಿಟ್ರೆ ಮಾಡೋಕ್ಕಿಂತ ಪ್ರಸಂಗ ಬಂದರೆ ಓಡೋಗ್ಬಿಟ್ರೆ ಪುರೋಹಿತರಲ್ಲ ಅವರು. ಅವರು ಮುಂದೆ ಬಂದ್ರಂತೆ ಪುರೋಹಿತರು. ತಮ್ಮನ್ನು ಯಾರು ನಂಬಿರ್ತಾರೆ ಅವ್ರ ಹಿತವನ್ನು ಕಾಪಾಡೋದೇ ಅವರ ಮುಖ್ಯವಾದ ಉದ್ದೇಶ. ಸೈನಿಕರು ಹೇಗೆ ಯುದ್ಧ ಬಂದಾಗ ದೊಡ್ಡ ಕೆಲಸ ಅವರಿಗೆ ಆ ಸಮಯದೊಳಗೆ, ಅದೇ ಥರ ಇಂಥ ಆಪತ್ತು ಬಂದಾಗ ಈ ಬ್ರಾಹ್ಮಣರದು ಪುರೋಹಿತರಗಳದು ಭಾರಿ ದೊಡ್ಡ ಪಾತ್ರ. ಅವರು ಬಂದು ವೇದ ಮಂತ್ರನ ಉಚ್ಚಾರಣೆ ಶುರು ಮಾಡಿಬಿಟ್ರು. ಪ್ರಕ್ಷೋಬ್ಧ ಸೂಕ್ತಗಳು ಅಂತ ಕರೀತಾರೆ, ರಾಕ್ಷಸರನ್ನು ಸಂಹಾರ ಮಾಡತಕ್ಕಂತಹ ಸೂಕ್ತಗಳು. ವೇದ ಮಂತ್ರಗಳನ್ನು ಹೇಳಿದರೆ ರಾಕ್ಷಸರು ಸತ್ತು ಬಿಡಬೇಕಂತ, ಅವರ ಮಾಯೆಗಳೆಲ್ಲ ನಾಶವಾಗಬೇಕಂತ ಅಂತ ವೇದ ಮಂತ್ರಗಳಿತ್ತು. ಇವೆಲ್ಲ ನಮ್ಮ ಜನಗಳು ಇವತ್ತಿನ ದಿವಸ ವೇದಗಳೇ ಬೇಡ ಅನ್ನೋ ಜನ, ವೇದಗಳೇ ಸರಿಯಲ್ಲ ಅನ್ನೋ ಜನಗಳು. ಸಾಮಾನ್ಯರಿಗೆ ಸೈನ್ಸ್ ಎಲ್ಲ ಫೂಲಿಸ್ಟರ್ಸ್ ಕಂಡ ಕಾಣುತ್ತೆ, ಸೈನ್ಸಿನ ಫಾರ್ಮುಲಾಗಳೆಲ್ಲ ಫೂಲಿಸ್ಟರ್ಸ್ ಕಂಡ ಕಾಣುತ್ತೆ, ಏನಿದೆ ಏನೇನೋ ಹೇಳ್ತಾರೆ ಅಂತ ಹೇಳಿದ್ವಿ. ಇವತ್ತು ವೇದಗಳೆಲ್ಲ ಸಾಮಾನ್ಯರಿಗೆ ಅದೇನೋ ಕೆಲವು ಮಾತುಗಳಂತೆ ಕಾಣುತ್ತೆ, ಅದರಲ್ಲಿ ಇಲ್ಲದೇ ಇರೋ ವಿಚಾರಗಳೇ ಇಲ್ಲ. ಅನುಕ್ತಂ ಪಂಚಭಿರ್ ವೇದೈಹಿ ನಾ ವಸ್ತುವಸ್ತಿ ಕುತಶ್ಚನ. ಮಾತನ್ನು ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಈ ವೇದಗಳು ಎಷ್ಟು ಪರಿಪೂರ್ಣವಾದಂತಹ ಒಂದು ಸಾಹಿತ್ಯ ಅಂದರೆ ಅವುಗಳಲ್ಲಿ ಏನಿದೆ ಅಂತ ಕೇಳಿಬೇಡಿ, ಏನಿಲ್ಲ ಅಂತ ಕೇಳಿ, ಅದು ಇಲ್ಲದ್ದೇ ಇಲ್ಲ ಅಂತ ಹೇಳಿದ್ದಾರೆ. ಲೌಕಿಕ ಪ್ರಪಂಚದಿಂದ ಹಿಡಿದು ಅಧ್ಯಾತ್ಮದವರೆಗೆ ಎಲ್ಲವನ್ನೂ ಸಹ ಪೂರ್ಣ ಪ್ರಮಾಣದಲ್ಲಿ ಒಳಗೊಂಡಿರತಕ್ಕಂಥ ಸಾಹಿತ್ಯ ಅಂದರೆ ವೈದಿಕ ಸಾಹಿತ್ಯ. ರಾಕ್ಷಸರ ಸಂಹಾರಕ್ಕೋಸ್ಕರವಾಗಿದ್ದದ್ದು. ನಿಮಗೆ ಆಶ್ಚರ್ಯವಾಗುತ್ತೆ, ಕೆಲವು ವೇದದ ಸೂಕ್ತಗಳು ಹೇಗಿವೆ ಅಂದ್ರೆ ತುಂಬಿದ ಬಸರಿ ಕಷ್ಟಪಡ್ತಾ ಇದ್ದಾಳೆ. ಆ ಸೂಕ್ತ ಹೇಳಿದ್ರೆ ತಕ್ಷಣ ಡೆಲಿವರಿ ಆಗಬೇಕು, ಏನೇನು ಹಿಂಸೆ ಆಗದಂತೆ ಆಗಬೇಕು. ಅಂದ್ರೆ ವೇದ ಮಂತ್ರಗಳ ರೀತಿನೇ ಬೇರೆ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಬರೀ ಮಂತ್ರಗಳಿಂದ ಏನನ್ನು ಬೇಕಾದರೂ ವಾಸಿ ಮಾಡಬಹುದು, ಅಷ್ಟು ಶಕ್ತಿ ಇದೆ ಅಂತ ಹೇಳಿ. ಅದು ಮಂತ್ರ ಔಷಧಿ ಅಂತಾನೆ ಅದಕ್ಕೆ ಹೆಸರು. ಅದಕ್ಕೆ ಯಾವ್ದಾದ್ರು ಏನೇ ಔಷಧಿ ತಗೋಬೇಕಾದರೂ ಕೂಡ ವೈದ್ಯೋ ನಾರಾಯಣೋ ಹರಿಹಿ, ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅನ್ನೋದು ನಿಜವಾದ ಶಾಸ್ತ್ರ ಬಲ್ಲವರು ಅನುಸಂಧಾನ ಮಾಡತಕ್ಕಂತ ಕ್ರಮ. ಅಷ್ಟು ಸಿದ್ಧಿ ಉಂಟದೆ. ರಾಘವೇಂದ್ರ ಸ್ವಾಮಿಗಳ ಕಥೆಯಲ್ಲಿ ಕೇಳುತ್ತೇವಲ್ಲ, ಗಂಧ ತೈತಿದ್ರೆ ಅಗ್ನಿಸೂಕ್ತ ಹೇಳ್ತಿದ್ರೆ ಅದು ಬೆಂಕಿಯಂತೆ ಸುಡೋ ಶಕ್ತಿ ಅದಕ್ಕೆ ಬಂತು. ಅಂದ್ರೆ ಮೇಲ್ನೋಟಕ್ಕೆ ವೇದ ಮಂತ್ರಗಳು ಏನೋ ಅಂತ ಕಂಡ್ರೆ ಸಿದ್ಧಿ ಬಂದವರಿಗೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ಧೌಮ್ಯಾಚಾರ್ಯರು ಅವರು ಭೂಲೋಕದ ಪುರೋಹಿತರೇ ಅಲ್ಲ, ದೇವಲೋಕದಿಂದ ಬಂದವರು. ಈ ಮಧ್ಯೆ ಒಳ್ಳೆ ಸಿದ್ಧಿ ಪಡೆದವರು, ರಾಕ್ಷಸರನ್ನ ನಾಶ ಮಾಡತಕ್ಕಂತಹ, ಅವರ ಮಾಯೆಗಳನ್ನ ನಾಶ ಮಾಡತಕ್ಕಂತಹ ರಕ್ಷೋಘ್ನ ಸೂಕ್ತಗಳನ್ನು ಪಠಣೆ ಮಾಡಿದಾಗ ಎಲ್ಲ ಮಾಯ ಹೊರಟೋಯ್ತಂತ. ಆಗ ಕೆಳಗಿಳಿತಾನೆ, ದೂರ ಬಾಯಿ ತಕೊಂಡು ಬರ್ತಾನೆ, ನೀವು ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ನೀವೆಲ್ಲ ಯಾರು? ಇದು ನನ್ನ ವನ, ಇಲ್ಲಿ ಯಾಕೆ ಬಂದ್ರಿ? ಈ ದುರಹಂಕಾರ ನೋಡಿ, ಅಹಂಕಾರ ಮಮಕಾರ ಅಂತ ನನ್ನ ವನ ಅಂತ ಏನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದ ಅವನು ಈ ಮಧ್ಯೆ. ಅವನು ಈ ಕಾರ್ಡ್ರು ನನ್ನ ಸರ್ಕಲ್ ಅಂತ ಕೊಡ್ತಾರಲ್ಲ, ಹಾಗೆ ಬಿಟ್ಟು ನನ್ನ ಸರ್ಕಲ್ ಇದು ಒಂದು ಏನು ಅವ್ರಿಗೆ ಯಾವ ಮೊದಲೇ ಮಾಡೋದು ಕಳ್ತಾನ, ಅದಕ್ಕೆ ಅವನ ಏರಿಯಾ ಏನು ಬಂತು ಈ ಮಧ್ಯೆ. ಈ ಗುಂಡಾಗಳು ಯಾವ ರೀತಿಯಲ್ಲಿ ದ್ವೇಷ ಹಾಳು ಮಾಡ್ತಾರೆ ಅಂತ ಹೇಳೋದಕ್ಕೆ ಒಳ್ಳೆ ಸಾಕ್ಷಿ. ಇದು ನನ್ನ ಜಾಗ, ನನ್ನ ವನ, ನೀವು ಹೇಗೆ ಬಂದ್ರಿ? ಹಿಡಿತ ಇವತ್ತು ಯಾವ ಇವತ್ತು ಕಾಡು ಗೂಡು ಕೂಡ ಬರೀ ಪಟ್ಟಣಗಳಲ್ಲ, ಎಂತೆಂಥ ಕಾಡುಗಳು ಸರ್ಕಾರಕ್ಕೆ ಸೇರಿದ್ದೆ ಹೊರತು ಮತ್ತೊಬ್ಬರಿಗಲ್ಲ. ಯಾರೋ ಕಡಿಲಕ್ಕೆ ಬರೋದಿಲ್ಲ, ಅದರೊಳಗೆ ಸರ್ಕಾರದ ಆಸ್ತಿ ಅದು. ಹಿಂದಿನ ಕಾಲಕ್ಕೆ ರಾಜರುಗಳ ಆಸ್ತಿ ಅದು. ಪಾಂಡವರು ರಾಜ್ಯ ವಿಶ್ವವನ್ನೇ ಗೆದ್ದ ರಾಜರುಗಳು, ರಾಜಸ್ವಯಾಗ ಮಾಡಿದ್ದಾರೆ, ಅವರಿಗೆ ಸೇರಿದ್ದೆ ನ್ಯಾಯವಾಗಿ. ಅಂತ ಅವರು ದುರ್ಯೋಧನೆ ಗೆದ್ದಿದ್ದೆಲ್ಲ ಮೋಸ, ಅದಕ್ಕೆ ಬೆಲೆನೇ ಇಲ್ಲ. ಆದ್ರಿಂದ ಪಾಂಡವರ ರಾಜ್ಯ ಅದು, ಪಾಂಡವರ ಸಂಪತ್ತು, ನನ್ನ ಜಾಗಕ್ಕೆ ಹೇಗೆ ಬಂದ್ರಿ ಈಗ? ಆದ್ರಿಂದ ನಿಮ್ಮನ್ನು ಯಾರನ್ನು ಬಿಡೋದಿಲ್ಲ, ನೀವು ಯಾರು ಅಂತ ಕೇಳಿದಾಗ ಭೀಮಸೇನ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದ. ನಾವು ಯಾರಿಗೆ ಗೊತ್ತಾ? ನಾನು ಭೀಮಸೇನ, ಆಯ್ತು ಧರ್ಮರಾಜ ಎಲ್ಲ ಹೇಳಿದರಂತೆ. ಇದು ಕೇಳುತ್ತಿರಲಿಕ್ಕೆ ಅವನಿಗೆ ಗೊತ್ತಾಯ್ತು, ಓಹೋ ನೀನು ಭೀಮಸೇನಣ, ನಮ್ಮ ಅಣ್ಣನ ಕೊಂದಿದ್ದೇನೇನ ಅಂತ ಆಗ ಶುರುವಾಯ್ತು. ಹಳೇ ಕೇಸ್ ಓಪನ್ ಮಾಡ್ಕೊಂಡ ಪಾಪ ಅವನು. ನಮ್ಮ ಅಣ್ಣನ ಕೊಂದವನು ನೀನೇ, ಬರೀ ತಿನ್ನೋದು ನನಗೆ ಬೇಕಾಗಿತ್ತು, ಈಗ ತಿನ್ನೋದಲ್ಲ, ನಿನ್ನ ಸೇಡು ತಿರ್ಸ್ಕೊಳ್ಳೋದು ನನಗೆ ಬೇಕಾಗಿದೆ, ನಿಮ್ಮನ್ನು ಬಿಡೋದಿಲ್ಲ ಅಂತ ನುಗ್ಗಿಬಿಟ್ನಂತೆ. ಅವನಿಗೆ ಅಷ್ಟೆಲ್ಲ ಸಾಮರ್ಥ್ಯ ಬರಲಿಕ್ಕೆ ಇನ್ನೊಂದು ಕಾರಣ, ಶಿವನ ವರ ಇತ್ತು ಅಂತ ಹೇಳಿದ್ರು. ಅದಕ್ಕೆ ಬಕಾನುಜೋಸೌ ಅಖಿಲೈರಜೇಯ ವರಾತ್ ಶಿವಸ್ಯ ಅಂತ ಹೇಳಿದ್ರು. ಶಿವನ ವರದಿಂದ ಬಹಳಷ್ಟು ಕೊಬ್ಬಿದವನು. ಬಕಾಸನಿಗೂ ಶಿವನ ವರನೇ ಇತ್ತು, ಕಿರ್ಮೀರನಿಗೂ ಶಿವನ ವರನೇ ಇತ್ತು. ಇಂಥ ಮಹಾದುಷ್ಟನಾದಂಥ ಕಿರ್ಮೀರ ಇನ್ನೂ ಭಯಂಕರವಾದಂತಹ ಕೂಗನ್ನ ಎಲ್ಲ ಮಾಡ್ತಾ ಯುದ್ಧಕ್ಕೆ ನೇರವಾಗಿ ಬರ್ತಾ ಇದ್ದ. ಈಗ ಧೌಮ್ಯಾಚಾರ್ಯರ ಮಂತ್ರ ನಡೆಯೋದಿಲ್ಲ, ಮುಗಿತಲಿಕ್ಕೆ ಅವರ ಕೆಲಸ. ಅವರು ಮಾಯಾ ಮಂತ್ರಗಳು ಪ್ರತಿ ಮಾಯಾ ಮಂತ್ರ ಮಾಡ್ತಾರೆ ಹೊರತು ಈ ವರಕ್ಕೆ ಪ್ರತಿ ಮಾಡೋ ಶಕ್ತಿ ಅವರಿಗಿಲ್ಲ. ಅವರು ದೂರ ಸರ್ಕೊಂಡ್ಬಿಟ್ಟರು, ತಮ್ಮ ಕೆಲಸ ಆಯ್ತು ಅಂತ ದೂರ ಸರ್ಕೊಂಡ್ರು. ಇನ್ನೇನಿದ್ರು ಭೀಮನದ ಅಷ್ಟೇ ಕೆಲಸ, ಉಳಿದವರು ಯಾರು ಏನೂ ಮಾಡೋಕ್ಕೂ ಸಾಧ್ಯ ಇಲ್ಲ. ಅರ್ಜುನ ಕೈಲೂ ಏನೂ ಮಾಡಲಿಕ್ಕಾಗೋದಿಲ್ಲ. ಈಗ ಶಿವನ ವರ ಇದೆ ಅವನಿಗೆ, ಎಷ್ಟೇ ಅಸ್ತ್ರಜ್ಞನಾದರೂ ಅರ್ಜುನ ಶಿವನ ವರ ಇರತಕ್ಕಂಥ ಅವನನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಆ ಸಮಯಕ್ಕೆ ಭೀಮಸೇನ ಮುಂದೆ ಬರ್ತಾನೆ, ಓಹೋ ನನ್ನ ಹುಡ್ಕೊಂಡು ನೀನು ಬಂದೀಯಾ, ನಿನ್ನ ಹುಡ್ಕೊಂಡು ನಾನು ಓಡಾಡ್ತಾ ಇದ್ದೆ ಅಂತ ಹೇಳಿದ್ದ. ವನಕ್ಕೆ ಬಂದಿದ್ದೆ ಅದಕ್ಕೆ. ಇವತ್ತು ಪಾಂಡವರ ವನವಾಸ ಅಂದ್ರೆ ಅದು ಬಹಳ ಅರ್ಥಗರ್ಭಿತವಾದದ್ದು. ಅದು ಮುಂದೆ ಉತ್ತರ ಇಲ್ಲೇ ಸಿಗುತ್ತೆ. ನಾನು ನಾನು ಬಂದಿದ್ದು ನಿಮ್ಮನ್ನೆಲ್ಲ ಹುಡುಕೊಂಡೇ ನಾನು ಬಂದಿರೋದು, ಬಕಾಸುರನನ್ನು ಕೊಂದಿದ್ದೆ, ನಿನ್ನೂ ಕೊಂದಬೇಕಾಗಿತ್ತು, ಅನಾಯಾಸ ನೀನು ಸಿಕ್ಕಿ ಅಂತ ಹೇಳಿ ಭೀಮಸೇನ ನುಗ್ಗುತ್ತಾನೆ. ಈ ಕಳ್ಳಕಾಕರನ್ನು ಹಿಡಿಯೋದು ರಾಜರ ಕೆಲಸ ತಾನೇ, ಕಳ್ಳಕಾಕರ ಹಿಡಿದು ರಾಜರ ಕೆಲಸ. ನಿಜವಾದ ರಾಜ ಇವರೇ, ಆದ್ರಿಂದಾಗಿನೆ ಇವನು ಭಯಂಕರ ದುಷ್ಟನಾದ್ದರಿಂದ ಸಂಹಾರ ಮಾಡಬೇಕಂತ ನನ್ನ ಕೆಲಸ ಆಗಿತ್ತು, ನೀನಾಗಿ ಬಂದಿದ್ದಿ ಬಾ ಅಂತ ಕರೆದಾಗ ಅವನು ಮೊದಲೆಲ್ಲ ಕೂಡ ಮರಗಳನ್ನ ಗಿಡಗಳನ್ನ ಕಿತ್ತು ಕಿತ್ತು ಎಸಿತಾನೆ. ಬಂಡೆಗಳನ್ನ ಮರಗಳನ್ನ ಗಿಡಗಳನ್ನೆಲ್ಲ ಭಯಂಕರ ರಾಕ್ಷಸವು. ಅವನ ಆಕೃತಿಯೂ ಭಯಂಕರ, ಅವನ ಸಾಮರ್ಥ್ಯವೂ ಭಯಂಕರ. ವರಬಲ ಸೇರಿಬಿಟ್ಟು ಕಿತ್ಕಿತ್ತು ಎಸಿತಾ ಇದ್ದಾನೆ. ಇದೆಲ್ಲ ನಮಗೆ ಇತ್ತೀಚಿನ ದಿವಸ ನೋಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅಂಥವ್ರು ಯಾರಿದ್ದಾರೆ ಇವತ್ತಿನ ದಿವಸ? ಏನು ಇವತ್ತಂತೂ ಶಕ್ತಿ ದಿನೇ ಕಡಿಮೆ ಆಗ್ತಾ ಇತ್ತು, ದಿವಸ ದಿವಸಕ್ಕೂ ಶಕ್ತಿ ಕಡಿಮೆ ಆಗೋ ಕಾಲ ಇತ್ತು, ನಂಬಲಿಕ್ಕಾಗೋದಿಲ್ಲ. ಆದರೆ ವೈಜ್ಞಾನಿಕವಾಗಿ ಒಪ್ಕೊಂಡಿದ್ದಾರೆ. ಇವತ್ತಿನ ಹಿಂದಿನ ಕಾಲಕ್ಕೆ ಎಂಥ ಪ್ರಾಣಿಗಳಿದ್ರು ಅಂದ್ರೆ ಆ ಓಡಾಡಿದ್ರೆ ಸಾಕು ಭೂಮಿ ನಡೆಸ್ತಿತ್ತಂತ, ಅಂಥ ಪ್ರಾಣಿಗಳಿದ್ದ ಕಾಲ. ಎಂಥವ್ರು ಅವನು, ಕಬಂದಾಗಿ ಬಂದವರೆಲ್ಲ ಭಾರಿ ಭಯಂಕರ ರಾಕ್ಷಸರು. ಕುಂಭಕರ್ಣನಂತೂ 300,000 ಯೋಜನೆ ಎತ್ತರ ಇದ್ದಂತ, ಅಂಥ ಮಹಾಪಾಪಿಷ್ಟ ಅವನು. ಅವನ ಹೈಟೇ ಸಾಕು, ನೋಡಿದವ್ರು ನೋಡಿಕೊಂಡೇ ಸತ್ತೋಗ್ಬೇಕು, ಅಂಥ ಭಯಂಕರ ರಾಕ್ಷಸ ಅವನು. ಇದನ್ನ ನಮಗೆ ಇವತ್ತು ವಿಜ್ಞಾನದಿಂದ ತುಂಬಾ ಉಪಯೋಗ ಆಗಿದೆಯಲ್ಲ, ಅದ್ರ ಇದೊಂದು ಉಪಯೋಗ ಇದೆ. ಈ ಪುರಾಣದಲ್ಲಿ ಬರ್ತಕ್ಕಂಥ ಭಯಂಕರ ರಾಕ್ಷಸರ ಪ್ರಾಣಿಗಳ ವರ್ಣನೆ ಬರೀ ಇವತ್ತಿನ ಜಗತ್ತು ನೋಡಿದರೆ ನಂಬಲಿಕ್ಕಾಗೋದಿಲ್ಲ, ಆದರೆ ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡಿದಾಗ ಅದು ಇತ್ತು ಎಂಬುದನ್ನ ಬರೀ ನಂಬೋದಲ್ಲ, ರುಜುವಾತು ಮಾಡಿದ್ದಾರೆ. ಅವರ ಅಸ್ಥಿಪಂಜರ ಸಮೇತ ಡೈನಸಾರು ಮೊದಲಾದವುಗಳೆಲ್ಲ ಇದ್ದದ್ದು ರುಜುವಾತಾಗಿದೆ. ಆದ್ದರಿಂದ ಆ ರೀತಿ ಎಷ್ಟು ಪ್ರಾಣಿಗಳು ಹೋಗಿದೆ ಈ ಮಧ್ಯೆ, ಬರೀ ಅದು ಒಂದೇ ಜಾತಿಯಲ್ಲ, ಎಷ್ಟೋ ಪ್ರಾಣಿಗಳು ಹಾಳಾಗಿ ಹೋಗಿಬಿಟ್ಟಿದೆ. ಅದರ ವಂಶಗಳೇ ಇವತ್ತು ಉಳ್ಕೊಂಡಿಲ್ಲ. ಆದ್ರಿಂದ ಅದಿದ್ದದ್ದು ಸತ್ಯ, ಭಯಂಕರವಾದಂತಹ ಸಾಮರ್ಥ್ಯವನ್ನು ತೋರಿಸ್ತಾ ನುಗ್ಗಿ ಬಂದನಂತೆ ಭೀಮಸೇನನ ಯುದ್ಧ. ಅವನಿಗೆ ಮ್ಯಾಚಿಂಗ್ ಆಗಿ ಅವನು ಮರ ತಗೊಂಡು ಹೊಡೆದ್ರೆ ಮರ ತಗೊಂಡೇ ಹೊಡೆಯೋದು, ಬಂಡೆ ತಗೊಂಡು ಹೊಡೆದ್ರೆ ಬಂಡೆ ತಗೊಂಡೇ ಹೊಡೆಯೋದು. ಯಾತಕ್ಕೆ ಅಂತ ಅದೇ ಮೀಡಿಯಂನಲ್ಲೇ ಉತ್ತರ ಕೊಡಬೇಕು ಯಾವಾಗಲೂ, ಇಲ್ಲವರು ಬರೋದಿಲ್ಲ ಅಂತ ಆಗಿಬಿಡುತ್ತೆ. ಅದಕ್ಕೆ ಅದರಿಂದನೇ ಮಾಡಬೇಕು. ಕೃಷ್ಣ ಕೂಡ ಹಾಗೆ ಮಾಡೋದು. ಚಾಣೂರ ಮುಷ್ಟಿಕಾದಿಗಳನ್ನ ಯುದ್ಧ ಮಾಡಲಿಕ್ಕೆ ಹೊರಟಾಗ ಮಲ್ಲಯುದ್ಧವನ್ನೇ ಮಾಡ್ತಾರೆ. ಮಲ್ಲಯುದ್ಧ ಬಂದು ಅದರಲ್ಲಿ ಗೆದ್ದ ಅಂತ ಆಗಬೇಕೇ ಹೊರತು ಮಲ್ಲಯುದ್ಧ ಶೂಟ್ ಮಾಡಿಬಿಟ್ರೆ ಸತ್ತೋಗ್ತಾನೆ ಅವನು. ಬೇಕಾದರೂ ಯುದ್ಧ ಅಲ್ಲ, ಕೊಲೆ ಅಂತಾಗುತ್ತೆ. ಯುದ್ಧ ಆಟ ಬೇರೆ, ಕೊಲೆ ಬೇರೆ. ಯುದ್ಧ ಬೇರೆ, ಕೊಲೆ ಬೇರೆ. ಅದಕ್ಕೆ ಯುದ್ಧದಲ್ಲಿ ಸಂಹಾರ ಮಾಡೋದವರ ದೃಷ್ಟಿ ಆದ್ದರಿಂದ ನೇರವಾಗಿ ಸಂಹಾರ ಮಾಡೇ ಮಾಡ್ತೇನೆ ಅಂತೇಳಿ ಅವ್ರು ಮಾಡಿದಂತೆ ಮಾಡ್ತಾ ಹೋಗ್ತಾನೆ. ಅವನ ಶಕ್ತಿಯೆಲ್ಲ ಮುಗಿತಾ ಬಂತು. ಆಗ ಭೀಮಸೇನ ಅವನ ಹಿಡಿದು ಯುದ್ಧ ಮುಂದುವರಿಸ್ತಾ ಇದ್ದಾಗ ಒಂದು ಮಾತು ಬರುತ್ತಾರೆ ವೇದವ್ಯಾಸ ದೇವರು, ರಾಕ್ಷಸಾನಾಂಚ ಮುಖ್ಯಸ್ಯ ನರಾಣ ಮುತ್ತಮಸ್ಯ ಚ. ಯುದ್ಧ ಯಾರಿಬ್ಬರ ನಡೀತು ಮಧ್ಯೆ ನಡೀತು ಅಂದ್ರೆ ರಾಕ್ಷಸಾನಾಂಚ ಉತ್ತಮಸ್ಯ ಮುಖ್ಯಸ್ಯ ನರಾಣ ಮುತ್ತಮಸ್ಯ ಚ. ಮುಖ್ಯ ರಾಕ್ಷಸ, ಪ್ರಧಾನ ರಾಕ್ಷಸರಲ್ಲಿ ಒಬ್ಬನು ಅವನು. ನರಾಣ ಮುತ್ತಮ ಈತ, ನರಾಣ ಮುತ್ತಮ ಭೀಮಸೇನ. ಈ ಪದ ಸರಿಯಾಗಿ ಓದಿದರೆ ನಿಮ್ಮ ಮೊದಲ ಶ್ಲೋಕ ನಮಗೆ ಅರ್ಥ ಆಗುತ್ತೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನರೋತ್ತಮ ಅಂತ ಅಲ್ಲಿ ಬಂದಿದೆ. ತುಂಬಾ ಜನ ಮಹಾಭಾರತ ಅರ್ಥ ಮಾಡಿದ್ರೆ ನರೋತ್ತಮ ಯಾರು ಅಂತ ಅರ್ಥ ಆಗಿಲ್ಲ. ನರೋತ್ತಮ ಪುರುಷೋತ್ತಮ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ನಮಿಸಿ ನಾರಾಯಣ ನರನ ಪುರುಷೋತ್ತಮನ ದಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ ಅಂತ ಇತ್ತೀಚೆಗೆ ಅನುವಾದ ಮಾಡಿದ್ದಾರೆ. ಅದು ನರೋತ್ತಮ ಅಂದ್ರೆ ಪುರುಷೋತ್ತಮ ಅಂತ ಹೇಳಿ ಅಲ್ಲ. ನರ ಅಂದ್ರೆ ಶೇಷ, ಆತ ಅರ್ಜುನನಲ್ಲಿ ಆತನ ಒಂದು ವಿಶೇಷ ಆವೇಶ. ನರೋತ್ತಮ ಅಂದ್ರೆ ಶೇಷನಿಗಿಂತ ಉತ್ತಮ ಅಂದ್ರೆ ಭೀಮಸೇನ ಅಂತ ಅರ್ಥ. ಮಹಾಭಾರತ ಸ್ಪಷ್ಟ ಹೇಳ್ತಾ ಇದೆ, ಇಡೀ ಮಹಾಭಾರತದಲ್ಲಿ ನರಾಣ ಉತ್ತಮ ಅಂತ ಪದ ಅನೇಕ ಸರ್ತಿ ಉಪಯೋಗಿಸಿರೋದು ಭೀಮಸೇನ ಬಗ್ಗೆ. ಅಂದ್ರೆ ಇದನ್ನೆಲ್ಲ ಗಮನಿಸ್ತೇನೆ, ಯಾಂತ್ರಿಕವಾಗಿ ಅರ್ಥ ಮಾಡಿದ ಜನಕ್ಕೆ ಎಷ್ಟು ಮುಖ್ಯ ವಿಷಯ ತಪ್ಪಿ ಹೋಗುತ್ತೆ ಅಂತ ಹೇಳೋದಕ್ಕೂ ಸಾಕ್ಷಿ. ರಾಕ್ಷಸಾನಾಂಚ ಮುಖ್ಯಸ್ಯ ನರಾಣ ಉತ್ತಮಸ್ಯ ಚ. ಚಿತ್ರ ವಿಚಿತ್ರವಾದ ಯುದ್ಧ ನಡೆದು ಕೊನೆಗೆ ಭೀಮಸೇನ ಅವನನ್ನ ಅದನ್ನೆಲ್ಲ ಮುಗಿತೀನಿ, ಏನು ಉಳ್ಕೊಂಡಿಲ್ಲ, ಅವನ ಎತ್ತಿ ಗರ 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 ತಿರುಗಿಸ್ತಾ ಇದ್ದಾರೆ ಅಂತ ಆಕಾಶದೊಳಗೆ. ಎಷ್ಟು ಭಾರ ಅವನು, ಅವನನ್ನ ಒಂದೇ ಕೈ ಎತ್ತಿ ತಿರುಗಿಸ್ತಾ ಇದ್ದಾನೆ. ಇಂಥ ಸಾಮರ್ಥ್ಯವನ್ನು ಬೇರೆ ಯಾರೂ ತೋರಿಸಿಲ್ಲ, ಕೃಷ್ಣ ಭೀಮ ಇಬ್ಬರೇ ತೋರಿಸಿದ್ರು. ಅರ್ಜುನ ಬಾಣ ಹೊಡಿತಾನೆ, ಅಷ್ಟಾಸ್ತ್ರ ಸಂಹಾರ ಮಾಡ್ತಾನೆ. ಈ ರೀತಿ ಅಂಥವ್ರು ಎತ್ತಿಸಿದ ಶಕ್ತಿ ತೋರಿಸಿಲ್ಲ. ಅನಾಮತ್ತಾಗಿ ಗರ 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 ತಿರುಗಿಸಿಬಿಟ್ಟು ಪಶುಮಾರಂ ಅಮಾರಯತ್ ಅಂತ ಹೇಳ್ತಾನೆ. ಎಲ್ಲ ಕಪ್ಪಳಿಸಿದರೆ ಹಾಗೆ ಸತ್ತು ಬಿದ್ದಂತೆ ಅಂತ ತಿರುಗಿಸ್ತಾರೆ, ಸತ್ತೋಗಿದ್ದ ಹೆಚ್ಚು ಕಡಿಮೆ. ಸಚಕ್ರವದ್ ಭ್ರಮಾತ್ವರಂ ವಿಧಾಯ ರಾವಣೋಪಮಂ ಇದ್ದಾಗಿ ಅಕ್ಷಕುಮಾರನ ಗರಗರ ತಿರುಗಿಸಿ ಹೊಡೆದಿತ್ತು. ಹೇಗೆ ಸಂಹಾರ ಮಾಡಿದ್ದೋ ಕಿರಿಮೀರನ್ನು ಹಾಗೆ ಸಂಹಾರ ಮಾಡಿದ್ದು ಆ ಕಿರಿಮೀರ ಸತ್ತು ಬಿಡ್ತಾ ಇತ್ತು. ಕಿರಿಮೀರಂ ದುರ್ಮತೀನಾಂ ಪ್ರಥಮ ವಸತಯೋ ನರ್ಮಣ ನಿರ್ಮಮಾಥ. ವಾಯುಸ್ತುತಿಯಲ್ಲಿ ಪ್ರತಿನಿತ್ಯ ಇವನು ಸಂಹಾರದ ಕಥೆಯನ್ನು ಓದ್ತೇನೋ, ವಾಯುಸ್ತುತಿ ಹೇಳೋ ಅಭ್ಯಾಸ ಇದ್ದವರಿಗೆ ಅದು ಗೊತ್ತಾಗುತ್ತೆ. ಕಿರಿಮೀರಂ ದುರ್ಮತೀನಾಂ ಪ್ರಥಮಂ ಅಸಚಯೋ ನರ್ಮಣ ನಿರ್ಮಮಾಥ. ದುರ್ಮತಿಗಳಲ್ಲಿ ಪ್ರಥಮ, ದುಷ್ಟರಲ್ಲಿ ದುಷ್ಟಬುದ್ಧಿಯ ಜನರಲ್ಲಿ ಪ್ರಥಮ ಅಗ್ರೇಸರ, ಅವನನ್ನ ಭೀಮಸೇನ ಕೊಂದಿದ್ದು ನರ್ಮಣ ಲೀಲಾಜಾಲವಾಗಿ, ಭಾರಿ ಶ್ರಮಪಟ್ಟು ಕೊಂದಿದ್ದಲ್ಲ, ಲೀಲಾಜಾಲವಾಗಿ ಕೊಂದಿದ್ದೆ ಹೊರತು ಶ್ರಮಪಟ್ಟು ಕೊಂದಿದ್ದಲ್ಲ. ಇದು ದೊಡ್ಡ ದಾಖಲೆಯ ವಿಜಯ ಇದು. ಒಂದು ಅಂಥ ಮಹಾಮಹಾ ದೈತ್ಯರಗಳನ್ನ ಕೊಂದಿದ್ದೇ ದಾಖಲೆ. ಇವತ್ತು ಅಕಸ್ಮಾತ್ ವೀರಪ್ಪನ ಹಿಡಿದ್ರು ಕೂಡ ಅಬ್ಬಬ್ಬಬ್ಬ 20 ವರ್ಷ ಗೋಳಾಡಿದ್ರು ಅಂತ ಆಗ್ತದೆ ಅಷ್ಟೇನೆ. ಇವತ್ತು ಹಿಡಿದ್ರು ಬಹುಶಃ ಕೀರ್ತಿ ಬರಲಿಕ್ಕಿಲ್ಲ ಅವರಿಗೆ, ಹಿಡಿದು ಬಿಟ್ಟರು ಒಂದು ಕೀರ್ತಿ ಬರೋದಿಲ್ಲ, ಈ ಸ್ಟುಡಿಯೋಕ್ಕೆ ಒದ್ದಾಡಿದ್ರ ನೀವು ಅಂತ ಹೇಳ್ಬಿಟ್ಟು ಅಂತಿರ್ತಾರೆ. ಅಂತ ಹೊತ್ತಿನೊಳಗೆ ಅಂಥವತ್ತು ಒಂದೊಂದು ಏಟು ಗರಗಾಲ ತಿರುಗಿ ಸೆಸಿಬೇಕಾದ್ರೆ ಎಂಥ ಸಾಮರ್ಥ್ಯ ಅದು. ಇವತ್ತು ಲಕ್ಷಾಂತರ ಜನಗಳಿಗೆ ಆಗ್ತಾ ಇಲ್ಲ, ಸಾವಿರಾರು ಸೈನಿಕರುಗಳು ಕಷ್ಟಪಟ್ಟು ಹಿಡಿದಕ್ಕಾಗ್ತಾ ಇಲ್ಲ ಅವನನ್ನು. ಆಗ ನಮಗೆ ಅರ್ಥ ಆಗ್ತದೆ ಈ ದುಷ್ಟರು ಎಷ್ಟು ಭಯಂಕರವಾಗಿರ್ತಾರೆ. ಇವರು ವರ ಇಲ್ಲ ಮಣ್ಣಿಲ್ಲ ಇವನಿ ಪಾಪ, ವರಗಿರ ಇಲ್ಲದವನ್ನು ಹಿಡಿಯಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇತ್ತು, ಅದು ವರ ಇದ್ದವರೇ ಆಗಿದ್ದು ಎಷ್ಟು ಕಷ್ಟ ಆಗ್ತಿತ್ತು ಲೆಕ್ಕ. ಇದು ನಿಜವಾದ ಅರ್ಥದೊಳಗೆ ಈ ದೈವಿಕ ಶಕ್ತಿ ಹಿನ್ನೆಲೆ ಇದ್ದವರು ಇನ್ನೂ ಡೇಂಜರಸ್ ಆಗ್ತಾರೆ. ಅಂಥವ್ರನ್ನ ಲೀಲಾಜಾಲ ಕೊಲ್ಲಬೇಕಾದ್ರೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ಯೇಚ ವಟುತ್ವೇಚ ಶೂರತ್ವೇಪಿ ಬಲೇಪಿ ಚ. ಈ ಮಾತು ಮಹಾಭಾರತದ್ದೇ ಮಾತಿದೆ, ಎಲ್ಲಿಯೋದೋ ಶ್ಲೋಕ ಅಲ್ಲ, ಮಹಾಭಾರತದ್ದೇ ಮಾತು. ದುರ್ಯೋಧನದನ್ನೆಲ್ಲ ಕೇಳಿದವನು ತಾನೆ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾನವನು, ಪರ್ಯಾಪ್ತಂತಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತ. ಈ ಭೀಮಸೇನ ಕಾಪಾಡ್ತಾನೆ ಅಂದ್ರೆ ಪಾಂಡವ ಸೈನ್ಯ ಅತ್ಯಂತ ಸುಸಮರ್ಥವಾದದ್ದು ಅಂತ ಸ್ಪಷ್ಟ ಘೋಷಣೆ. ಇದೆಲ್ಲ ಹಿನ್ನೆಲೆ ಗೊತ್ತಿಲ್ಲದಿದ್ದವರಿಗೆ ಭೀಮಸೇನ ದುರ್ಯೋಧನ ಮುಂದೆ ಏನೂ ಅಲ್ಲ, ಏನೋ ತಡೆ ಹೊಡೆದು ಮೋಸ ಮಾಡಿ ಕೊಂದು ಬಿಟ್ಟ ಅಂತ ತಿಳ್ಕೊಂಡ್ಬಿಟ್ಟಿರ್ತ. ಅರ್ಥಾತ್ ಸಂಬಂಧ ಇಲ್ಲ, ನಿಜವಾಗ ಭೀಮನ ಹಿರಿಮೆ ಅಬಾಧಿತವಾದ ಹಿರಿಮೆ. ಸತ್ತು ಬಿದ್ದನಂತೆ. ಋಷಿಗಳಿಗೆ ಮುನಿಗಳಿಗೆ ಅಷ್ಟು ಸಂಭ್ರಮನೋ ಸಂಭ್ರಮ, ಮಹಾಪೀಡೆ ಒಂದು ಪರಿಹಾರವಾಯಿತು ಅಂತ ಭೀಮಸೇನನ್ನ ಭಾರಿ ಸ್ತೋತ್ರ ಮಾಡ್ತಾರೆ. ಅಲ್ಲಿಗೆ ಒಂದು ದೊಡ್ಡ ಶಾಂತಿಯ ವಿಚಾರ ಬಂತು. ಅಷ್ಟೊತ್ತಿ ಸರಿಯಾಗಿ ಧರ್ಮರಾಜನಿಗೆ ಮತ್ತೆ ಹೇಳ್ತಾರೆ, ಭೀಮಸೇನನ್ನು ಕೊಂದಾಗ ಭೀಮಸೇನನ ಅನುಸಂಧಾನ ಕ್ರಮ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ತಾರೆ. ನಾನು ನನ್ನ ಶತ್ರುವನ್ನು ಕೊಂದೆ, ಇದು ಭೀಮನ ಅನುಸಂಧಾನ ಅಲ್ಲ. ಚಕ್ರೇ ಸಂಗರ ನಾಮಧೇಹೇ ರಮೇಶ ದೈವತೆ ಅಂತ ಹೇಳ್ತಾರೆ. ಯುದ್ಧವನ್ನು ಯಜ್ಞ ಅಂತ ತಿಳ್ಕೊಂಡು ಮಾಡ್ತಿದ್ರು. ಯುದ್ಧ ಒಂದು ಯಜ್ಞ, ನಾರಾಯಣನೇ ದೇವರು, ಇವನೇ ಪಶು, ಇವನ ಸಂಹಾರ ಮಾಡೋದು ಅಂದ್ರೆ ಭಗವಂತನಿಗೆ ಬಲಿ ಕೊಡೋದು, ಇದು ಆತನ ಯಜ್ಞದ ಅನುಸಂಧಾನ. ದುಸ್ತರ ಶಿಕ್ಷಣವನ್ನ ಭಗವಂತನ ಪ್ರೀತಿಯ ಸಾಧನ ಅಂತ ಭಗವದ್ಗೀತೆ ಓದ್ದವರಿಗೆ ಗೊತ್ತು. ಪರಿತ್ರಾಣಾಯ ಸಾಧೋನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಭಗವಂತನ ಅವತಾರವೇ ಶಿಷ್ಟರ ಸಂರಕ್ಷಣೆ, ದುಷ್ಟರ ವಿನಾಶ. ಶಿಷ್ಟರ ಸಂರಕ್ಷಣೆ ಮಾಡಿದರೆ ಸರ್ಕಾರದ ಕೆಲಸ ಮಾಡಿದಾಗ ಲೆಕ್ಕ, ದುಷ್ಟರ ವಿನಾಶ ಮಾಡಿದರೆ ಸರ್ಕಾರ ಕೆಲಸ ಮಾಡಿದಾಗ ಲೆಕ್ಕ. ನಾನು ಗುಂಡನ ಹಿಡ್ಕೊಟ್ಟು ಬಿಟ್ರೆ ಅದು ಗೌರ್ಮೆಂಟ್ ಸರ್ವಿಸ್ ಇದ್ದಾಗ ಲೆಕ್ಕ. ಸರ್ಕಾರ ಒಂದು ಥ್ಯಾಂಕ್ಸ್ ಹೇಳಬೇಕು, ಹೌದು ನಮ್ಮ ಕೆಲಸ ನೀನು ಮಾಡಿದ್ದೆ ಅಂತ ಒಪ್ಕೋಬೇಕು. ಅದನ್ನು ಭೀಮಸೇನೆ ಮಾಡ್ತಿರೋದೆಲ್ಲ ಏನೀಗ, ಬಕ ಕಿರ್ಮಿರಾದ ಸಂಹಾರ ಮಾಡೋ ಕೆಲಸ, ಮಹಾಮಹಾ ದೈವದ್ರೋಹಿಗಳನ್ನ ಸಮಾಜ ದ್ರೋಹಿಗಳನ್ನ ನಾಶ ಮಾಡತಕ್ಕಂಥ ಕೆಲಸ ಇದೆ. ಅದಕ್ಕೆ ಭಗವತ್ ಸೇವೆ ಅಂತ ಕರೀತಾರೆ. ಇದೆಲ್ಲ ಭಗವಂತನ ಸೇವೆ. ಇದು ಭೂಭಾರ ಹಾರಿಣೋ ವಿಷ್ಣೋಹೋ ಪ್ರಧಾನಾಂಗಂ ಹಿ ಮಾರುತಿ. ಭೂಭಾರ ಸಂಹಾರ ಮಾಡಿಕೊಟ್ಟಂತ ವಿಷ್ಣುವಿಗೆ ಅತ್ಯಂತ ಪ್ರಧಾನವಾದಂತಹ ಸೇವಕ ಅಂದ್ರೆ ಸಾಕ್ಷಾತ್ ವಾಯುದೇವರು. ಅದರಲ್ಲಿ ಹನುಮಂತನ ಕಥೆ ನೋಡಿದವರಿಗೆಲ್ಲ ಗೊತ್ತು. ಮೇಲ್ನೋಟಕ್ಕೆ ರಾಮಾಯಣ ಓದ್ದವರಿಗೂ ಕೂಡ ಹನುಮಂತ ಅಂದ್ರೆ ಹೌದು ಹನುಮಂತ ಅಂತಾನೆ ಅನ್ಬೇಕು. ಅಲ್ಲೂ ಪ್ರಧಾನಾಂಗಂ ಹಿ ಮಾರುತಿ, ಇಲ್ಲೂ ಪ್ರಧಾನಾಂಗಂ ಹಿ ಮಾರುತಿ. ಇಲ್ಲಿ ಭೀಮಸೇನಷ್ಟು ದುಷ್ಟರ ಸಂಹಾರ ಮಾಡಿದ ವ್ಯಕ್ತಿ ಇನ್ನೊಬ್ಬನಿಲ್ಲ ಕೃಷ್ಣನಿಗೆ. ಅದಕ್ಕೆ ಅಷ್ಟು ಪ್ರಿಯನಾದ ವ್ಯಕ್ತಿ ಭೀಮಸೇನ. ಅದೊಂದು ಮಂಗಳಕರವಾದ ರೀತಿಯಲ್ಲಿ ಯಜ್ಞ ಅಂತ ಅನುಸಂಧಾನ ಮಾಡಿದ್ದಾಯ್ತು. ಒಂದು ದುಷ್ಟರ ಸಂಹಾರದಂತ ಭಯಂಕರ ಕೆಲಸವನ್ನ ಯಜ್ಞ ಅಂತ ಭೀಮಸೇನ ಅನುಸಂಧಾನ ಮಾಡ್ತಾನೆ. ಮತ್ತು ಯಜ್ಞನೇ ಕಾಫಿ ಕೊಡುವ ಕೆಲಸ ಆಗುತ್ತೆ ಜನಗಳಿಗೆಲ್ಲ ಕೂಡ. ಪವಾನ ಮಾಡ್ತಿರ್ತಾನೆ, ಎಡಗೈ ಕಾಫಿ ಕುಡ್ಕೋತ ಕೂತಿರ್ತಾನೆ. ಅವನ ಯಜ್ಞ ಅಂದ್ರೆ ಊಟ ಇದ್ದ ಹಾಗೆ. ಜಾಸ್ತ್ರ ಹೇಳ್ತಾರೆ, ಊಟನೇ ಯಜ್ಞ ಅಂತ ಮಾಡಿ ಅಂತ ಹೇಳ್ತಾನೆ. ಪ್ರಾಣಾಜ್ಞೆ ಹೋತ್ರ ಅಹಂ ವೈಶ್ವಾನರೋ ಹುತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ದಿಶಂ. ನಾವು ತಿನ್ನೋ ಯಜ್ಞವನ್ನ ಅನ್ನವನ್ನ ಯಜ್ಞ ಅಂತ ತಿಂದ್ರೆ ಪ್ರಾಣಾಗ್ನಿಹೋತ್ರ ಅಂತ ಅದಕ್ಕೆ ಹೆಸರು. ಆದ್ರೆ ಇವತ್ತು ಯಜ್ಞಗಳನ್ನೇ ಕಮರ್ಷಿಯಲ್ ಮಾಡ್ಕೊಂಡು ಬಿಟ್ರೆ ಅದಿನ್ನೇನಾಗುತ್ತಾಗ. ಸಾಮಾನ್ಯವಾದ ವೈಶ್ಯರುಗಳು ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಕೂಡ ಯಜ್ಞವನ್ನಾಗಿ ಮಾಡಬೇಕು ಅಂತ ಮಹಾಭಾರತ ಹೇಳುತ್ತೆ. ತಮ್ಮ ದೈನಂದಿನ ಪ್ರತಿಯೊಂದು ಕಾರ್ಯವನ್ನು ಕೂಡ ಯಜ್ಞ ಅಂತ ಅನುಸಂಧಾನ ಮಾಡಬೇಕು ಅಂತಾನೆ ಭಗವದ್ಗೀತೆಯ ಸಂದೇಶ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಭಗವದ್ಗೀತೆಯಲ್ಲಿ ಭಗವಂತನ ಆದೇಶ. ಆದರೆ ಅದನ್ನು ನೂರಕ್ಕೆ ನೂರಷ್ಟು ಪರಿಪಾಲನೆ ಮಾಡಿದ್ದು ಅಂದ್ರೆ ಭೀಮಸೇನ. ಸಾಮಾನ್ಯ ದುಷ್ಟರನ್ನೆಲ್ಲ ಕೊಲ್ಲಬೇಕಾದ್ರೆ ಮೆಂಟಲ್ ಬ್ಯಾಲೆನ್ಸ್ ಇರೋದಿಲ್ಲ, ಒಂಥರ ಟೆನ್ಷನ್ ಶುರುವಾಗಿಬಿಡುತ್ತೆ. ಬಸ್ ಲೇಟ್ ಆದರೆ ಟೆನ್ಷನ್ ಶುರುವಾಗ್ತದೆ. ಅಂತ ಹೊತ್ತಲ್ಲಿ ಕಾಫಿ ಕೊಡೋ ಲೇಟ್ ಆದರೆ ಟೆನ್ಷನ್ ಪಾಪ ಜನಗಳಿಗೆ. ಅಂತ ಹೊತ್ತಿನೊಳಗೆ ಆ ದಂತ ಕಿರ್ಮೀರನಂತ ಮಹಾರಾಕ್ಷಸನ್ನು ಕೊಲ್ಲಬೇಕಾದ್ರೆ ಪ್ರಶಾಂತವಾದ ಮನೋಭಾವ. ಇಂಥ ಒಂದು ಬ್ಯಾಲೆನ್ಸ್ ಇದ್ದಿದ್ದು ಇಡೀ ಜೀವಕೋಟಿಯಲ್ಲಿ ವಾಯುದೇವರಿಗೆ. ಅದಕ್ಕೆ ಅವರನ್ನು ವಾಯುದೇವೋತ್ತಮ ಅಂತ ಕರಲೇ ಕದೇ ಕಾರಣ. ಸುಮ್ಮನೆ ಮೆಕ್ಯಾನಿಕಲಿ ಮಾಡಿದ್ದಲ್ಲ, ಬರೀ ಬಲಕ್ಕಲ್ಲ, ಬಲ ಜೊತೆ ಜ್ಞಾನ ಎಷ್ಟಿದೆ. ಜ್ಞಾನ ಇರುತ್ತೆ ಬಲ ಇರೋದಿಲ್ಲ, ಬಲ ಇರುತ್ತೆ ಜ್ಞಾನ ಇರೋದಿಲ್ಲ, ಎರಡರ ಸಂಗಮ. ಅದಕ್ಕೇನೆ ಜ್ಞಾನಬಲ ಬಾಹುಬಲಗಳಲ್ಲಿ ಅಸದೃಶವಾದ ಸಾಮರ್ಥ್ಯ ಭೀಮಸೇನನ. ಅಲ್ಲಿ ದೊಡ್ಡ ಒಂದು ಘಟ್ಟ ಮುಕ್ತಾಯವಾಗಿದೆ. ಇನ್ನು ಧರ್ಮ ಇನ್ನು ಶುರುವಾಗಬೇಕು ಅವತ್ತಿನ ದಿವಸದಿಂದ. ಇಷ್ಟು ಜನಗಳನ್ನು ಹೇಗೆ ಕಾಪಾಡಬೇಕು ಧರ್ಮ ಯೋಚನೆ ಮಾಡ್ತಾ ಇದ್ದಾರೆ. ಅವರಂತೂ ಹೋಗ್ಲಿಕ್ಕೆ ತಯಾರಾಗಲಿಲ್ಲ, ನಾವೇ ಅಡುಗೆ ಮಾಡ್ಕೋತೀವಿ ಅಂತ ಹೇಳಿದರು. ಅದು ಧರ್ಮ ಅಲ್ಲ, ಅದು ಎಂದೂ ಸಾಧ್ಯ ಇಲ್ಲ. ನಂಬಿ ಬಂದವರನ್ನ ನೀವು ಅಡುಗೆ ಮಾಡಿಕೊಳ್ಳಿ, ನಿಮ್ಮ ಊಟ ನೀವು ಮಾಡಿಕೊಳ್ಳಿ ಅಂದ್ರೆ ಸಾಧ್ಯವೇ ಇಲ್ಲ. ಅದನ್ನು ಸಾಮಾನ್ಯ ಕಾಮನ್ ಸೆನ್ಸ್ ಇದ್ದವನೇ ಒಪ್ಪೋದಿಲ್ಲ. ಧರ್ಮರಾಜನಂಥವನು ಒಪ್ತಾನೆ, ಹೇಳಿ ಕೇಳಿ ಮಹಾರಾಜ ಅವನು, ಚಕ್ರವರ್ತಿಯಾಗಿದ್ದವನು ಎಂದು ತುಂಬಾ ಚೆನ್ನಾಗಿ ಬದುಕಿದವರಿಗೆ ಕಷ್ಟಕಾಲದೊಳಗೂ ಕೂಡ ಇನ್ನೊಬ್ಬರನ್ನು ಕೈ ಚಾಚಬೇಕು ಅನಿಸೋದಿಲ್ಲ. ಇನ್ನೊಬ್ಬರ ಉಪಯೋಗವನ್ನು ಪಡೆದು ತಾನು ಬದುಕಬೇಕು ಅನಿಸೋದಿಲ್ಲ. ತಾನು ಬದುಕಿದ್ರೆ ಮೊದಲನೇ ಹಾಗೆ ಬದುಕಬೇಕೇ ಹೊರತು ಕೈ ಚಾಚಿ ಬದುಕೋದಕ್ಕೆ ಅವನ ಮನಸ್ಸು ಒಪ್ಪೋದಿಲ್ಲ. ಅವನ ಸಂಸ್ಕಾರವೇ ಹೇಗಿರುತ್ತೆ? ಏನು ಮಾಡಬೇಕೀಗ? ಇವರಿಂದ ನಾನು ತಗೊಳ್ಳಾಗಿಲ್ಲ, ಸ್ವಲ್ಪ ಜನ ಇಲ್ಲ, ಬೇರೆ ಪದ್ಧತಿಯಿಂದ ಅವರಿಗೆ ಅನ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ಏನು ಮಾಡಬೇಕು ಅಂತ ಭಾರಿ ಯೋಚನೆ ಮಾಡಿದನಂತೆ. ಆಗ ಧೌಮ್ಯಾಚಾರ್ಯರ ಹತ್ರ ಹೋಗ್ತಾನೆ. ಅವರು ಗುರುಗಳಾಗಿ ಬಂದವರು. ಅವ್ರ ಹತ್ರ ಹೋಗಿಬಿಟ್ಟು, ಸ್ವಾಮಿ ನಾನು ಏನು ಮಾಡಬೇಕು, ಈಗ ಯಾವ ರೀತಿಯಲ್ಲಿ ಮಾಡಿದರೆ ನನ್ನ ಸಮಸ್ಯೆ ಪರಿಹಾರವಾಗ್ತದೆ? ಇವತ್ತು ನನ್ನ ಆಹಾರ ಆ ವನದಲ್ಲಿ ಅವರವರ ಆಹಾರ ಸಿಗೋದೇ ಕಷ್ಟ. ಅಂತ ಹೊತ್ತಲ್ಲಿ ಇಷ್ಟು ಜನಕ್ಕೆ ಆಹಾರವನ್ನು ಕೊಡಬೇಕು, ಮತ್ತೆ ಆತನ ಇನ್ನೊಂದು ದೊಡ್ಡ ದೃಷ್ಟಿ ಅಂದ್ರೆ ಏನೋ ಕೊಟ್ಟ ಅಂತ ಆಗಬಾರದು, ಅದು ಬೇರೆ ಆತನ. ಏನೋ ಕೊಟ್ಟ ಪಾಪ ಹೋಗಲಿ ಬಿಡು ಅಂತ ಅನಿಸ್ಕೋಬಾರದು, ಅತ್ಯುತ್ತಮ ರೀತಿಯಲ್ಲೇ ಊಟ ಹಾಕಬೇಕು. ಅದ್ ಹೇಳ್ತಾರೆ, ಅದ್ ಹಿಂದೆ ಹೇಳಿದೆ, ಆತ ರಾಜಸೂಯಾಗ ಮಾಡಿದ ಚಕ್ರವರ್ತಿ ಮನೆಯಲ್ಲಿ ಲಕ್ಷಾಂತರ ಜನಕ್ಕೆ ಪ್ರತಿನಿತ್ಯ ಊಟದ ವ್ಯವಸ್ಥೆ, ದೊಡ್ಡ ದೊಡ್ಡ ಸಮಸ್ಯೆ. ಇವತ್ತು ಬಿಸಿ ಊಟ ಹಾಕ್ಬೇಕಾದ್ರೆ ಸರ್ಕಾರಕ್ಕೆ ಎಷ್ಟು ಲಕ್ಷ ಜನಕ್ಕೆ ಹಾಕ್ತಾರೆ ಪಾಪ? ಇದು ಸಾಮಾನ್ಯ ಈ ಲೆಕ್ಕದಲ್ಲೇ ಲಕ್ಷಾಂತರ ಜನ, ಕರ್ನಾಟಕ ಒಂದರಲ್ಲೇ ಎಷ್ಟು ಹಾಕಬೇಕಾದ್ರೆ ಅವ್ರ ಚಕ್ರವರ್ತಿ ಆದವನು ಎಷ್ಟು ಜನ ಊಟಕ್ಕೆ ಹಾಕಬೇಕಾಗಿತ್ತು ಪಾಪ? ಅಂತ ಹೊತ್ತಿನಲ್ಲಿ ಯಾವ ರೀತಿ ನೋಡ್ಕೋತಿದ್ದ ಅಂತ ಹೇಳ್ತಾರೆ, ಸುವರ್ಣ ಪಾತ್ರೆ ಎಷ್ಟು ಭುಂಜತೆ ಹೆಚ್ಚು ಏ ಅಂತ ಹೇಳ್ತಾರೆ. ಆ ಬಂದವರಿಗೆಲ್ಲ ಚಿನ್ನ ತಟ್ಟೆ ಇಡ್ತಿದ್ದಂತೆ, ಇವತ್ತು ಇಡ್ಲಕ್ಕಾಗೋದಿಲ್ಲ, ಇಟ್ಟರೆ ಉಳಿಯೋದೇ ಇಲ್ಲ, ತಗೊಂಡು ಹೋಗ್ಬೇಕು, ಅಟ್ಟೆ ಸಮೇತ ಹೋಗಿಬಿಡ್ತಾರೆ ಹೊರತು ಮತ್ತೆ ಊಟ ಹಾಕೋ ಚಾನ್ಸೇ ಬರೋದಿಲ್ಲ. ಆಗಿದ ಕಾರಣ ಆಗಿತ್ತು, ಕುಡಿಲಕ್ಕೆ ಚಿನ್ನದ ಲೋಟ ತಟ್ಟೆಗಳು ಇಟ್ಟು ಸಂಪತ್ತಿತ್ತ ಅಂದ್ರೆ ಹ್ಯೂನತ್ ಸಾಂಗು ಇತ್ಸಿಂಗು ಮೊದಲಾದ ಚೈನಾ ಯಾತ್ರಿಕರು ಬಂದಾಗ ನಮ್ಮ ಭರತಗಡದ ಐಶ್ವರ್ಯ ವರ್ಣನೆ ಮಾಡ್ತಾರೋ, ಎಷ್ಟು ಶ್ರೀಮಂತ ದೇಶ ಅಂತ ಕೊಂಡಾಡ್ತಾರ. ಇವತ್ತೆಲ್ಲ ಒಯ್ದಾಗ್ಬಿಟ್ಟಿದೆ, ಲೂಟಿ ಹೊಡೆದು ಒಯ್ಬಿಟ್ಟಿದ್ದಾರೆ ಎಲ್ಲ ಕೂಡ. ಇವತ್ತು ಉಳ್ಕೊಂಡಿರೋ ಸಂಪತ್ತಿನ ಬಹುಭಾಗ ನಮ್ಮಲ್ಲಿ ಉಳ್ಕೊಂಡಿಲ್ಲ. ಇವತ್ತು ಇವತ್ತು ಬ್ರಿಟಿಷರವರೆಗೂ ಅಲ್ಲೆಲ್ಲ ಊಟಿ ಮಾಡಿದವರೇ ಪ್ರತಿಯೊಬ್ಬರು ಕೂಡ. ಎಷ್ಟು ಸತ್ಯ ವಿದೇಶಿಯರು ಬಂದು ಆಕ್ರಮ ಮಾಡಿದ್ದಾರೆ ಗೊತ್ತೇ, ಅವರೆಲ್ಲ ಅಪಾರವಾದ ವಸ್ತುಗಳನ್ನೆಲ್ಲ ಅಮೂಲ್ಯ ವಸ್ತುಗಳು ಒಯ್ದಾಕ್ಬಿಟ್ಟಿದ್ದಾರೆ. ಈಗಾಗಲೇ ಈ ಪಾಂಡವರ ಕಥೆ ಇದ್ದ ಕಾಲಕ್ಕೆ ಅಂತ ವೈಭವ ಇದ್ದಿ. ಸುವರ್ಣ ಪಾತ್ರಗಳಲ್ಲಿ ಇವತ್ತು ಸ್ಟೀಲ್ ಪಾತ್ರೆಗಿಂತ ಕಡಿಮೆ ಮಟ್ಟದಲ್ಲಿ ಉಪಯೋಗಿಸ್ತಾ ಇದ್ರು. ಎಲ್ಲಿ ನೋಡಿದ್ರು ಹಾಗೆ ಬಿದ್ದಿರಬೇಕು ಪಾತ್ರೆಗಳು. ಯಾರು ಮೋಸ ಮಾಡದೆ ಹೋದಾಗ ಐಶ್ವರ್ಯ ಇರಲೇಬೇಕಲ್ಲ. ಇವತ್ತು ಐಶ್ವರ್ಯ ಹೋಗಿದೆ ಒಂದ್ ಕಡೆಗೆ, ಇರೋ ಐಶ್ವರ್ಯ ಹೊರಗೆ ಬರ್ತಾ ಇಲ್ಲ, ಎಲ್ಲ ಬ್ಲಾಕ್ ಮಾಡಿಬಿಟ್ಟಿರ್ತಾನೆ ಒಂದ್ ಕಡೆ. ಇರೋ ಐಶ್ವರ್ಯ ಹೊರಗೆ ತಂದ್ರು ನಾಲ್ಕು ಜನ ಬದುಕ್ತಾರೆ ಪಾಪ. ಸಾವಿರಾರು ಜನ ಇವತ್ತು ಹೊಟ್ಟೆಗಿಲ್ಲದೆ ಸಾಯೋರು, ನಿಜವಾದ ಒಬ್ಬ ಹಣಕಾಸು ಇರೋನು ಹೊರಗೆ ತಂದ ಅಂದ್ರೆ ಅವ್ರು ಬದುಕಲ ಸಾಧ್ಯತೆ ಇದೆ. ಆದರೆ ಜನಕ್ಕೆ ಆ ಬುದ್ಧಿ ಇಲ್ಲ, ಹಿಂದಿನ ಕಾಲಕ್ಕೆ ಆ ಭಾವನೆ ಇತ್ತು. ಆದ್ದರಿಂದ ನಿಜವಾದ ಅರ್ಥದಲ್ಲಿ ರಾಜಮಹಾರಾಜರಿಗಂತೂ ಮನಸ್ಸಿತ್ತು ಅಂದ್ರೆ ಬೇಕಾದ ಮಾಡಬಹುದಾಗಿತ್ತು, ಅಷ್ಟೆಲ್ಲ ನೋಡ್ಕೋತಾ ಇದ್ದಂತೆ ಅಂತ ಪುಣ್ಯಾತ್ಮ. ಮತ್ತೆ ಹೇಳ್ತಾರೆ, ಒಂದು ದಿವಸಕ್ಕೆ ಆತ ಲಕ್ಷ ಗೋಗಳನ್ನು ದಾನ ಮಾಡ್ತಿದ್ದಂತೆ ಧರ್ಮರಾಜ್. ಒಂದು ದಿವಸಕ್ಕೆ ನಮಗೆ ಗೋಗಳಂದ್ರೆ ಲಕ್ಷ ಇಲ್ಲ, ಇವತ್ತು ಆತ ಲಕ್ಷ ಗೋಗಳನ್ನು ದಾನ ಮಾಡ್ತಿದ್ದಂತೆ. ಆ ಚಕ್ರವರ್ತಿ ಅಂದ್ರೆ ಹಾಗಿರ್ತಿದ್ರು, ರಾಜ ಮಹಾರಾಜರ ಬದುಕು ಅಂದ್ರೆ ಹಾಗೆ. ಮತ್ತು ಮಠಗಳಿಗೆ ಹೋಗಿ ಒಬ್ಬರಿಗಡಿಗೆ ಯಾವ ಮಠದಲ್ಲೂ ಮಾಡಿರೋದಿಲ್ಲ, ಆತ ದೇವ್ರು ಇಷ್ಟು ಅಡಿಗೆ ಆಗ್ಲೇಬೇಕು. ಮಠದಲ್ಲಿ ಒಬ್ಬನೇ ಊಟಕ್ಕಿರಲಿ, ಸಾವಿರ ಜನ ಊಟಕ್ಕಿರಲಿ, ಮಿನಿಮಮ್ ಒಂದಾಗಬೇಕಂತ ಮಠದ ಮಿನಿಮಮ್ ಇದ್ದಾಗ ಲೆಕ್ಕ. ಅದು ಒಂದು ಈ ದೇವರಿಗೆ ಇಷ್ಟ ಅಕ್ಕಿ ಇಷ್ಟು ಸೇರಿನ ಇಷ್ಟು ಕೆ ಜಿ ಅಕ್ಕಿ ಅನ್ನ ಆಗಲಿ, ನೈವೇದ್ಯ ಆಗಲೇಬೇಕು, ನಿಯಮ ಅದೆಲ್ಲ ಕೂಡ. ಆಗ ಮಠ ಅಂತ ಅದಕ್ಕೆ ಮಠಕ್ಕೆ ಹೋದ್ರೆ ಊಟ ಗ್ಯಾರಂಟಿ ಅಂತ ಯಾತಕ್ಕಾಯ್ತು ಅಂದ್ರೆ ಅವ್ರು ಹೇಗೂ ಮಾಡಿರ್ತಾರೆ, ಸಿಕ್ಕೇ ಸಿಗುತ್ತೆ ಅಂತ. ಆದ್ರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಮನೆಗೆ ಹೋದ್ರೆ ಯಾರು ಕೂಡ ಒಲೆ ಹೊತ್ಸಾಗೇ ಇಲ್ಲ ಅಂತ ವಾತಾವರಣ ಇರುತ್ತೆ. ತೀರಾ ನಾವು ಸಣ್ಣವನಿದ್ದಾಗಲೇನೆ ಯಾರಾದರೂ ಸ್ವಾಮಿಗಳು ನಮ್ಮ ಊರಿಗೆ ಬಂದರು ಅಂತ ಕೇಳಿದ್ರೆ ಸುತ್ತಮುತ್ತ ಹೊಸಪೇಟೆ ಅಂತ ಊರೊಳಗೆ, ಆಗಿನ ಕಾಲಕ್ಕೆ 40-50 ಸಾವಿರ ಜನ ಇದ್ದ ಊರು, ಅಲ್ಲಿ ಯಾವ ಬ್ರಾಹ್ಮಣ ಮನೇಲಿ ಅಡುಗೆ ಮಾಡ್ತಿರಲಿಲ್ಲ. ಆ ಸ್ವಾಮಿಗಳು ಇರೋವರೆಗೂ ಮನೇಲಿ ಅಡುಗೆ ಇಲ್ಲ ಅಂತಾನೆ ಅರ್ಥ. ಅದು ಸಾಮಾನ್ಯ, ಯಾರು ಅವತರ ಕೂಡ ಕೊಡಬೇಕಾಗಿಲ್ಲ, ಬಂದರು ಅಂದ್ರೆ ಊಟ ಮಡಕ್ಕೆ ಅಂತ ಅರ್ಥ. ಅವ್ರು ಇವತ್ತಾಗಲ್ಲ, ಕರೆದ್ರೆ ಮಾತ್ರ ಹೋಗೋದಷ್ಟೇ, ಕರೆದ್ರೆ ಹೋಗ್ಬಿಟ್ರೆ ಅವ್ರು ಹೀಗೆ ಅವನು ನೋಡ್ತಾನೆ, ಇವ್ರು ಹೀಗೆ ನೋಡ್ತಾರೆ, ಓಡೋಗ್ಬಿಡ್ತಾರೆ. ಆ ಪದ್ಧತಿ ಆಮೇಲೆ ತಂದವರ ಕಾಲ ಸಂಸ್ಕಾರ ಹೇಗಿರಬೇಕು. ಲಕ್ಷ ಗೋಗಳನ್ನು ದಾನ ಮಾಡ್ತಿದ್ದ ಅಂದ್ರೆ ಎಷ್ಟು ಆದರ್ಶಪ್ರಾಯವಾದ ಚಕ್ರವರ್ತಿ. ಇವತ್ತು ದಿವಸಕ್ಕೆ 3,000 ಹಸುಗಳನ್ನು ಕೊಲ್ತಾರಂತೆ. ಇವತ್ತು ದಾನ ಮಾಡೋದಲ್ಲ, ಇವತ್ತು ಭಕ್ಷಣ ಮಾಡ್ತಕ್ಕಂತ ಕಾಲ ಇದೆ. ಒಂದೊಂದು ಬೆಂಗಳೂರು ಒಂದರಲ್ಲೇ ಎಷ್ಟು 6,000 ಗೋಗಳನ್ನು ಕೊಲ್ಲುತ್ತಾರೆ ಅಂತ ಕೇಳಿದ್ರೆ ಅದು ಅಧಿಕೃತ ಲೆಕ್ಕಾಚಾರ ಪ್ರಕಾರ ಇದೆ, ಅನಧಿಕೃತ ಎಷ್ಟು ಕೊಲ್ತಾರೋ ಗೊತ್ತಿಲ್ಲ. ಗೋಗಳನ್ನು ಕೊಲ್ಲೋ ಕಾಲ ಇದು, ಗೋಗಳನ್ನ ಪಾಲಿಸೋ ಕಾಲ ಅಂತ ಮಹಾನುಭಾವ ಹೇಗೆ ಬದುಕಬೇಕು ಲೆಕ್ಕ ಹಾಕಿ, ವನದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಅವನಿಗೆ? ಧೋಮ್ಯಾಚಾರ್ಯನ ಕೇಳ್ತಾರೆ, ಸ್ವಾಮಿ ಏನು ಮಾಡಲಿ ನಾನೀಗ, ಇಷ್ಟು ಜನಗಳನ್ನು ಹೇಗೆ ಸಂರಕ್ಷಣೆ ಮಾಡಲಿ, ಇದೆಲ್ಲ ಯಾತಕ್ಕೆ ಓದಬೇಕು ಅಂದ್ರೆ ನಮಗೆ ಉತ್ತರ ಸಿಗ್ಲಿಕ್ಕೋಸ್ಕರ. ನಮಗೂ ಸಮಸ್ಯೆ ಬಂದು ನಮಗೆಲ್ಲ ಜನ ಕಾಪಾಡೋದು ಬೇಡ, ಮನೆ ಜನಗಳನ್ನು ಕಾಪಾಡಬೇಕಲ್ಲ ಕೊನೆ ಪಕ್ಷ, ಏನು ಮಾಡಿದರೆ ನಮಗೆ ಅನ್ನ ಸಿಗ್ತದೆ, ಇದು ಪ್ರಶ್ನೆ ಇತ್ತು. ಆಗ ಧೋಮ್ಯರು ಹೇಳ್ತಾರೆ, ಧರ್ಮರಾಜ, ಇಡೀ ಜಗತ್ತಿಗೆ ಭಗವಂತ ಕೊಡೋ ಅನ್ನ, ಭಗವಂತ ಅನ್ನ ಎಲ್ಲರಿಗೂ ಕೊಡ್ತಾನೆ ಅಂತ ಗೊತ್ತಿದೆ. ಆದರೆ ಭಗವಂತ ಯಾವ ಮೂಲಕ ಕೊಡ್ತಾನೆ ಗೊತ್ತೇನು? ಈ ಮಳೆ ಬೆಳೆಗಳ ಭೂಮಿಯಲ್ಲಿ ಬೆಳೆ ಬೆಳೀತದೆ, ಬೆಳೆ ಬೆಳೀಬೇಕಾದ್ರೆ ಅದಕ್ಕೆ ನೀರಿನ ವ್ಯವಸ್ಥೆ ಆಗಬೇಕು, ಮೋಡಗಳಿಂದ ಮಳೆ ಬರಬೇಕು. ಎಷ್ಟೇ ಸಂಪತ್ತಿದ್ರು ನೀರು ಒಂದಿಲ್ಲದೆ ಹೋದರೆ ಏನು ಮಾಡಲಿಕ್ಕಾಗೋದಿಲ್ಲ. ಆ ನೀರು ತರಿಸ್ತಕ್ಕ ನೀರು ಸುರಿತಕ್ಕಂಥ ಕೆಲಸ ಮೋಡಗಳು. ಆ ಮೋಡಗಳು ಬಂದು ಮೋಡ ಫಾರಂ ಆಗೋದು ಎಲ್ಲಿಂದ ಗೊತ್ತೇನು? ತುಂಬ ಜನಕ್ಕೆ ವಿವೇಕವೇ ಇಲ್ಲ, ಆಟೋಮೆಟಿಕ್ ಬರುತ್ತೆ ಅಂತ ತಿಳ್ಕೊತಾರೆ. ನಥಿಂಗ್ ಇದು ಆಟೋಮೆಟಿಕ್, ಅದಕ್ಕೆ ವ್ಯವಸ್ಥೆ ಇದೆ. ಅದಕ್ಕೂ ಮೋಡಗಳನ್ನು ಸೃಷ್ಟಿ ಮಾಡಿ ಮಳೆ ಕರೀತಕ್ಕಂಥ ವ್ಯವಸ್ಥೆಗೆ ಸೂರ್ಯನ ನೇಮಿಸಿದ್ದಾರೆ. ಆದಿತ್ಯಾತ್ ಜಾಯತೆ ವೃಷ್ಟಿ ಅಂತ ಮನಸ್ಮೃತಿ, ಸೂರ್ಯನಿಂದ ಮಳೆ ಬರುತ್ತೆ, ಸೂರ್ಯನಿಗೂ ಮಳೆಗೂ ಏನು ಸಂಬಂಧ? ಇದು ಉತ್ತರಾಯಣ ಕಾಲದಲ್ಲಿ ಅವಿದ್ದೇವೆ. ಉತ್ತರಾಯಣ ದಕ್ಷಿಣಾಯಣ ಅಂತ 6 ಉತ್ತರಾಯಣ, 6 ದಕ್ಷಿಣಾಯಣ. ಉತ್ತರಾಯಣದಲ್ಲಿ ಸೂರ್ಯ ಏನ್ ಮಾಡ್ತಾನೆ? ನೀರನ್ನೆಲ್ಲ ಹಿರ್ಕೋತಾ ಹೋಗ್ತಾನೆ. ಉತ್ತರಾಯಣ ಅಂತ ಹೇಳಿದ್ರೆ ನೀರನ್ನು ಹಿರ್ಕೊಳ್ಳೋ ಕಾಲ, ದಕ್ಷಿಣಾಯಣ ಮಳೆಗಾಲ, ಮಳೆ ಸುರಿಸೋ ಕಾಲ. ಅದು ನೀರನ್ನು ಹೀರೋ ಕಾಲ, ಮಳೆ ಸುರಿಸೋ ಕಾಲ. ನೀರನ್ನು ಹೀರೋ ಕೆಲಸ ಸೂರ್ಯ ಮಾಡ್ತಾನೆ. ಇವತ್ತು ನೋಡಿದ್ರೆ ಕರೆಂಟ್ ಇಲ್ಲ, ನೀರಿಲ್ಲ ಅಂದ್ಬಿಡ್ತಾರೆ. ಅರೆ ಕರೆಂಟ್ಗೆ ನೀರು ಏನು ಸಂಬಂಧ? ಪಂಪ್ ಆಣ್ ಮೇಲೆ ಕೊಯ್ಬೇಕಲ್ಲ, ಅವನು ಟ್ಯಾಂಕ್ ತುಂಬಿಸ್ಬೇಕಲ್ಲ. ಆ ಟ್ಯಾಂಕ್ ತುಂಬಿಸೋ ಕೆಲಸ ಒಂದು ಟ್ಯಾಂಕ್ ತುಂಬಿಸಕ್ಕೆ ಇಷ್ಟು ಬೇಕಲ್ಲ, ಸೂರ್ಯ ಇಡೀ ಮೇಲಕ್ಕೆ ತುಂಬಿಸ್ತಾನೆ. ಅದು ವ್ಯವಸ್ಥೆ ಇದೆ, ಭಗವಂತ ಮಾಡಿರೋ ವ್ಯವಸ್ಥೆ. ಅದಕ್ಕೆ ಬಿಸಿಲು ಬೈದು ಬಿಟ್ರೆ, ಬಿಸಿಲು ಬರಬಾರ್ದು ಅಂತ ಹೇಳಿದ್ರೆ ಕರೆಂಟ್ ಹೋದ್ರೆ ನೀರು ತುಂಬಾರ್ದು ಅಂತ ಟ್ಯಾಂಕಿಗೆ ಅಷ್ಟೇ. ಅವ ನೀರು ಮಳೆ ಬರೋ ಚಾನ್ಸಸ್ಸೇ ಇಲ್ಲ, ಆ ಬ್ಯಾಲೆನ್ಸ್ ಆಗಬೇಕು. ಆದ್ರಿಂದ ಸೂರ್ಯ ಕಿರಣಗಳಿಗೆ ಆಚಾರ್ಯ ಹೇಳ್ತಾರೆ, ಇನ್ನು ವಿಜ್ಞಾನ ಯಾವುದು ಕಂಡುಹಿಡಿದಿಲ್ಲ ಅದರ, ಸೂರ್ಯನ ಕಿರಣ ನಾಲ್ಕು ವೆರೈಟಿ ಇದೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ನಾಲ್ಕು ವೆರೈಟಿ ಸೂರ್ಯನ ಕಿರಣಗಳು ಉಂಟು. ಒಂದು ವೆರೈಟಿ ಬರೀ ಬೆಳಕು ಕೊಡೋದಷ್ಟೇ, ಸೂರ್ಯನ ಬೆಳಕು. ಇನ್ನೊಂದು ವೆರೈಟಿ ತಾಪ ಉಂಟು ಮಾಡೋದು, ಮತ್ತೊಂದು ವೆರೈಟಿ ನೀರನ್ನು ಒಣಗಿಸಿ ಮೇಲೆ ಕಳ್ಕೊಳ್ಳೋದು. ಒಂದೇ ಒಂದು ಇದಕ್ಕೆ ಪಂಪ್ ಏನ್ ಮಾಡುತ್ತೆ ಗೊತ್ತೇನು? ಪಂಪ್ ನೀರನ್ನು ಸಕ್ ಮಾಡುತ್ತೆ, ಆಮೇಲೆ ಪುಷ್ ಮಾಡುತ್ತೆ. ಅದು ಎರಡು ಭಾಗ ಇದೆ, ಬರೀ ಸಕ್ ಮಾಡಬೇಕು ಏನ್ ಮಾಡ್ಬೇಕು, ಎಲ್ಲ ನಿಂಗೆ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ವಿ, ಅದು ಎಳೆಯುತ್ತೆ ಆಮೇಲೆ ತಳ್ಳುತ್ತೆ ಆ ಕಡೆ. ಸೂರ್ಯನ ಕಿರಣಗಳಿಗೆ ಅನೇಕ ಭಾಗಗಳಿವೆ. ಇನ್ನೂ ಕೆಲವು ಸೂರ್ಯನ ಕಿರಣ ಪಾಕ ಮಾಡುತ್ತೆ ಅಂತ ಹೇಳುತ್ತಾರೆ. ಪಾಕ ಮಾಡುತ್ತೆ ಅಂದ್ರೆ ಏನು? ಹಣ್ಣುಗಳ ಬಣ್ಣ ಬದಲಾಗ್ತಾ ಹೋಗುತ್ತೆ, ಬಿಸಿಲಲ್ಲಿ ಓಡಾಡಿ ಬಣ್ಣ ಚೇಂಜ್ ಆಗಿಬಿಡುತ್ತೆ. ಸೂರ್ಯನಿಗೆ ಬಣ್ಣ ಶಕ್ತಿ ಮಾಡೋ ಅಲ್ಟ್ರಾ ವೈಲೆಟ್ ರೇಸ್ ಇತ್ಯಾದಿ ಕರೀತಾರಲ್ಲ, ಅದೆಲ್ಲ ಅದನ್ನು ವಿವರಣೆ ಮಾಡ್ತಕ್ಕಂಥದ್ದು ಶಾಸ್ತ್ರ. ಆಚಾರ ತುಂಬಾ ವಿಚಾರಗಳನ್ನು ಕೊಡುತ್ತಾರೆ. ಅಂದಮೇಲೆ ಸೂರ್ಯನಿಂದ ಮಳೆ ಬರುತ್ತೆ, ಅದರಿಂದ ಅನ್ನ ಬರೋದ್ರಿಂದ ಮಳೆ ಕೊಡೋ ದೇವರು ಸೂರ್ಯನಾದ್ದರಿಂದ ಎಲ್ಲ ಕೊಡೋದು ಭಗವಂತನೇ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಸರ್ಕಾರ ಎಲ್ಲದ್ದನು ಅಲ್ಲಿ ಕೆಇಬಿ ಡಿಪಾರ್ಟ್ಮೆಂಟ್ ಬೇರೆ, ವಾಟರ್ ಡಿಪಾರ್ಟ್ಮೆಂಟ್ ಬೇರೆ ಅಂತ ಹೇಗೆ ಮಾಡಿರ್ತಾರಲ್ಲ, ಭಗವಂತ ವ್ಯವಸ್ಥೆ ಮಾಡಿದ್ದಾರೆ. ಸೂರ್ಯನಿಂದ ಅನ್ನ ಸಿಗಬೇಕು ನಮಗೆ, ಆದ್ದರಿಂದ ಸೂರ್ಯನ ಆರಾಧನೆ ಮಾಡು, ನಿನಗೆ ಅನ್ನದ ವ್ಯವಸ್ಥೆ ಆಗುತ್ತೆ, ಇಷ್ಟು ಜನಕ್ಕೂ ಅನ್ನ ಕೊಡಲಿಕ್ಕೆ ಬರುತ್ತೆ ಅಂತ ಹೇಳಿದ್ರು. ನಮಗೂ ಅದೇ ಇವತ್ತು ಬೇಕಾಗಿದೆ. ಸೂರ್ಯನ ಆರಾಧನೆ ಮಾಡಿದರೆ ಅನ್ನಕ್ಕೆ ಎಂದೂ ನಮಗೆ ತಾಪತ್ರಯ ಉಂಟಾಗೋದಿಲ್ಲ. ಸೂರ್ಯನ ಆರಾಧನೆ ಮಾಡಿ ಅನ್ನೋ ಸಂದೇಶವನ್ನು ಕೊಟ್ಟು ಧರ್ಮರಾಜ, ಅದಕ್ಕೂ ಮಂತ್ರ ಬೇಕಲ್ಲ. ಅಪ್ಲಿಕೇಶನ್ ಕೊಡುವಂತಷ್ಟ ಅದಕ್ಕೊಂದು ಫಾರ್ಮೇಟ್ ಇರುತ್ತೆ, ಈ ರೀತಿ ಕೊಟ್ಟರೆ ಸರಿಯಲ್ಲವರು ಬಿಸಾಕ್ತಾರೆ ಅಷ್ಟೇ. ಅದು ಮಂತ್ರಗಳು ಅಂದ್ರೆ ಹಾಕಿ, ಯಾವ ದೇವತೆಯನ್ನು ಆರಾಧನೆ ಮಾಡಬೇಕಾದ್ರೆ ಯಾವ್ಯಾವ ಮಂತ್ರಗಳನ್ನು ಹೇಳಬೇಕು. ಅಲ್ಲಿ ಸೂರ್ಯಾಷ್ಟೋತ್ತರ ಶತರಾಮ ಸ್ತೋತ್ರ ಬರುತ್ತೆ. ವನಪರ್ವದ ಈ ಭಾಗದೊಳಗೆ ಧೌಮ್ಯಾಚಾರ್ಯರು ಸೂರ್ಯಾಷ್ಟೋತ್ತರ ಶತರಾಮ ಸ್ತೋತ್ರವನ್ನ ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನೋಡು, ನನಗೆ ಇದನ್ನ ಹೇಳಿದ್ದು ನಾರದ ಮುನಿಗಳು ಅಂತ ಹೇಳಿದ್ದಾರೆ. ಯಾವಾಗಲೂ ಮಂತ್ರ ಯಾರು ಹೇಳ್ಕೊಂಡ್ರೆ ಅಂತ ಕೇಳಿದ್ರೆ, ನಾನೇ ಓದ್ಕೊಂಡೆ ಅಂತ ಕೇಳಿದ್ರೆ ನೀನೇ ಇಟ್ಟುಕೊಂಡು ಹೋಗಿಬಿಡ್ಬೇಕಾಗಿತ್ತು, ಉಪಯೋಗ ಇಲ್ಲದು. ಮಂತ್ರಗಳು ಇಂಥವ್ರು ಹೇಳಿಕೊಟ್ರು ಅಂದ್ರೆ ಮಂತ್ರಕ್ಕೆ ಬೇರೆನೆ ಹೊರತು ತಾನೇ ಓದ್ಕೊಂಡ್ರೆ ಮಂತ್ರ ಅಲ್ಲ. ನನಗೆ ನಾರದ್ರು ಹೇಳ್ಕೊಟ್ರು ಅಂತ ಹೇಳಿದ್ರು. ನಾರದ್ರು ಯಾರು ಹೇಳ್ಕೊಟ್ರು ಅಂತ ಹೇಳಿದ್ರೆ ಇಂದ್ರದೇವರು ಹೇಳ್ಕೊಟ್ರು. ಅವ್ರು ಯಾರು ಹೇಳ್ಕೊಟ್ರು ಅಂತ ಕೇಳಿದ್ರೆ ಬ್ರಹ್ಮದೇವರು ಹೇಳ್ಕೊಟ್ರು. ಅವರಿಗೆ ನಾರಾಯಣ ಹೇಳ್ಕೊಟ್ರು. ಮೂಲ ಅಲ್ಲಿಂದ ಹೋಗು, ಜನ್ಮಾದ್ಯಶ್ಚೇತ ಎಲ್ಲ ದೇವರಿಂದನೇ ಬರಬೇಕು. ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಗೆ ಬಂದು ಸೈಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲಿದೆ ಬಂತ ಆಸ್ತಿ ಅಂತ ಹೇಳಿಬಿಟ್ಟು, ಅದಿಲ್ಲದೆ ಹೋದ್ರೆ ಬಂದು ರಿಜಿಸ್ಟ್ರೇಷನ್ ಆಗೋ ಚಾನ್ಸಸ್ಸೇ ಇಲ್ಲ. ಎಕ್ಸ್ಪ್ಲೇನ್ ಮಾಡ್ಬೇಕು ಹೇಗೆ ಫಾರಂ ಆಯ್ತು, ಯಾರಿಂದ ಯಾರಿಗೆ ಬಂತು, ಯಾವ ಕ್ರಮದಲ್ಲಿ ಬಂತು ಅಂತ ಹೇಳದೆ ಹೋದ್ರೆ ಅದು ಗರ್ಡಿಟಿ ಬರೋದಿಲ್ಲ. ಮಂತ್ರಗಳು ಹಾಗೆ ಯಾವಾಗಲೂ ಕೂಡ, ಯಾರಿಂದ ಬಂತು? ನನಗೆ ನಾರದ ಮನೆಗಳು ಹೇಳಿದ್ದು ಅಂತ ಹೇಳಿ ಹೇಳ್ಕೊಟ್ರಂತೆ. ಇವತ್ತಾಗಲ್ಲ, ಈ ಸಿನಿಮಾ ಹೇಳಿ ಮಂತ್ರ ಅಂತ ತಿಳ್ಕೊಂಡು ಹೇಗಾಗ್ತದೆ? ಈ ಮಧ್ಯೆ ಸಿನಿಮಾಡ ಮಂತ್ರ ಆಗ್ತದೆ, ಅವನೇ ಬಾಯಲ್ಲಿ ಬೀಡಿ ಸೇರ್ಕೋತ ಬರೆದಿರ್ತಾನೆ ಪಾಪ. ಅದರಿಂದ ಯಾವ ಮಂತ್ರ ನಿಶ್ಚಯ ಮಾಡಬಹುದು? ಎಷ್ಟೋ ಜನ ತಪ್ಪು ತಿಳ್ಕೊಂಡವ್ರು ಇದ್ದಾರೆ ಪಾಪ. ಯಾವುದೋ ರಾಯರ ಮಠಕ್ಕೆ ಹೋಗಿದ್ರೆ ಆತ ಮಠದಾತ ಹೇಳ್ತಾ ಇದ್ದ ಒಂದೊಂದು ಸೇವಾ ಮಹೋದಾರ ಹೇಳ್ತಾನೆ, ದಾರಿ ಕಾಡದೇ ರಾಗಿದೆ ರಾಘವೇಂದ್ರ ಹೇಳಿ ಸಿನಿಮಾ ಶುರು ಮಾಡಿಬಿಟ್ಟಿದೆ ಎಲ್ಲರೂ ಕೂಡ. ಇದನ್ನ ಹೇಳಿದರೆ ಯಾವ ಸನ್ನಿಧಾನ ಇರೋಕ್ಕೆ ಸಾಧ್ಯ ಉಂಟು? ಹರಿದಾಸರ ಹಾಡು ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಅವರು ಜೀವನ ಅದಕ್ಕೋಸ್ಕರ ಮುಡಿಪಿಟ್ಟವರು ಪಾಪ, ಅದಕ್ಕೋಸ್ಕರ ಮುಡಿಪಿಟ್ಟವರು, ಅವ್ರ ಬಗ್ಗೆ ತಿಳಿದವರು. ಇವನು ಒಂದು ಹಾಡಿಲ್ಲ ಇನ್ನೊಂದು ಹಾಡು ಮತ್ತೊಂದು ಕಡೆ ಹೇಳಿರ್ತಾರೆ ಪಾಪ ಅವನು. ಹೋಗಿದ್ದು ಅವ್ರು ಹಾಗಲ್ಲ, ಹಾಡಿದರೆ ನೊಡೆಯನ ಹಾಡುವೆ, ಬೇಡಿದರೆ ನೊಡೆಯನ ಬೇಡುವೆ, ಆ ದೀಕ್ಷೆ ಇದ್ದವರು. ಈ ತಂಡವದಲ್ಲಿ ಲೆಟರ್ ಕೊಟ್ಟರೆ ಅವ್ರ ಲೆಟರ್ ಬೆಲೆನೇ ಇರೋದಿಲ್ಲ, ಅವ್ರಿಗೆ ಬಂದು ಖಚಿತವಾಗಿ ಕೊಟ್ಟರೆ ಮಾತ್ರ ಲೆಟರ್ ಬೆಲೆ ಬರೋದು. ಹರಿದಾಸರು ಕಮಿಟೆಡ್ ಅವರು, ಭಗವಂತನ ಸೇವೆಗೋಸ್ಕರವಾಗಿ ಒಂದು ಜೀವ ನಮ್ಮನ್ನು ಮುಡಿಪಿಟ್ಟವರಾದ್ರಿಂದ ಅವ್ರ ಹಾಡು ಬರೆದ್ರೆ ಅರ್ಥ ಇರುತ್ತೆ. ಅದು ಬಿಟ್ಟುಬಿಟ್ಟು ಹಣಕ್ಕೋಸ್ಕರ ಹಾಡು ಬರೆದವ್ರ ಸಿದ್ಧಿ ಏನು ಬರಲಿಕ್ಕೆ ಸಾಧ್ಯ ಉಂಟು? ಈ ಮಂತ್ರ ತಂತ್ರಗಳೆಲ್ಲ ಹಾಕಿ. ಇವತ್ತು ನಮ್ಮ ಜನರಲ್ಲಿ ಮಂತ್ರಗಳು ಯಾತ ಕೆಲಸ ಮಾಡೋದಿಲ್ಲ ಅಂದ್ರೆ, ಅವ್ರು ಸರಿಯಾದ ಮಂತ್ರನೇ ಆಗಿರೋದಿಲ್ಲ, ಸರಿಯಾಗಿ ಹೇಳಿಸ್ಕೊಂಡೇ ಇರೋದಿಲ್ಲ, ನೀನು ಹೇಳೋದಕ್ಕಂತೂ ಬರೋದೇ ಇಲ್ಲ, ಇನ್ನೇನು ಸಿದ್ಧಿ ಕೊಡಬೇಕು ಅದಕ್ಕೆ? ಆ ದೃಷ್ಟಿಯಲ್ಲಿ ಈ ಭಾಗವತ ಮಹಾಭಾರತದ ಈ ಭಾಗ ಇಷ್ಟೆಲ್ಲ ಮಾಡಿದಕ್ಕೆ ಏನು ಸಿದ್ಧಿ ಬಂತು ಅಂತ ನೋಡಿದಾಗ ಗೊತ್ತಾಗ್ತದೆ ನಮಗೆ. ಆಗ್ಲೇನೆ ಯಾವ ಇಷ್ಟೆಲ್ಲ ಯಾಕೆ ಬಿಡ್ರಿ, ಹೇಗೆ ಒಂದು ನಡ್ಕೊಂಡು ಹೋಗ್ತೇವೆ ಅಂತ ಕೇಳಿದ್ರೆ ಏನು ಸಿದ್ಧಿ ಬಂತು ಅದಕ್ಕೆ? ಹೋದನಂತೆ ದೊಡ್ಡ ಸರೋವರ, ಅದು ಇಡಿತಾನೆ ಉಪವಾಸದಿಂದ ಇಡಿತಾನೆ ಅದರೊಳಗೆ. ಯಾವುದೇ ಒಂದು ಮಂತ್ರೋಚ್ಚಾರಣೆಗೆ ತಿಂದು ಮಾಡಿದರೆ ಯಾವ ಮಂತ್ರನೂ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ವಿ. ಉಪವಾಸ ಇದ್ದರೆ ಮಂತ್ರ ಪಠಣೆ ಆಗಬೇಕು. ಅದು ಗಾಯತ್ರಿ ಮಂತ್ರವನ್ನೇ ಹಿಡಿದು ಪ್ರತಿಯೊಂದ್ರೂ ಹಾಗೆ ಹೇಳಬೇಕು. ಇವತ್ತು ಯಾರು ಹೇಳ್ತಾರೆ ಬೆಡ್ ಕಾಫಿಯಿಂದ ಶುರುವಾದ್ರೆ ಇನ್ನೇನು ಗಾಯತ್ರಿ ಮಂತ್ರ ಹೇಳ್ತಾನೆ ಪಾಪ, ಯಾರು ಸಿದ್ಧಿ ಬರೋದಿಲ್ಲ ಅದಕ್ಕೆಲ್ಲ ಕೂಡ. ಉಪವಾಸ ಇದ್ರೆ ಮಾತ್ರ, ಉಪವಾಸ ಸ್ನಾನ ಇಲ್ಲದೆ ಹೋದ್ರೆ ಯಾವ ಜಪನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನದಿಯಲ್ಲಿ ಸರೋವರದಲ್ಲಿ ಇಳಿದು ಸ್ನಾನವನ್ನು ಮಾಡಿ ಉಪವಾಸದಿಂದ ಜಪ ಶುರು ಮಾಡಿದನಂತೆ. ಸೂರ್ಯನ ಸ್ತೋತ್ರವನ್ನು ಹೇಳ್ತಾ ಇದ್ದಾನೆ. ಸೂರ್ಯನ ಸ್ತೋತ್ರ ಹೇಳಿದ, ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜ ಸಂಪೂಜ್ಯ ಸೂರ್ಯಸ್ಥಿತಂ ಅಚ್ಯುತಂ ಪ್ರಭುಂ ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ರಕ್ತಾದಿದಂ ಕಾಮ ವರಾನ್ನದಂಚ. ಇಡೀ ಶ್ಲೋಕ ಕಥೆಯನ್ನೆಲ್ಲ ಒಂದೇ ಶ್ಲೋಕದಲ್ಲಿ ಆಚಾರ್ಯರು ಬರೀತಾರೆ. ಇತಿಹಾಸವನ್ನೆಲ್ಲ ಇಂತಹ ಸಂಗ್ರಹಕ್ಕೋಸಲ ಒಬ್ಬರದ್ದೇನೆ, ಇಡೀ ಕಥೆಯನ್ನೆಲ್ಲ ಒಂದೇ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜ, ಅವರೆಲ್ಲರ ರಕ್ಷಣೆಗೋಸ್ಕರವಾಗಿ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು, ಸಂಪೂಜ್ಯ ಸೂರ್ಯಸ್ಥಿತ ಅಚ್ಯುತಂ ಪ್ರಭುಂ, ಸೂರ್ಯನನ್ನು ಆರಾಧನೆ ಮಾಡಿದ ಹೊರಗೆ ಅಲ್ಲ, ಸೂರ್ಯಸ್ಥಿತ ಅಚ್ಯುತಂ ಪ್ರಭುಂ, ಸೂರ್ಯಾಂತರ್ಗತ ನಾರಾಯಣನನ್ನ ಆರಾಧನೆ ಮಾಡಿದ. ಆಗ ಸೂರ್ಯ ಪ್ರತ್ಯಕ್ಷನಾದನಂತೆ. ಹಿಂದಿನ ಕಾಲದಲ್ಲಿ ಫಲಸಿದ್ಧಿ ಎಂದರೆ ಪ್ರತ್ಯಕ್ಷರಾಗೋದು. ಕನಸಿನಲ್ಲಿ ಫಲ ಕೊಟ್ಟರೆ ನಮ್ಮ ಪುಣ್ಯ ಅಂತ ತಿಳ್ಕೊತೇವೆ. ಹಿಂದಾಗಲ್ಲ, ಡೈರೆಕ್ಟ್ ಕಾಣ್ತಿದ್ರಂತು, ಏನು ಬೇಕು ಅಂತ ಬಾಯ್ಬಿಟ್ಟು ಕೇಳೋರು, ಅಂತಹ ಒಂದು ಸಿದ್ಧಿ ಇದ್ದ ಕಾಲ. ಆದ್ದರಿಂದ ಸೂರ್ಯ ಪ್ರತ್ಯಕ್ಷನೇ ನಿಂತುಕೊಂಡಂತೆ. ಧರ್ಮರಾಜ ಏನು ಬೇಕು ನಿನಗೆ ಅಂತ ಕೇಳ್ತಾರೆ. ಏನು ಬೇಕು ನಿನಗೆ ಕಷ್ಟ ಧರ್ಮರಾಜ ಕೇಳುತ್ತಾರೆ. ಎಂಥ ಪುಣ್ಯಾತ್ಮ, ತನಗೆ ಅಂತ ಇಲ್ಲೇ ಇಲ್ಲ, ಇಷ್ಟು ಜನಕ್ಕೆ ಅನ್ನ ಹೇಗೆ ಹಾಕಲಿ ಅಂತ ಕೇಳ್ತಾರೆ. ಸಮಾಜ ನಿಜವಾದರ್ಥರೆ ಸಾಮಾಜಿಕ ಕಲ್ಪನೆ ಅಂದ್ರೆ ಇವತ್ತು ಯಾವುದೇ ಒಂದು ಇನ್ನೊಬ್ಬರಿಗೋಸ್ಕರ ಕೇಳಿದ್ರೆ ಅದಕ್ಕೆ ಕೇಳಿದ ಅಂತ ಕರೆಯೋದಿಲ್ಲ, ಅದನ್ನು ಸೇವೆ ಅಂತ ಕರೀತಾರೆ. ತನಗೋಸ್ಕರ ನನಗೆ ಕೊಡಿ ಭಿಕ್ಷೆ, ಇನ್ನೊಬ್ಬರಿಗೆ ಕೊಡಿ, ಅದು ದೊಡ್ಡ ವಿಶಾಲವಾದಂತಹ ಒಂದು ಸೇವೆ. ಧರ್ಮರಾಜ ಕೇಳಿ, ಇಷ್ಟು ಜನಕ್ಕೆ ಅನ್ನ ಹಾಕಬೇಕಾಗಿದೆ, ಅನ್ನದ ವ್ಯವಸ್ಥೆ ಏನೂ ಇಲ್ಲ, ನಾನು ಸಾಮಾನ್ಯ ಅನ್ನೋದು ಆಗಬಾರದು, ಅತ್ಯುತ್ತಮ ಮಟ್ಟದಲ್ಲಿ ನಾನು ಅವರಿಗೆ ತೃಪ್ತಿ ಮಾಡಬೇಕು, ಅದಕ್ಕೊಂದು ಉಪಾಯ ಹೇಳಿ, ನನಗೆ ಅವಕಾಶ ಕೊಡಿ, ಅನ್ನದ ವ್ಯವಸ್ಥೆ ಮಾಡಿ ಅಂತ ಕೇಳಿದರು. ತಕ್ಷಣ ಸೂರ್ಯ ಇಮ್ಮಿಡಿಯೇಟ್ ಸೊಲ್ಯೂಷನ್, ಅದು ಹೇಗೆ ಸೊಲ್ಯೂಷನ್ ಕೊಡ್ತಾರೆ, ಏನಂತ ವ್ಯವಸ್ಥೆ ಮಾಡಬೇಕು. ಮಹಾಭಾರತ ಹೊಸ ಕಲ್ಪನೆ ಅದು, ಅಂಥ ಕಲ್ಪನೆ ಎಲ್ಲೆಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಕಲ್ಪನೆಯನ್ನ ಪರಿಕಲ್ಪನೆ ಮುಂದಿಡ್ತಾ ಇದ್ದಾರೆ. ಧರ್ಮರಾಜ ಯಾಕೆ ಯೋಚನೆ ಮಾಡ್ತೇವೆ, ತಗೋ ಪಾತ್ರೆ ತಗೋ ಅಂತ ಕೊಟ್ಬಿಟ್ಟು, ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ, ಪಿಠರ ಅಂದ್ರೆ ಪಾತ್ರೆ, ಪಾತ್ರೆಯನ್ನು ಕೊಟ್ಟನಂತೆ. ಎಂತ ಅಕ್ಷಯಾನ್ನಂ, ಅಕ್ಷಯ ಪಾತ್ರೆಯನ್ನು ಕೊಟ್ಟನಂತೆ. ಸೂರ್ಯ ಕೊಟ್ಟಿದ್ದು ಅಕ್ಷಯ ಪಾತ್ರೆ, ಇದನ್ನು ತಗೋ, ಇದ್ರೆ ಬರೀ ಪಾತ್ರೆ ಮತ್ತೆ ತಗೋ, ಇದನ್ನ ಅದೇ ಬಂಗಾರದ ಕೂಡ ಅಲ್ಲ. ಮಹಾಭಾರತ ಹೇಳುತ್ತದೆ, ಯಾವುದನ್ನು ಅಂಬಿಗಸ್ಯ ಮಹಾಭಾರತ ಬಿಟ್ಟಿಲ್ಲ, ತಾಮ್ರಂ ಪಿಠರಂ ಅಂತ ಕರೀತಾರೆ. ತಾಮ್ರದ ಪಾತ್ರೆ ಇದು, ತಾಮ್ರದ ಪಾತ್ರೆ ಕೊಟ್ಟು ತಗೋ, ನಿನ್ನ ಸಮಸ್ಯೆ ಪರಿಹಾರ ಆಯಿತು ಅಂತ ತಿಳ್ಕೊಂಡ್ಬಿಡು ಅಂತ ಹೇಳಿ. ನೋಡೋದಕ್ಕೆ ಏನಿದು ಪಾತ್ರೆ ಕೊಟ್ಟುಬಿಟ್ಟು ಸರಿ ಪರಿಹಾರ ಆಗುತ್ತೆ ಅಂತ ಕೇಳಿದ್ರೆ ಆಗ್ತದೆ, ಯೋಚನೆ ಮಾಡಿ. ಯಾರೋ ಬಂದ ಕೆಲಸ ಕೇಳಿದ, ಲೆಟರ್ ಕೊಡ್ತಾನೆ ಅಷ್ಟೇ, ಅಪಾಯಿಂಟೆಡ್ ಲೆಟರ್ ಅಷ್ಟೇ, ಲೆಟರಿಂದ ಏನಾಯ್ತು, ದೊಡ್ಡ ಅಧಿಕಾರನೇ ಬಂತ ಅದರಿಂದ. ಅವನು ಆ ಪಾತ್ರೆ ಕೂಡ ಅಲ್ಲ, ಬರೀ ಲೆಟರ್. ಆ ಲೆಟರ್ ಎಷ್ಟು ಶಕ್ತಿ ಇದೆ, ಈಗ ಅವನು ಸೈನ್ ಮಾಡಿಕೊಟ್ಟ ಲೆಟರಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಾಗಿಬಿಟ್ರೆ. ಸೂರ್ಯ ಕೊಟ್ಟ ಪಾತ್ರೆ, ಯಾರೋ ಬಿಟ್ಟಿದ್ದ ಬ್ಯಾಟೆ ಲಕ್ಷಾಂತರ ಪೌಂಡಿಗೆ ಮಾರಾಟ ಆಗ್ತಿರುತ್ತೆ. ಯಾರೋ ಬಿಟ್ಟಿದ್ದ ಬ್ಯಾಟು, ಯಾವನೋ ಮಾಡಿದ, ಇದಕ್ಕೆ ಅಷ್ಟು ಬೆಲೆ ಇದ್ರೆ. ಸೂರ್ಯ ಕೈಯಾರೆ ಕೊಡ್ತಕ್ಕಂತಹ ಅಪೂರ್ವವಾದ ವಸ್ತು ಅದು, ತಗೋ ಇದನ್ನ, ಅಕ್ಷಯ ಅನ್ನ ಕೊಡುತ್ತೆ ಇದು ಅಂತ ಹೇಳಿ, ಅಕ್ಷಯ ಅನ್ನವನ್ನು ಕೊಡುತ್ತೆ. ಆದರೆ ಇದು ಅನ್ನ ಹೇಗೆ ಕೊಡುತ್ತೆ ಗೊತ್ತಾ, ಇದು ಬರೀ ಪಾತ್ರೆಗಳು, ಬರೀ ಪಾತ್ರೆನೇ. ಅದು ಅದಕ್ಕೇನು ಮಾಡಬೇಕು, ಫಸ್ಟ್ ಅಡಿಗೆ ಮಾಡಬೇಕು, ಫಸ್ಟ್ ಅಡಿಗೆ ಮಾಡಿ ಅದರಲ್ಲಿ ಹಾಕಬೇಕು, ಅದು ಅಕ್ಷಯವಾಗಲು ಶುರುವಾಗುತ್ತೆ ಅಂತ ಹೇಳಿ. ಸರ್ಕಾರ ಗ್ರಾಂಟ್ ಕೊಡಬೇಕಾದ್ರೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು, ಇವನು ಜೀರೋ ಇದ್ರೆ ಯಾರು ಗ್ರಾಂಟ್ ಕೊಡೋದಿಲ್ಲ. ಸ್ವಲ್ಪ ಹಾಕಬೇಕು, ಇನಿಷಿಯಲ್ ಸ್ವಲ್ಪ ಹಾಕಿದ್ರೆ ಇಷ್ಟು ಪರ್ಸೆಂಟ್ ಅಂತ ಹಾಕಿದ್ರೆ ಉಳಿದ ಪರ್ಸೆಂಟ್ ಸರ್ಕಾರ ಕೊಡುತ್ತೆ. ಇವತ್ತು ಇದೇ ತತ್ವ ಭಗವಂತ ಮಹಾಭಾರತ ಹೇಳ್ತಾರೆ. ನೀವು ಅಡಿಗೆ ಮಾಡಿ ಹಾಕಬೇಕಿದ್ರಲ್ಲಿ, ಏನೇನು ಅಡಿಗೆ ಮಾಡಿ ಹಾಕ್ತೀರೋ ಅಷ್ಟೆಲ್ಲ ಅಕ್ಷಯವಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಬರೀ ಉಪ್ಪು ತುಪ್ಪ ಹಾಕಿದ್ರೆ ಅಷ್ಟೇ ಇರ್ತದೆ ಅಷ್ಟೇ. ಇವತ್ತು ಮಿನಿಮಮ್ ಮಾಡಾಗಿಲ್ಲ ಅಂದ್ರೆ ಒಂದು ಎಫರ್ಟ್ ಹಾಕಬೇಕೀಗ, ಒಂದು ಅಡಿಗೆ ಆಗಲೇಬೇಕು, ಅಡಿಗೆ ಮಾಡಿದ್ರೆ ಅದ್ರಲ್ಲಿ ಹಾಕಬೇಕು, ಅವು ಎಷ್ಟೆಗಳು ಬರ್ತಾನೆ ಇರ್ತದೆ ಅಂತ ಹೇಳ್ಬಿಡ್ತಾರೆ. ಅಕ್ಷಯ ಅನ್ನದ ಕಾನ್ಸೆಪ್ಟ್ನೊಳಗೆ ಮನುಷ್ಯ ಪ್ರಯತ್ನವನ್ನು ಬಿಟ್ಟಿಲ್ಲ, ಮನುಷ್ಯ ಪ್ರಯತ್ನ ಬಿಟ್ಟಿಲ್ಲ. ನಮ್ಮ ಜೀವನದ ಇದನ್ನು ಸೋಮಾರಿಗಳಾಗಿ ಆಗೋದಿಲ್ಲ, ನಾವಾರು ಅಕಸ್ಮಾತ್ ಪಾತ್ರೆ ಸಿಕ್ಕಿಬಿಟ್ರೆ ಅಂತ ಯೋಚನೆ ಮಾಡಬಹುದು. ಸಿಕ್ಕರು ಉಪಯೋಗಗಳು ಅಡಿಗೆ ಮಾಡಬೇಕು ಈ ಮಧ್ಯೆ ನಾವು. ಆದ್ದರಿಂದ ಅಡಿಗೆ ಮಾಡಿ ಹಾಕಬೇಕೆ ಹೊರತು ಕೆಲಸ ಕೊಡಿಸ್ಬೋದು, ಪಾಠ ಅವಂತಾನೆ ಮಾಡಬೇಕು ಈ ಮಧ್ಯೆ. ಮತ್ತೆ ಯಾರೋ ಲೆಕ್ಚರ್ ಕೆಲಸ ಕೊಡಿಸಿದ್ರೆ ಕೊಟ್ಬಿಡ್ಬೋದು, ನಿಜ. ಪಾಠ ಕೊಡಿಸೋರು ಮಾಡೋದಿಲ್ಲ, ಇವನೇ ಮಾಡಬೇಕು ಈ ಮಧ್ಯೆ. ಆ ತರ ಹೇಗೋ ಆದ ಹಿನ್ನೆಲೆಯಲ್ಲಿ ಶಾಸ್ತ್ರಗಳೆಂದು ಕೂಡ ಮೂಢನಂಬಿಕೆಯನ್ನು ಪ್ರಚೋದನೆ ಮಾಡಲಿಲ್ಲ, ಅವಿವೇಕವನ್ನು ಪ್ರಚೋದನೆ ಮಾಡಲಿಲ್ಲ, ಸೋಮಾರ್ತನೆ ಎನ್ಕರೇಜ್ ಮಾಡಲಿಲ್ಲ. ನಿಮ್ಮ ಪವಿತ್ರವಾದ ಬಾಳಿಗೆ, ಪ್ರಾಮಾಣಿಕ ಜೀವನಕ್ಕೆ ಅಪಾಗಾಧವಾದ ಬೆಲೆ ಇದೆ ಎನ್ನುವುದು ಶಾಸ್ತ್ರದ ತತ್ವ. ಅದು ಹಾಕಬೇಕು, ಹಾಕಿದರೆ ಮಾತ್ರ ಅದೇನು ಕೊಡುತ್ತೆ ಗೊತ್ತೇನೋ, ರತ್ನಾತೀತಂ ಕಾಮ ವರಾನ್ನದಂಚ, ಎಷ್ಟು ಬೇಕಾದ್ರೆ ಕೊಡುತ್ತೆ. ಅದ್ರಲ್ಲಿ ಬೇಕಾದ್ರೆ ವೆರೈಟಿ ಮಾಡುತ್ತೆ, ಬೇಕಾದ್ರೆ ಒಂದು ಪಾಯಸ ಹಾಕಿದ್ರೆ ಹತ್ತಾರು ಟೈಪ್ ಪಾಯಸ ಬೇಕಾದ್ರೆ ಕೊಡ್ತದೆ. ಅದು ಕಾಮ ವರಾನ್ನದಂಚ, ಒಂದು ಮಾಡಬೇಕಾದ್ರೆ ಅಷ್ಟು ಮಾಡಿದ್ರೆ ಬೇಕಾದ್ರೆ ಸಿಗುತ್ತೆ, ತಗೋ ಅಂತ ಕೊಟ್ರಂತೆ. ಧರ್ಮರಾಜ ತಗೊಳುತ್ತಾನೆ. ಏನಾತನ ಜೀವನಕ್ಕೆ ಅವತ್ತಿನಿಂದ ಹೇಳುತ್ತಾರೆ, ಇದು ಎಷ್ಟು ಸಣ್ಣ ಕೊಡುತ್ತೆ ಗೊತ್ತಾ, 12 ವರ್ಷ ಮಾತ್ರ ಅಂತ ಹೇಳ್ತಾರೆ. ಹುಷಾರಾಗಿರ್ಬೇಕು, 12 ವರ್ಷ ಮಾತ್ರ, ಯಾವಾಗಲೂ ಕೊಡೋದಿಲ್ಲ. ಇಲ್ಲದೆ ಹೋದ್ರೆ ಎಲ್ಲರಿಗೂ ಅದೇ ಪರ್ಮನೆಂಟ್ ಸೊಲ್ಯೂಷನ್ ಆಗಿಬಿಡು. ಮಾಡೋದು ಅಲ್ಲಿ ಹಾಕೋದು ಹೊಡೆಯೋದು ಸಾಧ್ಯ ಇರಲಿಲ್ಲ. ಎಮರ್ಜಿ ಎಷ್ಟು ಅವಶ್ಯಕ ಅಷ್ಟೇನೆ, ಆಮೇಲೆ ತಪ್ಪಾಗ ನಿನ್ನ ಸೋರ್ಸ್ ಉಪಯೋಗಿಸ್ಬೇಕಾಗ. ಈ ಮಾತಿನೊಳಗೆ ಶಾಸ್ತ್ರ ಎಂದೂ ಕೂಡ ನಮ್ಮನ್ನ ಅತ್ಯಂತ ಶುದ್ಧವಾದ ಹಾದಿಗೆ ಒಯ್ಯುತ್ತೆ ಹೊರತು ಅಶುದ್ಧವಾದ ಹಾದಿಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡೋದಿಲ್ಲ. 12 ಸ್ಥಾನ ಕೊಡುತ್ತೆ, ಆಮೇಲೆ ಯಥಾ ಪ್ರಕಾರ ಮುಂದುವರಿಸಬೇಕು ಅಂತ ಹೇಳಿದ ತಕ್ಷಣ ಧರ್ಮರಾಜ್ ನೋಡಿ, ಸ್ವಲ್ಪ ಏನೋ ಕೊಡೋದು ಕೊಡ್ತೀವಿ ಮಾರಾಯ, ಸ್ವಲ್ಪ ಜಾಸ್ತಿ ಮಾಡೋ ಅಂತ ಕೇಳಬಾರ್ದೆ. ಇಲ್ಲ, ಆತನ ಬೇಕಾಗ ಹೌದು, ಆಮೇಲೆ ನಾನೇ ನೋಡ್ಕೋತೀವಿ, ಯೋಚನೆ ಮಾಡಿಬೇಡಿ. ನಡೆಯೋದು ಎಷ್ಟು ತಾಯಿ ಕಲಿಸ್ತಾಳೆ, ಕೊನೆಯವರಿಗೆ ಕೈ ಹಿಡ್ಕೊಂಡು ನಡೆಸೋದಾದ್ರೆ ಅವನು ಕುಂಟ ಕೂಡನಾಗ್ತಾನೆ ಹೊರತು ಉಪಯೋಗ ಇಲ್ಲ. ಓಡಾಡಕ್ಕೆ ಬರೋವರೆಗೂ ಹೆಲ್ಪ್ ಬೇಕೇ ಹೊರತು ಆಮೇಲೆ ಮಗು ಏನ್ ಮಾಡ್ತಾರೆ ಬಿಡು, ಕೈ ಬಿಡೋದು ಬಿಡಿಸ್ಬಿಡುತ್ತೆ, ಆಮೇಲೆ ನಾನೇ ಓಡಾಡ್ತೇನೆ ಅಂತ ಹೇಳಿ. ಅದನ್ನ ಕೇಳಿ ತಾಯಿ ಖುಷಿಯಾಗುತ್ತೆ, ಅದನ್ನ ಬಿಟ್ಬಿಟ್ಟೆ ನಾನೇ ಕೈ ಹಿಡ್ಕೊಂಡು ಓಡಾಡಬೇಕು ಅಂತ ಕೇಳಿದ್ರೆ ಗತಿ ಏನದಕ್ಕೆ? ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಆಪತ್ಕಾಲ ಪರಿಹಾರ ಆಗಬೇಕು, ಆರಾಧನೆ ಮಾಡದ ಕೊಟ್ಟುಬಿಟ್ಟು ಅದನ್ನು ಧರ್ಮರಾಜ ತಗೊಂಡಂತೆ. ಅವತ್ತರಿಂದ ಆತನ ಸಮಸ್ಯೆ ಪರಿಹಾರವಾಯಿತು. ನಮಗೇನು ಇದರಿಂದ ಉತ್ತರ ಸಿಕ್ಕಾಗಾಯ್ತು ಅಂದ್ರೆ ಅದನ್ನ ಹೇಳ್ತಾರೆ, ಯೋಚನೆ ಮಾಡಬೇಡಿ. ಇದೇ ಕೆಲಸ ಎಲ್ಲರೂ ಮಾಡಿದ್ರೂ ಆಯ್ತು, ಸೂರ್ಯನ ಆರಾಧನೆ ಮಾಡಿದ್ರೆ ಆಯ್ತು. ಎಲ್ಲಿ ಆರಾಧನೆ ಮಾಡಬೇಕು ಅಂದ್ರೆ ಸ್ಪೆಷಲ್ ಆಗಿ ಏನೂ ಮಾಡೋದಿಲ್ಲ, ಸಂಧ್ಯಾ ವಂದನೆ ಮಾಡ್ತಿರಲ್ಲ, ಸೂರ್ಯ ಆರಾಧನೆ ಇದ್ದೇ ಇದರೊಳಗೆ. ಸೂರ್ಯನಿಗೆ ಅಡುಗೆ ಕೊಡ್ತೇವಲ್ಲ, ಸೂರ್ಯ ಪ್ರತಿನಿತ್ಯ ಅಡುಗೆ ಕೊಟ್ಟ ಅಂದ್ರೆ ಅನ್ನ ಕೋಸ ಇಲ್ಲ ಅಂತ ಅರ್ಥ. ಮೂರೊತ್ತು ಸಂಧ್ಯಾ ವಂದನೆ ಮಾಡಬೇಕು, ಬೆಳಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ. ಬೆಳಿಗ್ಗೆ ಸಂಧ್ಯಾ ವಂದನೆ ಮಾಡಿದ, ಬೆಳಗ್ಗಿನ ಊಟ ಗ್ಯಾರಂಟಿ, ಸಾಯಂಕಾಲ ಮಾಡಿದ, ರಾತ್ರಿ ಊಟ ಗ್ಯಾರಂಟಿ, ಮಧ್ಯಾಹ್ನ ತಿಂಡಿಗೆ ಮಧ್ಯಾಹ್ನ ಸಂಧ್ಯಾ ವಂದನೆ ಮಾಡಿದ್ರೆ ಮುಗಿದೋಯ್ತು. ಇವತ್ತು ಮೂರೊತ್ತು ಸಂಧ್ಯಾ ವಂದನೆ ಮಾಡಿದ ಅಂದ್ರೆ ಅವನ ಹೊಟ್ಟೆಗೆ ತಾಪತ್ರಯನೇ ಇಲ್ಲ ಅಂತ. ನಿಜವಾಗ್ಲೂ ಅನ್ನ ಹೇಗೋ ಬರುತ್ತೆ, ದೇವ್ರು ಕೊಡ್ತಾರೆ, ದೇವ್ರು ಕೊಡ್ಲೆ ಕೊಟ್ಟರೆ ಯಾರು ಸ್ಟಾಪ್ ಮಾಡ್ತಾರೆ? ಮತ್ತೆ ಮಳೆ ಹೇಗೆ ಬರುತ್ತೆ ನಮ್ಗೇನು ಗೊತ್ತು, ದಬಾವ್ ಬಿದ್ದಾಗ್ಲೇ ಗೊತ್ತು. ಆ ತರ ಅವ್ರು ಕೊಡ್ಲೆ ಕೊಟ್ರೆ ಹೇಗೋ ಬರುತ್ತೆ, ಬೇಕಾದಾಗ ಇದ್ದಕ್ಕಿದಾಗ ಯಮೋ ಬರುತ್ತೆ, ಇಬ್ಬಿದ್ದ ಬರ ಎಲ್ಲಿದ್ದ ಬರುತ್ತೆ, ದೇವ್ರ ವ್ಯವಸ್ಥೆ ಮಾಡ್ತಾನೆ ಅಷ್ಟೇ. ಅದು ಖಂಡಿತ ಬರುತ್ತೆ. ಸೂರ್ಯಾರ್ಘವನ್ನು ಕೊಡಿ, ಸೂರ್ಯಾರ್ಘ ಕೊಡ್ಲೆ ಸಾವಿರ ಕಾರಣ ಹೇಳ್ತಾನೆ, ಅಯ್ಯೋ ಏನಾಗ್ಬಿಡುತ್ತೆ ಗೊತ್ತ ಅಂತ ಶುರು ಮಾಡಿಬಿಡ್ತಾನೆ ಕಥೆನ. ಅಷ್ಟು ಹೇಳಿದ್ರೆ ಬಂದು ಸುಖ ಅರ್ಗೆ ಕೊಟ್ಬಿಡ್ಬೋದು. ಸೂರ್ಯಾರ್ಘಕ್ಕೆ ಏನು ಕಂಬ ಹಾಕಿಲ್ಲ, ಮತ್ತೆ ಅದರಲ್ಲಿ ಒಂದು ಏನೇನು ಹಾಕ್ಬೇಕಾಗಿಲ್ಲ, ಮತ್ತೆ ದಿವಸ ಒಂದು ಆಣೆ ಹಾಕಿ ಒಂದು 10 ಪೈಸೆ ಹಾಕಿದ್ರೆ ಪಂಚಿತ ಆಗಿರೋದು, 10 ಪೈಸೆ ಹಾಕ್ಬೇಕಾಗಿಲ್ಲ, ಒಂದು ಬಂಗಾರದ ಕಾಯಿನ ಹಾಕ್ಬೇಕಾಗಿಲ್ಲ, ಬರೀ ನೀರು ಅಷ್ಟೇ, ಬರೀ ನೀರು. ನಿಮ್ಗೇನು ಬೆಸ್ಟ್ ಸಿಗುತ್ತೋ ಅದು, ಮತ್ತೆ ಗಂಗಾ ನದಿ ನೀರು ತಗೊಂಬನ್ನಿ ಅಂತ ಹೇಳಲಿಲ್ಲ, ಮತ್ತೆ ಕಾವೇರಿಗೆ ಹೋಗ್ರಿ ಅಂತ ಹೇಳಲಿಲ್ಲ. ನಿಮ್ಮ ಮನೇಲಿ ಏನು ಬೆಸ್ಟ್ ಸಿಗುತ್ತೋ ಅದ್ರಲ್ಲಿ ಮಾಡಿ ಅಷ್ಟೇ. ಇಷ್ಟು ಸುಲಭ ಯಾರು ಮಾಡಿಕೊಡ್ತಾರೆ, ಯೋಚನೆ ಮಾಡಿ. ಬರೀ ನೀರು, ಅದು ಕೈಯಲ್ಲಿ ಹಾಕೊಡೋದು, ಮತ್ತೆ ಪಾತ್ರೆ ಅದಿದು ಪಾತ್ರೆ ಪಾತ್ರೆ ಎಲ್ಲ ಶುರು ಮಾಡ್ತಿದ್ವಿ, ಮತ್ತೆ ಆ ಪಾತ್ರೆ ಈ ಪಾತ್ರೆ ಬರೀ ಕೈಯಲ್ಲಿ ಹಾಕೊಂಡು ಕೊಡಯ್ಯ, ಏನು ಯೋಚನೆ ಮಾಡಾಗಿಲ್ಲ. ಭಕ್ತಿ ಒಂದಿರಲಿ, ಆ ರೀತಿ ಗಾಯತ್ರಿ ಮಂತ್ರದಿಂದ ಅರ್ಘ್ಯವನ್ನು ಕೊಡು. ಮೂರೇ ಅರ್ಘ್ಯ, ಮತ್ತೆ ನೂರಾರು ಕೂಡ ಅಲ್ಲ, ಬರೀ ಮೂರೇ ಅರ್ಘ್ಯ. ಅದನ್ನು ಮಕ್ಕಳಿಗೆ ಕಲಿಸಿದ್ರೆ ಅವ್ರು ನೋಯ್ದು ಕೈಕಾಲು ಕಟ್ಟಿ ಮರುಭೂಮಿಯಲ್ಲಿ ಎಷ್ಟರು ಕೂಡ ಅವನು ಬದುಕೋದು ಗ್ಯಾರಂಟಿ. ಈಗ ದೇವತೆಗಳು ಅವ್ರನ್ನ ಸಂಬಂಧಿತ ಕಾಪಾಡ್ತಾರೆ. ಆಗ ನಮಗೆ ಸಂಧ್ಯಾ ವಂದನೆ ಮಹತ್ವ ಗೊತ್ತಾಗ್ತದೆ. ತುಂಬಾ ಜನಕ್ಕೆ ಅದೇನು ರಿಟೈರ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ರೆ ತಿನ್ನಕ್ಕೆ ಬರೋದು, ಈಗೇನು ಮಾಡ್ತಾನೆ ಈ ಮಧ್ಯೆ ಅವನೀಗ ತಿನ್ನೋ ಶಕ್ತಿ ಕೂಡ ಇರೋದಿಲ್ಲ, ಅವಾಗೇನು ಮಾಡೋದು? ಮೊದಲಿಂದ ಮಾಡು ಅಂತ ಹೇಳಿದ್ರು. ಮೊದಲಿಂದ ಮಾಡು, ನಿನಗೆ ಅನ್ನ ಬರುತ್ತೆ ಅಲ್ಲ, ನಿನ್ನ ಮಕ್ಕಳಿಗೆ, ನಿನ್ನ ವಂಶಕ್ಕೆ ಅನ್ನದ ವ್ಯವಸ್ಥೆ ಮಾಡ್ತಾನೆ ಭಗವಂತ. ಆ ದೃಷ್ಟಿಯಲ್ಲಿ ಸಂಧ್ಯಾ ವಂದನೆಯ ಮಹತ್ವ ಅಷ್ಟು ದೊಡ್ಡದು. ಅದರ ಅಂತರಾರ್ಥವನ್ನೇ ಹೇಳ್ತಾರೆ. ಸೂರ್ಯಾರ್ಘ್ಯ ಕೊಡೋದು ಅಂದ್ರೆ ಏನರ್ಥ? ಗಾಯತ್ರ್ಯಾ ಚಂಜಲಿಂ ದತ್ವಾ ಧ್ಯಾತ್ವಾ ಸೂರ್ಯಗತಂ ಹರಿಂ ಸದಾಚಾರ ಸ್ಮೃತಿ ಆಚಾರ್ಯರ ಮಾತು. ಅರ್ಘ್ಯ ಕೊಡೋದು ಸೂರ್ಯನಿಗೆ ಅಲ್ಲ, ಸೂರ್ಯಾಂತರ್ಗತನಾದ ಭಗವಂತನ ಚಿಂತನೆ ಮಾಡಿ ಕೊಡಿ ಅಂತ ಹೇಳಿದ್ರು. ನಾವು ಎಲ್ಲಿಗೆ ದುಡ್ಡು ಕೊಟ್ಟರು ಗೌರ್ಮೆಂಟ್ಗೆ ಅಂತ ಬರೀತೀವಲ್ಲ, ಆ ಥರ ಸರ್ಕಾರಕ್ಕೆ ಅದು ಒಂದು. ಇವತ್ತು ಭಗವಂತನಿಗೆ ತಲುಪಬೇಕದು. ಸಂಪೂಜ್ಯ ಸೂರ್ಯಸ್ಥಿತ ಮಚ್ಚುತಂ ಪ್ರಭುಂ, ಅಷ್ಟು ಮಾಡಿ ಅನ್ನಕ್ಕೆ ಎಂದೂ ಕೊರತೆ ಇಲ್ಲ. ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಒಂದು ಅನ್ನ ಬಂತು, ಇನ್ನೊಂದು ನಮಗೆ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಹೇಳಿ. ಸೂರ್ಯ ಆಯುಷ್ಯದ ದೇವತೆ ಕೂಡ ಹೌದು, ಅನ್ನದ ದೇವತೆ ಹೌದು, ಆಯುಷ್ಯದ ದೇವತೆ ಹೌದು, ಮತ್ತು ಆರೋಗ್ಯದ ದೇವತೆ ಹೌದು ಇನ್ನೊಂದು. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತಾನೆ ಶಾಸ್ತ್ರ. ತುಂಬಾ ಜನ ರೋಗ ಇದ್ರೆ ಸೂರ್ಯ ಮಂತ್ರ ಹೇಳಿದರೆ ವಾಸಿ ಆಗ್ತದೆ, ಅದೆಲ್ಲ ಯಾತಕ್ಕೆ ಸಂಧ್ಯಾ ವಂದನೆ ಮಾಡಿದರೆ ವಾಸಿ ಆಗ್ತದೆ ಅಂತ ಹೇಳಿ. ಸಂಧ್ಯಾ ವಂದನೆ ಸರಿಯಾಗಿ ಮಾಡಿ, ಸಂಧ್ಯಾ ವಂದನೆ ಪ್ರಾಣಾಯಾಮ ಮಾಡಬೇಕಾ? ಪ್ರಾಣಾಯಾಮ ಅಂತೂ ಸಕಲ ರೋಗ ನಾಶ ಮಾಡತಕ್ಕಂತಹ ದಿವ್ಯವಾದಂತಹ ಒಂದು ಉಪಾಯ. ಜೊತೆಗೆ ಅಗಮ ಜಲಾಭಿಮಂತ್ರಣ ಅಂತ ಬರ್ತಾರೆ, ಆಮೇಲೆ ಮಾರ್ಜನ ಅಂತ ಮಾಡಿಕೊಡ್ತಾನೆ. ಪ್ರತಿಯೊಂದು ಮಂತ್ರಗಳಿಂದ ಮಾಡ್ತಕ್ಕಂಥ ಕೆಲಸ ದೇಹ ಶುದ್ಧಿಗೆ ಮತ್ತು ಅಧ್ಯಾತ್ಮದ ಸಿದ್ಧಿಗೆ, ಅದಕ್ಕಿಂತ ಮತ್ತೊಂದು ಮಾರ್ಗನೇ ಇಲ್ಲ. ಆದ್ದರಿಂದ ಅದನ್ನು ಮಾಡಲೇಬೇಕು ಎಂಬುದು ಶಾಸ್ತ್ರದ ಆದೇಶ. ಅಷ್ಟು ಮಾಡ್ತಾ ಇದ್ದ. ಇಲ್ಲಿ ಆಶ್ಚರ್ಯ ನೋಡಿ, ಪೂಜೆ ಮಾಡಿದ್ದು ಧರ್ಮರಾಜ, ವರ ಕೊಟ್ಟಿದ್ದು ಸೂರ್ಯ, ಅವರಿಬ್ಬರ ಸಂಬಂಧ ಏನೋ ಗೊತ್ತಾ? ಅನೇಕರಿಗೆ ಗೊತ್ತಿಲ್ಲ. ಈತ ಧರ್ಮರಾಜ ಯುಧಿಷ್ಠಿರ ಯಮಧರ್ಮನ ಅವತಾರ, ಪೂಜೆ ಮಾಡಿದ್ದು ಸೂರ್ಯನನ್ನ. ಯಮ ಯಾನಿಗತ್ತೇನು? ಸೂರ್ಯನ ಮಗನೇ ಯಮ, ಸೂರ್ಯನ ಮಗನೇ ಯಮ, ಆತೇ ಧರ್ಮರಾಜನಾಗಿ ಹುಟ್ಟಿರೋದು. ಆತ ಪ್ರಾರ್ಥನೆ ಮಾಡಿದ್ದ, ಅಪ್ಪ ಅನ್ನ ಹಾಕ ಅಂತ ಕೇಳಿದಾಗಾಯ್ತಷ್ಟೇ, ಅಮ್ಮ ತಾಯಿ ಅಲ್ಲ, ಅಪ್ಪ ಅನ್ನ ಅಂತ ಕೇಳಿದಾಗಾಯ್ತಷ್ಟೇ. ಅದರಿಂದ ಏನಾಯ್ತು? ಅನ್ನದ ವ್ಯವಸ್ಥೆ ಮಾಡೇ ಬಿಟ್ಟಿದ್ದಾನೆ. ಇವತ್ತು ಸೂರ್ಯನಿಂದ ಧರ್ಮರಾಜನಿಗೆ ಬಂದಿದ್ದು ತೀರಾ ಸಹಜವಾದದ್ದೆ ಹೊರತು ಏನು ಅದರಲ್ಲಿ ಅನ್ಯಾಚುರಲ್ ಕಾಣತಕ್ಕಂಥ ಪದ್ಧತಿನೇ ಇಲ್ಲ. ಅದನ್ನು ವಿಮರ್ಶೆ ಮಾಡಿ ಕೊಟ್ಟಿದ್ದು ಮಾತ್ರ ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಧರ್ಮರಾಜ ಯಾರು, ಸೂರ್ಯ ಯಾರು ಅನ್ನೋದು ಎದ್ದು ಕಾಡತಕ್ಕಂಥ ಅಂಶ. ಅದನ್ನು ಪಡೆದ ನಾನು. ಅದರಿಂದ ಪ್ರತಿಯೊಬ್ಬರೂ ಕೂಡ ಅಷ್ಟು ವ್ಯವಸ್ಥೆ ಮಾಡಿಕೊಂಡ್ರೆ ಅವನ ಜೀವನದಲ್ಲಿ ಸುಭದ್ರವಾದಂತಹ ಅನ್ನ, ಆರೋಗ್ಯ, ಆಯುಷ್ಯ ಎಲ್ಲವನ್ನು ಪಡಿತಾನೆ. ಆದರೆ ಹುಷಾರು, ಅದು ಕಾಲಕ್ಕೆ ತಕ್ಕಂತೆ ಮಾಡಬೇಕು, ಅಕಾಲಕ್ಕೆ ಮಾಡಬಾರ್ದು. ಮತ್ತೆ ಸನ್ಯಾವನ್ನೇ ಬಿಟ್ಟವರೇ ತುಂಬಾ ಜನ, ಮಾಡೋರು ಕೂಡ ಯಾವಾಗಲೂ ಮಾಡ್ತಾರೆ ಪಾಪ. ಕೆಲವರು ವಾರಕ್ಕೊಂದು ಮಾಡೋರು ಸಿಗ್ತಾರೆ, ಅದು ಬೇರೆ. ಕೆಲವರು ಒಪ್ಪತ್ತು ಮಾಡ್ತೇನೆ ಅಂತ ಹೇಳ್ತಾರೆ ಪಾಪ, ಅದು ಕೂಡ ಒಪ್ಪತ್ತು ಮಾಡ್ತೇನೆ. ಕೆಲವರಂತೂ ಸನ್ಯಾವನ್ನೇ ಟ್ರೈ ಮಾಡದೆ ಬರಲೇ ಇಲ್ಲ. ಈ ಮಾಡಿ ಏನ್ ಬರುತ್ತೆ ಪಾಪ, 70 ವರ್ಷ ಇನ್ನೇನು ಬರೋ ಚಾನ್ಸಸ್ಸೇ ಇಲ್ಲ ಪಾಪ ಅವನಿಗೆ, ಬರಲೇ ಇಲ್ಲ. ಅದಕ್ಕೆ ಏನಾದ್ರು ಸೋತ ಹೇಳ್ಬಿಡ್ತೇನೆ ಸಾಕ ಅಂತ ಯಾರ ಕೇಳಿದ್ರು, ಏನ್ ಹೇಳಿದ್ರು ಸೋತ ಹೇಳಿದ್ರು ಸಾಕಾಗೋದಿಲ್ಲ. ಸಂಧ್ಯಾವಂದ್ರೆ ಸಂಧ್ಯಾವಂದನೇ ಮಾಡಬೇಕು, ಅದಾದ್ಮೇಲೆ ಬೇಕಾದ್ರೆ ಸ್ತೋತ್ರ ಮಾಡಬಹುದೇ ಹೊರತು ಬಂದಷ್ಟಾರು ಮಾಡಿ ಕೊನೆ ಪಟ್ಟ ಬಿಡ್ಲಕ್ಕಲ್ಲ, ಬಂದಷ್ಟಾರು ಮಾಡಲೇಬೇಕು. ಆಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಅಂತೂ ಒಂದಿಲ್ಲ, ಸಂಧ್ಯಾವಂದ್ರೆ ಸಬ್ಸ್ಟಿಟ್ಯೂಟ್ ಇಲ್ಲ. ಕುರಿಯಾದನ್ಯನ್ ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ. ಈ ತೀರ ಮಿನಿಮಮ್ ಮಾಡಬೇಕಾದ್ರೆ ಸಂಧ್ಯಾವಂದನೇ, ಆದ್ರಿಂದ ಅದಕ್ಕೆ ಸಬ್ಸ್ಟಿಟ್ಯೂಟ್ ಕಡಿಮೆ ಮಾಡಬೇಕು. ಈ ಮಧ್ಯೆ ರಿಸ್ ನಂಬರ್ ಹಾಕಿದ್ರೆ ಅದಕ್ಕೂ ಬ್ರಿಟರ್ ನಡೀತದ ಅಂತ ಕೇಳಿದ್ರೆ, ರಿಸ್ ನಂಬರೇ ಬಿಡೋದಾದ್ರಿಂದ ಇನ್ನೇನು ಪಾಸ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಆದ್ರಿಂದ ಸಂಧ್ಯಾವಂದೇ ಮಿನಿಮಮ್ ಅದು ಬಂದು, ಅದಕ್ಕೆ ಮಕ್ಕಳಿಗೆ ಎಂಥ ಪರೀಕ್ಷೆ ದಿವಸ ಬೇಕಾದ್ರೂ ಇರಲಿ, ಸಂಧ್ಯಾವನ್ನೇ ಬಿಡು ಅಂತ ಹೇಳಬಾರ್ದವನು. ಬೇಕಾದ್ರೆ 100 ಬದಲು 1000 ಬಂದು 10 ಗಾಯತ್ರಿ ಮಾಡು ಅಂತ ಹೇಳಬೇಕೇ ಹೊರತು ಸಂಧ್ಯಾವನ್ನೇ ಬಿಡ್ಲಕ್ಕೆ ಹೇಳಬಾರ್ದು. ಅವ್ರು ಸಂಧ್ಯಾವನ್ನೇ ಮಾಡಿದ್ರೆ ಮನಸ್ಸು ಫ್ರೆಶ್ ಆಗಿರ್ತದೆ, ಟೈಮ್ ವೇಸ್ಟ್ ಅಲ್ಲ. ಅದು ಒಂದು ಊಟ ಮಾಡೋ ಟೈಮ್ ವೇಸ್ಟಾ, ನೀರು ಕುಡಿಯೋ ಟೈಮ್ ವೇಸ್ಟಾ? ಹಾಗೆ ಸಂಧ್ಯಾವನ್ನೇ ಟೈಮ್ ವೇಸ್ಟ್ ಅಲ್ಲ. ಅಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಹರಿತವಾಗಿರ್ತದೆ, ಓದಿದ ಜ್ಞಾಪಕ ಬರ್ತದೆ. ಆದ್ದರಿಂದ ಎಂಥ ಪರೀಕ್ಷೆ ದಿವಸ ಕೂಡ ಸಂಧ್ಯಾವನ್ನೇ ಬಿಡು ಅಂತ ಹೇಳಬಾರ್ದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೇವ್ರ ಕಡೆ ಮನಸ್ಸು ಕೊಟ್ಟರೆ ಖಂಡಿತ ಯಶಸ್ವಿ ಆಗೇ ಆಗ್ತಾನೆ, ಇಹಪರದ ಸಿದ್ಧಿ ಗಳಿಸ್ತಾನೆ ಅಂತ ಹೇಳೋದಕ್ಕೆ ಈ ಕತೆ ಒಳ್ಳೆಯ ದೃಷ್ಟಾಂತ. ದಿನೇ ಅಷ್ಟಯಾನ್ನಂ ಪಿಠರಂ ತದಾಪ ರತ್ನಾತಿದಂ ಕಾಮವರನ್ನದಂಚ. ಮತ್ತೆ ಒಂದು ಸಾರಸ್ಯ ಹೇಳುತ್ತಾರೆ, ಬರೀ ಅನ್ನ ಕೊಡೋದ್ರ ಜೊತೆ ರತ್ನನು ಕೊಡ್ತಿತ್ತಂತ, ಜೊತೆಗೆ ರತ್ನನು ಕೊಡ್ತಿತ್ತಂತ. ರತ್ನ ಯಾತಕ್ಕೆ ಬೇಕು ಅಂದ್ರೆ ದಕ್ಷಿಣೆ ಕೊಡಬೇಕಲ್ಲ ಊಟ ಆದ್ಮೇಲೆ, ಅದಕ್ಕೋಸ್ಕರ. ಊಟಕ್ಕೆ ಅವರು ಹೇಳಿ ಯಾವುದೇ ಕಾರ್ಯ ಮಾಡಿದರೂ ಕೂಡ ದಾನಕ್ಕೆ ದಕ್ಷಿಣೆ ಬೇಕೇ ಬೇಕು, ದಕ್ಷಿಣೆಯಲ್ಲದೆ ದಾನ ಮಾಡೋಹಾಗಿಲ್ಲ. ಅನ್ನದಾನ ಅಂತ ಹೆಸರು, ಅನ್ನದಾನವಾದ ದಕ್ಷಿಣೆ ಕೊಡಬೇಕಲ್ಲ. ಧರ್ಮರಾಜ ಎಂಥವ್ನು ಗೊತ್ತು, ದಕ್ಷಿಣೆ ಕೂಡ ಏನೋ ಕೊಡ್ಲಿಕ್ಕೆ ತಯಾರಿಲ್ಲ ಆತ, ದಕ್ಷಿಣೆ ಏನೋ ಕೊಡ್ಲಿಕ್ಕೆ ತಯಾರಿಲ್ಲ. ದಕ್ಷಿಣೆ ಮ್ಯಾಚಿಂಗ್ ದಕ್ಷಿಣೆ ಕೊಡಬೇಕು. ಹಿಂದಿನ ಕಾಲಕ್ಕೆ ದಕ್ಷಿಣೆ ಹ್ಯಾಕ್ ಕೊಡ್ತಿದ್ರು ಗೊತ್ತೇನು, ಊಟಕ್ಕೆ ಕರೆದ್ರೆ ಅವ್ನು ಮತ್ತೆ ಅವನು ದಕ್ಷಿಣೆ ಕೊಟ್ರೆ ಕನಿಷ್ಠ ಇನ್ನೊಂದು ಊಟ ಆರಾಗಬೇಕು ಅದರೊಳಗೆ, ಅವನಿಗೆ ಇನ್ನೊಂದು ಊಟ ಆದ. ತುಂಬಾ ಜನ ಗೊತ್ತಿಲ್ಲ, 1 ರೂಪಾಯಿ ದಕ್ಷಿಣೆ ಕೊಡೋದು ಭಾರಿ ಶ್ರೀಮಂತರು ಕೊಡ್ತಾ ಇದ್ರು. 1 ರೂಪಾಯಿ ದಕ್ಷಿಣೆ ಕೊಟ್ರೆ ಅವನು ತಿಂಗಳುಗಟ್ಟಲೆ ಜೀವನ ಮಾಡ್ತಿದ್ದ ಅದರೊಳಗೆ, ಒಂದು ದಿವಸ ತಿಂಗಳುಗಟ್ಟಲೆ ಜೀವನ ಮಾಡತಕ್ಕಂತಹ ಒಂದು ಶಕ್ತಿ ಇರ್ತಿತ್ತು. ಆಗ ಅವನು ತಿಂದಿದ್ದು ಸಾರ್ಥಕ. ಅಷ್ಟರ ಮಟ್ಟಿಗೆ ಅವ್ರ ಜವಾಬ್ದಾರಿ ಇರ್ತದೆ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆ ನೋಡಿ ಪಾಪ, ಮಾಡೋ ಒಂದು 7 ದಿವಸದ ಕೆಲಸ, 7 ಗಂಟೆ ಕೆಲಸಕ್ಕೆ ಎಷ್ಟು ಸಂಬಳ, 24 ತಾಸದ ಸಂಬಳ ಕೊಡ್ತಾರೆ. ಆಮೇಲೆ ಸಂಡೇ ವರ್ಕಿಂಗ್ ಡೇ ಎಲ್ಲ ಅವತ್ತು ದುಡ್ಡು ಕೊಡ್ತಾರೆ, ಮತ್ತೆ ರಜೆಗಳು ಕೊಡ್ತಾರೆ, ಸಿಎಲ್ಗಳು, ಜನರಲ್ ಹಾಲಿಡೇಸ್ಗಳು, ಆಮೇಲೆ ಎಕ್ಸ್ಟ್ರಾ ರಜೆಗೆ ರೋಗಕ್ಕೆ ಬಂದ್ರೆ ಮತ್ತೆ ರಜೆಗಳು, ಆಮೇಲೆ ನೋಡಿದ್ರೆ ಪ್ರಮೋಷನ್ಗಳು, ಮತ್ತೆ DRIs ಮಾಡೋದು, ರಿಟೈರ್ಮೆಂಟು, ಪೆನ್ಷನ್ನು, ಸತ್ರ ಫ್ಯಾಮಿಲಿ ಪೆನ್ಷನ್ನು, ಇವು ಯೋಚನೆ ಮಾಡೋ ಸಾಧ್ಯ ಇಲ್ಲ. ಇವನು ಬಂದೇ ಎಲ್ಲ ಪೆನ್ಷನ್ ತಾನೇ ತೊಗೊಂಡ್ಬಿಟ್ಟಿರ್ತಾನೆ, ಸರ್ವಿಸ್ ಅಲ್ಲೇ ತಾನೆ ಮುಗಿಸಿಬಿಟ್ಟಿರ್ತಾನೆ ಆಗ್ಲೇನು, ಎಲ್ಲ ದುಡ್ಡು ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿರ್ತಾನೆ ಪಾಪ. ಇಷ್ಟಾರು ಸರ್ಕಾರ ಕೊಡೋದು, ಸರ್ಕಾರಕ್ಕೆ ಇಷ್ಟು ಕಮಿಟ್ಮೆಂಟ್ ಇದ್ರೆ ಶಾಸ್ತ್ರಕ್ಕೆ ಎಷ್ಟು ಕಮಿಟ್ಮೆಂಟ್ ಇರ್ತದೆ. ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ದೇವರು ಕಾಪಾಡೋ ರೀತಿಯೇ ಹಾಗೆ. ಆದ್ದರಿಂದ ಅಂತ ದಕ್ಷಿಣೆ ಕೊಡಬೇಕಾದ್ರೆ ಸರಿಯಾದ ದಕ್ಷಿಣೆ ಕೊಡಬೇಕು ಅಂತಿದ್ರೆ ಅದು ರತ್ನಗಳನ್ನೇ ಕೊಡೋದು ಆತನ ಅಭ್ಯಾಸ. ಅದು ರತ್ನನೂ ಕೊಟ್ಬಿಡ್ತಿತ್ತಂತೆ ಊಟ ಪೂರ್ತಿಯಾಗಲಿ. ಅಷ್ಟೆಲ್ಲ ಪಡ್ಕೊಂಡು ಧರ್ಮದಲ್ಲಿ ಅವತ್ತಿನಿಂದ ದ್ರೌಪದಿ ಅಡಿಗೆ ಮಾಡಬೇಕು, ಅದರಲ್ಲಿ ಹಾಕಬೇಕು, ಅವರೇ ಬಡಿಸ್ಬೇಕು. ಎಷ್ಟರ ಊಟ ಮಾಡಿದ್ರೆ ಯೋಚನೆಯೇ ಇಲ್ಲ, ಕೇಳಿದ್ದೆಲ್ಲ ಕೊಟ್ಟು ಬಿಟ್ಟು ನಿಶ್ಚಿಂತೆಯಾಗಿರ್ತಕ್ಕಂಥ ವ್ಯವಸ್ಥೆ ನಡೆಯಿತು. ಅಲ್ಲಿಗೆ ಅವರ ಸಮಸ್ಯೆ ಪರಿಹಾರವಾಯಿತು. ದುರ್ಯೋಧನ ಕಾಡಿ ಕಳಿಸಿದ್ದ ಪಾಪ ಅನ್ನ ಏನಿಲ್ಲದೆ ಒದ್ದಾಡಿಬಿಡ್ಲಿ, ಪ್ರತಿಜ್ಞೆ ಮಾಡಿದ್ದಾರೆ ಇದ್ದು ಕೊಂದು ಬಿಡ್ತೇನೆ ಅಂತೇಳಿ, ಅವರೇ ವೀಕ್ ಆಗಿಬಿಟ್ರೆ ಏನು ನಡೆಸ್ತಾರೆ ಅಂತ ಅವನು ಯೋಚನೆ. ಪಾಪ ಅವರೇ ವೀಕ್ ಆಗಿಬಿಡ್ತೇವೆ, ಏನು ವೀಕ್ ಆಗಲಿಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ದೈವಿಕವಾದ ಅನ್ನ ಬರೋಷ್ಟು ವ್ಯವಸ್ಥೆ ಅಲ್ಲಿ ನಡೆಸೋಯ್ತು. ಅವರು ಕಾಡಿನಲ್ಲಿದ್ದರೂ ಕೂಡ ಧರ್ಮರಾಜ ಅವತ್ತಿನಿಂದ ಹೇಗಿದ್ದಾನೋ ಗೊತ್ತೇನು, ಮುಂಚಿನಂತೆ ಎದ್ದುಬಿಟ್ಟನಂತೆ. ಹೇಗೆ ಚಕ್ರವರ್ತಿಯಾಗಿದ್ದಾಗ ನಡ್ಕೋತಿದ್ದ ಅದೇ ರೀತಿ ನಡ್ಕೋತಿದ್ದಾನೆ. ಯಥಾಪರ ಮತ್ತೆ ಗೋದಾರ ಶುರು ಮಾಡಿದ, ಯಾಕೆ ದುಡ್ಡು ಬಂದು ರಕ್ತ ಬಂತಲ್ಲ, ಈಗ ವಿನಿಯೋಗ ಮಾಡಿದಷ್ಟು ಬರೋದು ರಕ್ತದ ವೈಶಿಷ್ಟ್ಯ. ಶಾಸ್ತ್ರ ಗ್ರಾಂಟ್ ನೋಡಿ ಉಪಯೋಗಿಸ್ಬಿಡಿ, ನೆಕ್ಸ್ಟ್ ಟೈಮ್ ಜಾಸ್ತಿ ಗ್ರಾಂಟ್ ಕೊಡ್ತಾರೆ, ಮತ್ತೆ ಜಾಸ್ತಿ ಗ್ರಾಂಟ್ ಕೊಡ್ತಾರೆ, ಅರ್ಧ ಉಳಿಸ್ಬಿಡಿ ಲ್ಯಾಪ್ಸ್ ಮಾಡ್ತಾರೆ, ನೆಕ್ಸ್ಟ್ ಕಡಿಮೆ ಕೊಟ್ಬಿಡ್ತಾರೆ. ಇದು ಸರ್ಕಾರದ ಪಾಲಿಸಿಯೇ, ದೇವರ ಪಾಲಿಸಿ ಕೂಡ ಹೌದು. ಕೊಟ್ಟ ಗ್ರಾಂಟ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ಅಂದ್ರೆ ಹೊಸ ಗ್ರಾಂಟ್ ತೊಗೊಂಡು ಎಲಿಜಿಬಿಲಿಟಿ ಬಂದಾಗಲೇ ನಾವೇನ್ ಮಾಡಿ ಅಲ್ಲೇ ಉಳಿಸ್ಬಿಡ್ತೇವಲ್ಲ, ದೇವ್ರು ಇನ್ನೂ ಕಡಿಮೆ ಮಾಡ್ತಾನೆ, ನಮ್ಮ ಮತ್ತೆ ಕಡಿಮೆ ಮಾಡ್ತೀವಿ, ಇನ್ನೂ ಕಡಿಮೆ ಮಾಡ್ತಾನೆ, ಕೊನೆ ಭಿಕ್ಷಾ ಪಾತ್ರ ಕೊಟ್ಬಿಡ್ತಾನೆ. ಅಕ್ಷಯ ಪಾತ್ರ ಕೊಡೋದಿಲ್ಲ, ಭಿಕ್ಷಾ ಪಾತ್ರ ಕೊಟ್ಟು ಕಳಿಸ್ಬಿಡ್ತಾರೆ. ಕೊನೆ ಅಕ್ಷಯ ಪಾತ್ರ ಕೊಡೋ ಬದುಕಬೇಕೇ ಹೊರತು ಭಿಕ್ಷಾ ಪಾತ್ರ ತಗೊಳ್ಳಾಗ ಬದುಕಬಾರ್ದು. ಇವತ್ತು ಕೊಡು ತಗೋ ಇತ್ಗೋ ಹಾಳಾಗು ಅಂತ ಹೇಳಿದ್ದಾರೆ. ಹಿಂದೆ ಹೇಳಿದ್ದೆ, ಯಾರದೋ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ 2 ರತ್ನ ಬರ್ತಿತ್ತಂತೆ ಪಾಪ. ಬೆಳಿಗ್ಗೆ ಎತ್ತ ದೇವ್ರ ಮನೆ ಬಾಗಿಲು ತೆಗೆದ ತಕ್ಷಣ 2 ರತ್ನ ಇರ್ತಿದ್ವು. ಜೀವನ ಪೂರ್ತಿ ದಾನ ಧರ್ಮ ಮಾಡ್ಕೊಂಡಿದ್ದ ಪಾಪ ಆತ. ಮನೆಗೆ ಸತ್ತೋದ. ಆ ಅಣ್ಣ ತಮ್ಮ ಇಬ್ರು ಮಕ್ಕಳು ಅವ್ರು ವೈಕುಂಠ ಮುಗಿಸಿದ್ರು ಪಾಪ. ಬಾಗಲು ತೆಗೆದ್ರು, ಯಥಾ ಪ್ರಕಾರ ಎರಡು ರತ್ನ ಇತ್ತು. ಮಾತಾಡ್ಕೊಂಡ್ರು, ಎರಡು ರತ್ನ ತಗೊಂಡ್ರು. ನಮ್ಮಪ್ಪ ದಡ್ಡ, ಇವರು ಪೂರ್ತಿ ಎರಡೆರಡು ರತ್ನ ಬರ್ತಿತ್ತು, ಎಲ್ಲ ಖರ್ಚು ಮಾಡಿಬಿಟ್ಟ. ಕೂಡಿಟ್ಟಿದ್ರೆ ಎಷ್ಟೊಂದು ಆಗ್ತಿತ್ತು, ಅವನಿಗೆ ಬುದ್ಧಿ ಇಲ್ಲ, ಇನ್ಮೇಲೆ ಅವನಿಗೆ ಮಾಡಬಾರ್ದು. ಎರಡು ರತ್ನ ಬಂದಿದೆ, ಒಂದನ್ನು ಉಪಯೋಗಿಸೋಣ, ಒಂದನ್ನು ಕೂಡಿಡೋಣ ಅಂತ ಹೇಳಿದ್ರು. ಇಮ್ಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಆಗಿಬಿಡ್ತು. ನಮ್ಮ ಎಮ್ ಎಲ್ ಎ ಎಂ ಪಿಗಳ ಸಂಬಳ ಅಕ್ಸೆಪ್ಟ್ ಆಗುತ್ತೆ ನೋಡಿದ್ರಲ್ಲ, ಇಮ್ಮಿಡಿಯೇಟ್ ಅನಪೋಸ್ಡ್ ಆಗಿ ಸ್ಯಾಂಕ್ಷನ್ ಆಗಿಬಿಡ್ತು. ಅದಿಬ್ರು ಒಪ್ಕೊಂಡ್ಬಿಟ್ರು, ಗುಡಿಸೋ ದುಡ್ಡು ತಾನೆ, ಒಂದು ಖರ್ಚು ಮಾಡಿದ್ರೆ ಒಂದು ಇಟ್ಕೊಂಡ್ರು. ಮರುದಿವಸ ಬಳಿ ಬಾಗಲು ತೆಗೆದ್ರು, ಒಂದೇ ರಕ್ತ ಇತ್ತು, ಎರಡು ಇರಲಿಲ್ಲ. ಖರ್ಚು ಮಾಡಿಲ್ಲ, ಮತ್ತೆ ಕೊಡಬೇಕು. ಅದು ಎಷ್ಟು ಸಣ್ಣ ಕಥೆ, ಎಷ್ಟು ಎಫೆಕ್ಟಿವ್ ಆಗಿ ಅದ್ರಲ್ಲಿ ತತ್ವ ಇದೆ ಅದನ್ನು. ಆಮೇಲೆ ಗಾಬರಿ ಆಯ್ತು ಅವರಿಗೆ, ನಾಳೆ ಏನಾಗುತ್ತೋ ತಿಳು, ಅಂದ ಹಾಗೆ ಇಟ್ಕೊಂಡು ಖರ್ಚು ಮಾಡಲಿಲ್ಲ. ಮರುದಿವಸ ಅವ್ರು ಬರಲೇ ಇಲ್ಲ, ಸ್ಟಾಪ್ ಆಗಿತ್ತು. ಅಪ್ಪನ ಕಾಲದಲ್ಲಿ ದಿವಸ ಬರ್ತಿದ್ದು, ಅದು ಎರಡು ದಿವಸ ಕಳ್ಕೊಂಡ್ಬಿಟ್ರಿ ಅವರೆಲ್ಲ. ಇವತ್ತು ನಡೆಯೋದು ಹಾಗೆ. ಹಿಂದಿನ ಕಾಲಕ್ಕೆ ಯಾರು ಊರಿಗೆ ಹೋದರೆ ಎಂಥ ಭಾರಿ ಬಡವ, ಅವನು ದುಡ್ಡು ಇಸ್ಕೊಂಡು ಊಟ ಹಾಕ್ತಿರಲಿಲ್ಲ. ಅವನು ಏನಾದರೂ ಮಾಡಿ ಅವರಿಗೆ ಶ್ರೇಷ್ಠ, ಎಂಥ ಜಾತಿಯವರು ಬೇಕಾದ್ರೂ ಆಗಿರಲಿ, ಅವನು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತಿದ್ದನು, ಊಟ ಮಾಡಲೇಬೇಕು ಅಂತ ಹಠ ಇರ್ತಿ. ಇವತ್ತು ನೋಡಿ ದುಡ್ಡಿಗೆ ಊಟ ಹಾಕೋ ಪದ್ಧತಿ ಬಂತಾನೆ. ದುಡ್ಡಿಗೆ ಹೋಟೆಲ್ ಬಂದ ತಕ್ಷಣ ದಾನದ ಕಾನ್ಸೆಪ್ಟೇ ಹೋಗಿ, ಅನ್ನದಾನದ ಕಾನ್ಸೆಪ್ಟೇ ಹೋಗಿ. ಭಾರಿ ಬಡವನಾದವನು ಅಷ್ಟು ಜಾಗ ಮಾಡ್ತಿದ್ದ ಅಂತ ಜಗತ್ತು ಸುಖವಾಗಿ ಬದುಕ್ತಾ ಇತ್ತು. ಇವ ವಾರಾನ್ನ ಎಷ್ಟು ಜನ ಕೊಡ್ತಿದ್ರು ಗೊತ್ತಾ ಹಿಂದಿನ ಕಾಲಕ್ಕೆ? ತಮ್ಮ ದೇಶದಲ್ಲಿ ಹೆಸರು ಮಾಡಿದ ಬಹಳ ಜನರು ವಾರಾನ್ನ ಓದಿ 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 ವಿಶ್ವವಿಖ್ಯಾತರಾದವರೆಲ್ಲ ಕೂಡ. ಇವತ್ತು ಕಾನ್ಸೆಪ್ಟೇ ಇಲ್ಲ, ಹಾಕಲಕ್ಕೆ ಅವನಿ ತಯಾರಿಲ್ಲ, ಇವನಿಗೆ ಸೊಕ್ಕು ಬೇರೆ ಇದೆ, ನಾವು ಹೋಗೋದಿಲ್ಲ ಅಂತಿದ್ದು ಬೇರೆ. ಇವನು ಇವಾಗ ಅನ್ನ ಭಿಕ್ಷೆ ಅಂತ ತಿಳ್ಕೊಂಡೆ ಇವನು, ಬೇರೆ ಕಡೆ ಭಿಕ್ಷೆ ಬೇಡಕ್ಕೆ ತಯಾರು, ಅದಕ್ಕೆ ಇವನು ತಯಾರಿಲ್ಲ, ಕೊಡ್ಲಕ್ಕೆ ಅವರೂ ತಯಾರಿಲ್ಲ. ಅದು ಫಲಿತಾಂಶ ಕ್ವಾಲಿಟಿ ಡೌನ್ ಆಗೋದೇ ಹೊರತು ಬೇರೆ ಇಲ್ಲೇ ಇಲ್ಲ. ಅಷ್ಟು ಮಾಡಿ ಸುಖವಾಗಿ ಬದುಕ್ತಾ ಇದ್ದಾರೆ. ಅಷ್ಟೊತ್ತಿಗೆ ಈ ಕಡೆ ಒಂದು ಪ್ರಸಂಗ ನಡೀತಾ ಇದೆ. ಧೃತರಾಷ್ಟ್ರ ರಾಜ ಯುಧುರನನ್ನು ಕರೀತಾನೆ, ಕೂಡಿಸ್ಕೊಂಡಿದ್ದಾನೆ, ಮಾತಾಡ್ತಾ ಇದ್ದಾನೆ. ಯುಧುರ, ಪಾಂಡವರನ್ನ ಕಾಡಿಗೆ ಕಳಿಸಿ ಆಯಿತು, ನಾವು ಮುಂದೇನು ಮಾಡಬೇಕು ಅಂತ ಕೇಳಿದ್ದಾನೆ. ಕಿಮತ್ರ ಕಾರ್ಯಂ ಅಂತ ಕೇಳಿದ್ದಾನೆ, ನಾವೇನು ಮಾಡಬೇಕೀಗ ಅಂತ ಕೇಳಿದ್ದಾನೆ. ಯುಧುರನ ಜೊತೆಗೆ ಆಪ್ತಾಲೋಚನೆಯಿಂದ ಮಾಡ್ತಾ ಇದ್ದಾನೆ. ಯುಧುರ ಯಾವಾಗಲೂ ವಿದುರ ವಿದುರನೆ, ಪಾಂಡವರಿಗೆ ಪವರ್ ಇಲ್ಲ, ಈಗ ಕಾಡ್ಪಾಲಾಗಿದ್ದಾರೆ, ಏನಾದ್ರು ಮಾಡಲಿ ಅನ್ಕೊಳ್ಳಿಲ್ಲ ಅಂತ ಸತ್ಯ ಸತ್ಯವನ್ನೇ ಹೇಳ್ತಾನೆ. ಧೃತರಾಷ್ಟ್ರ, ಪಾಂಡವರು ಕಾಡಿಗೆ ಹೋದ್ರು ಏನ್ ಮಾಡೋಣ ಅಂತ ಕೇಳಿತಿ, ಅವ್ರ ಕಾಡಿಗೆ ಹೋಗಿದ್ದಲ್ಲ, ನಿನ್ನ ಮಗ ಕಳಿಸಿದ್ದು, ನೋಡ್ಕೊತ ಸುಮ್ಮನೆ ಕೂತಿದ್ದು, ಅದು ಜೂತಾಡಿ ಕಳಿಸಿದ್ದು, ಇದಕ್ಕೆ ಏನೇನು ಅರ್ಥ ಇಲ್ಲ, ಏನೇನೂ ಬೆಲೆ ಇಲ್ಲ, ಅವ್ರ ಕಾಡಿಗೆ ಕಳಿಸಿದ್ದೇ ಮಹಾ ತಪ್ಪು, ಮೊದಲು ಅವ್ರು ವಾಪಸ್ ಕರೆಸು ಅಂತ ಹೇಳಿ. ಆಹೋಯ ರಾಜ್ಯಂ ಪ್ರತಿಪಾದ ಐತಿ, ಅವ್ರು ವಾಪಸ್ ಕರೆಸು, ರಾಜ್ಯವನ್ನು ಕೊಡು, ಹಾಗೆ ಮಾಡಿದ್ರೆ ಮಾತ್ರ ನೀನು ಬದುಕ್ತಿ ಹೊರತು ನಿನ್ನ ಮಕ್ಕಳು ಬದುಕ್ತಾರೆ ಹೊರತು ಇದ್ದರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನಿಷ್ಠುರವಾದ ಧರ್ಮವಾದಿ ಸರ್ಕಾರ, ಒಬ್ಬ ನ್ಯಾಯವಾದಿ ಏನ್ ಹೇಳ್ತಾರೆ, ತಪ್ಪು ಮಾಡಿದ್ದೆ ವಾಪಸ್ ಕೊಡು ಅಷ್ಟೇ, ಬೇರೆ ದಾರಿನೇ ಇಲ್ಲ. ನೀನು ತಪ್ಪು ಮಾಡಿದ್ದೆ, ಈಗ ಆ ಜೂತವನ್ನು ಯಾರು ಧರ್ಮ ಅಂತ ಕರೆಯೋದಿಲ್ಲ, ಜೂತದಲ್ಲಿ ಗೆದ್ದಿದ್ದು ಗೆದ್ದಿದ್ದು ಅಂತ ಹೆಸರು ಬರೋದಿಲ್ಲ ಅದಕ್ಕೆ, ಅದನ್ನ ಹೇಗೆ ಗೆದ್ದಿದ್ದು ಅಂತ ತಿಳ್ಕೊಂಡಿರೋದು ನೀನೀಗ. ನಿನ್ನ ಮಕ್ಕಳ ತಪ್ಪನ್ನು ನೋಡ್ಕೋತ ಹೇಗೆ ಕೂತಿದ್ದೀಯಾ, ಅದು ಬದುಕಬೇಕು ಅಂತ ಅಪೇಕ್ಷೆ ಇದ್ರೆ ಮೊದಲನ್ನು ಕರೆಸು, ವಾಪಸ್ ಕೊಡು. ಇದು ಮೊದಲನೇ ಭಾಗ. ಅಷ್ಟಕ್ಕೆ ಪೂರ್ತಿ ನಿನ್ನ ಪಾಪ ಹೋಗೋದಿಲ್ಲ, ನಿನ್ನ ಮಕ್ಕಳ ತಪ್ಪು ಮುಗಿಯೋದಿಲ್ಲ, ನೀನು ಸಭೆಯನ್ನು ಏರ್ಪಾಟ್ ಮಾಡಬೇಕು ಅಂತ ಹೇಳಿ. ಸಭೆಯನ್ನು ಏರ್ಪಾಟ್ ಮಾಡಬೇಕು, ತುಂಬಿದ ಸಭೆ ಕರೆಸಬೇಕು. ಜೂತದ ಸಭೆಯಲ್ಲಿ ಯಾರಿದ್ರಲ್ಲ ಅವರೆಲ್ಲ ಇರಬೇಕು. ಆಗ ಭೀಮ ಧರ್ಮರಾಜಾದಿಗಳ ಮುಂದೆ, ದ್ರೌಪದಿಯ ಮುಂದೆ, ದುರ್ಯೋಧನ ದುಶ್ಯಾಸನರು ಕ್ಷಮೆ ಕೇಳಬೇಕು ಅಂತ ಹೇಳುತ್ತಾರೆ. ಕ್ಷಮೆ ಕೇಳಬೇಕು, ದೊಡ್ಡ ತಪ್ಪು ಮಾಡಿದ್ದೇವೆ, ಈಗೆಲ್ಲ ಮಾಡ್ಕೂಡ್ದಾಯ್ತು, ಕ್ಷಮೆ ಕೇಳಬೇಕು. ಆ ಕ್ಷಮೆ ಕೇಳಿದ್ರೆ ಮಾತ್ರ ನಿನ್ನ ಮಕ್ಕಳ ಜೀವನ ಇಲ್ಲದೆ ಹೋದರೆ ಇಲ್ಲ. ಎಷ್ಟು ಪ್ರಾಕ್ಟಿಕಲೇ ಮಾತಾಡ್ತಾನೆ ಬಿದುರ. ಬಹಿರಂಗದಲ್ಲಿ ತಪ್ಪು ಮಾಡಿ ಗುಟ್ಟಾಗಿ ಕ್ಷಮೆ ಕೇಳಿದ್ರೆ ಬೆಲೆ ಇಲ್ಲ, ಅದಕ್ಕೆ ಆ ಬಹಿರಂಗದಲ್ಲೇ ಕ್ಷಮೆ ಕೇಳಬೇಕು. ಆ ಕ್ಷಮೆ ಕೇಳದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಅದನ್ನು ಮಾಡಿಸ್ಬೇಕಾದ ನಿನ್ನ ಜವಾಬ್ದಾರಿ ಇದೆ, ಅಪ್ಪನಾಗಿ ತಂದೆಯಾಗಿ ನೀನು ಅದು ಕೆಲಸ ಮಾಡದೆ ಹೋದರೆ ನಿನ್ನ ಮಕ್ಕಳ ಪಾಪಕ್ಕೆ ನೀನು ಭಾಗಿಯಾಗ್ತೀಯ, ಇದಕ್ಕಿಂತ ಹೆಚ್ಚೇನು ಆಗೋದಿಲ್ಲ, ಮೊದಲ ಕೆಲಸ ಮಾಡು ಅಂತ ಹೇಳಿಬಿಟ್ಟು. ಈ ಮಾತು ಕೇಳಿದ ತಕ್ಷಣ ಧೃತರಾಷ್ಟ್ರನಿಗೆ ಬೆಂಕಿ ಹಚ್ಚಿಟ್ಟು ಬಂದ್ಬಿಡ್ತು. ನೋಡಿ, ಅರ್ಥ ಮಾಡ್ಕೊಳ್ಳಿಲ್ಲ ಅದನ್ನ, ಬಾರಿಸಿಟ್ಟು ಬಂದ್ಬಿಡ್ತಂತೆ. ಏನು ವಿದುರ, ನನ್ನ ಮಕ್ಕಳು ಎಷ್ಟು ಕಷ್ಟಪಟ್ಟು ರಾಜ್ಯ ಸಂಪಾದನೆ ಮಾಡಿದ್ದಾರೆ, ಪಿಕ್ ಪಾಕೆಟ್ ಮಾಡಿದ್ರು ಭಾರಿ ಕಷ್ಟಪಟ್ಟವನೇ ಆ ಲೆಕ್ಕದೊಳಗೆ, ದರೋಡೆ ಮಾಡಿದ್ರು ಭಾರಿ ಕಷ್ಟಪಟ್ಟಾಗ ಲೆಕ್ಕ. ಏನು ಧೃತರಾಷ್ಟ್ರ ಮಾತಾಡ್ತಾನೆ, ಕಾರಣ ಮಕ್ಕಳ ಸಹವಾಸ ಅವನ ಬುದ್ಧಿ ಕೆಡಿಸಿಬಿಟ್ಟಿದ್ದೆ ಪಾಪ. ಎಷ್ಟು ಕಷ್ಟಪಟ್ಟು ಮಕ್ಕಳು ರಾಜ್ಯ ಸಂಪಾದನೆ ಮಾಡಿದ್ದಾರೆ, ಅದನ್ನು ಕೊಡು ಅಂತ ಹೇಳ್ತೀಯ. ದಾತೋಸಿ ಪ್ರತೀಪಃ ಮಮ ಮದಾತ್ಮ ಜಾನಾಂ, ನನಗೆ ಗೊತ್ತಾಯ್ತು ನೀನು ನನ್ನ ಹಿತೈಷಿ ಅಲ್ಲ, ನನ್ನ ಶತ್ರು ಅಂತ ಹೇಳಿದ್ರು. ನನ್ನ ಶತ್ರು ನೀನು, ನನ್ನ ಮಕ್ಕಳ ಅಭ್ಯುದಯ ಕಂಡ ನಿನಗೆ ಆಗ್ತಾ ಇಲ್ಲ, ಏನಾದರೂ ಮಾಡಿ ಅವರನ್ನು ಬೈತಾ ಇರ್ತೀಯ, ಪಾಂಡವರನ್ನೇ ಹೊರಡ್ತಾ ಇರ್ತೀಯ. ನೀನೀಗ ನೀನೊಬ್ಬ ಪಕ್ಷಪಾತಿ, ನೀನು ನನಗೆ ಬೇಕಿಲ್ಲ, ಯಥೇಷ್ಟತಃ ತಿಷ್ಠವಾ ಗಚ್ಚವಾ ಅಂತ ಹೇಳಿಬಿಟ್ಟೆ. ಬೇಕಾದಿರೂ ಸಾಕಾದ್ರೆ ಹೋಗು, ನೀನು ಸಾವಾಸರೇ ಬೇಡ ಅಂದ್ಬಿಟ್ಟೆ. ಇದರ ನೋಡ್ತಾನೆ, ಹಾಗಿದ್ರೆ ಹೋಗ್ಲಾ ಅಂತ ಕೇಳುತ್ತಾನೆ. ಹೋಗಿ ಇಷ್ಟ ಬಂದ ಮಾಡು ಅಂತ ಹೇಳಿಬಿಟ್ಟಂತೆ. ಇದರ ಕಷ್ಟ ಹೊರಟೇ ಬಿಟ್ಟಂತಾನೆ, ಇದರ ಹೊರಟೇ ಬಿಡ್ತಾನೆ. ಒಂದು ರಥ ತಗೋತಾನೆ, ಆತ ಇದಿತ್ತಲ್ಲ ಮೆಂಬರ್ ಇದ್ದಾಗೆ, ಆತಗೆ ದೊಡ್ಡ ವಿಶಿಷ್ಟವಾದ ಸ್ಥಾನ ಇತ್ತು, ಪಾಪ ಹತ್ಕೊಂಡು ಹೊರಟೆ ಹೋಗಿಬಿಟ್ಟಂತಲ್ಲಿ. ಈ ಕಡೆ ಆಮೇಲೆ ನೋಡ್ತಾನೆ ಎಲ್ಲಿ ಹೋಗ್ಬೇಕು ಇದ್ರೆ, ಈ ಮಧ್ಯೆ ಹೋದ್ರೆ ಸೀದಾ ಪಾಂಡವರ ಹತ್ರ ಹೋಗಿಬಿಟ್ಟೆ, ಬೇರೆ ಕಡೆ ಇಲ್ವೇ ಇಲ್ಲ. ಇದು ಪಾಂಡವರ ಹತ್ರ ಹೋಗ್ತಾನೆ, ಎಲ್ಲ ಪಾಂಡವರು ಕೂತಿರ್ತಾರೆ, ಸುದ್ದಿ ಬರ್ತಾ ಇದೆ ಇದರ ಬಂದ ಅಂತ ಸುದ್ದಿ ಬಂತು. ಧರ್ಮರಾಜನ ಒಂದು ಕ್ಷಣ ಭಯ ಆಯ್ತದೆ, ಇದರ ಬಂದ ಅಂತ ಏನ್ ಸುದ್ದಿ ತಂದಿದ್ದಾನೆ ಏನೋ, ಮತ್ತೆ ಇನ್ನೊಂದು ರೌಂಡ್ ಜೂತಕ್ ಕರೀತಾರೆ ಅನ್ಕೊಂಡ್ಬಿಟ್ಟಂತ ಪಾಪ. ಹಿಂದೆ ಎರಡು ಸತಿ ಕರ್ಲಕ್ ಬಂದಿದ್ನಲ್ಲ ಜ್ಯೂತಕ್ಪಾ ಅಂತ ಹೇಳಿ ಮತ್ತೆ ಜ್ಯೂತಕ್ ಕರೀತಾನೆ ಅಂತ ಕಾಣಿಸ್ತದೆ. ಈ ಸೋಲಕ್ಕೆ ಏನೂ ಇಲ್ವಲ್ಲ, ಅಕ್ಷಯ ಪಾತ್ರಗೆ ಕೈ ಹಾಕ್ತಾರೆ ಗತಿ ಅನ್ನೋಷ್ಟು ಮಟ್ಟಿಗೆ ಇದು ಈ ಧರ್ಮರಾಜರು ಭಾರಿ ಭಯ ಆಯ್ತದೆ. ಅದು ಎಷ್ಟು ಆತನ ಮನಸ್ಸು ಮೃದುವಾಗಿತ್ತು ಅಂದ್ರೆ, ಇಲ್ಲಿರ್ಲಿಕ್ಕೂ ಬಿಡ್ತಾ ಇಲ್ವಲ್ಲ ದುರ್ಯೋಧನ, ಎಷ್ಟು ಪಾಪಿಯವನು, ನಂಪಾಡಿನ ಕಾಡಿನಲ್ಲಿದ್ರು ಕೂಡ ಏನೋ ಕುತಂತ್ರ ಮಾಡಲಿಕ್ಕೆ ಹೊರಟಿದ್ದಾನೆ, ಅದಕ್ಕೆಲ್ಲ ನಮ್ಮ ವಿದುರನ್ನು ಉಪಯೋಗಿಸ್ಕೊಂಡು ಬಿಡ್ತಾರೆ, ವಿದುರನ್ನು ಕಳಿಸಿದರೆ ಮಾತ್ರ ನಾವು ಆತ್ಕೇಳ್ತೇವೆ ಎಂದು ಗೊತ್ತಿದೆ ಅವರಿಗೆ. ಮತ್ತೇನು ಕೆಟ್ಟಸುದ್ದಿ ತಂದೋ ಏನು ಗೊತ್ತಿಯೋ, ಭೀಮಸೇನ ಏನು ಮಾಡಲಿ ಅಂತ ಕೇಳ್ತಾನೆ. ಇದು ಬಹಳ ಇಂಟ್ರೆಸ್ಟಿಂಗ್ ಇತ್ತು. ಇಡೀ ಮಹಾಭಾರತ ಓದಿ ನೋಡಿ, ಧರ್ಮರಾಜ ತನ್ನ ಅತ್ಯಂತ ರಹಸ್ಯ ಸಮಸ್ಯೆಗಳನ್ನೆಲ್ಲ ಮುಂದಿಡ್ತಾ ಇದ್ದಿದ್ದು ಭೀಮನ ಜೊತೆಗೆ ಮಾತ್ರ ಅರ್ಥ ಮಾಡ್ತದೆ, ಭೀಮನ ಜೊತೆಗೆ ಮಾತ್ರ. ಇಂಥ ಸೂಕ್ಷ್ಮ ವಿಚಾರಗಳು, ಮಂತ್ರತಂತ್ರ ಬಂದರೆ ಧೌಮ್ಯಾಚಾರ್ಯರು, ಇಂಥ ಸೂಕ್ಷ್ಮ ವಿಚಾರ ಏನೇ ಬಂದರೂ ಕೂಡ ಭೀಮನನ್ನೇ ಕೇಳ್ತಾ ಇತ್ತು. ಇದು ಟಿವಿಯವರು ಅಪ್ಪಿ ತೋರಿಸಿಲ್ಲ, ಇದರ ಟಿವಿಯವರು ಭೀಮಸೇನಿಗೆ ಭೀಮನಿಗೆ ಪಾಪ ಸ್ಟೂಲ್ ಕೂಡ ಕೊಟ್ಟಿಲ್ಲ ಟಿವಿ ಒಳಗೆ, ಯಾವಾಗಲೇ ಸ್ಟ್ಯಾಂಡಿಂಗೆ ಸ್ಟ್ಯಾಂಡಿಂಗ್ ನಿಂತಿರ್ಬೇಕು ಹಿಂದ್ಗಡೆ, ಅದು ಪೆದ್ದರಿಂದ ನಿಂತಿರ್ತಾನೆ. ಮಂಕು ಅಂದ್ರೆ ಮಂಕು, ಹೈ ಕ್ಲಾಸ್ ಮಂಕಿಂತ ನಿಂತಿರ್ತಾನೆ ಅವನು. ನೋಡಿ ಅದು ನಿಜವಾದ ಭೀಮ ಆಗಿದ್ದಿದ್ರೆ ಈ ಭೀಮನ್ ನೋಡಿದ್ರೆ ನಮಗೆ ಏನು ಗೌರವನೇ ಬರೋದಿಲ್ಲ ಅಂತ. ಭೀಮ ಮಹಾಭಾರತದ ಭೀಮ ಅಂದ್ರೆ ಭೀಮನಿಗೆ ಮಾತ್ರವೇ ಎಲ್ಲರೂ ಹೆದರ್ತಾ ಇದ್ದಿ. ಭೀಮನ ಸ್ಥಾನಮಾನ ಅತ್ಯುನ್ನತವಾದ ಧರ್ಮ ನಿಷ್ಠುರ, ಧರ್ಮದಲ್ಲಿ ಅತ್ಯಂತ ಶ್ರದ್ಧೆ ಇರತಕ್ಕಂಥ ವ್ಯಕ್ತಿ, ಅಸಮಾನವಾದಂಥ ವೀರ, ಆತನ ಮಾತಿಗೆ ಎದುರೇ ಇಲ್ಲ. ಅತ್ಯಂತ ಧರ್ಮ ಪ್ರಜ್ಞೆಯನ್ನ ಕಂಡು ಭೀಷ್ಮ ದ್ರೋಣಾದಿಗಳು ನಡುಕ್ತಾ ಇರ್ತಾರೆ ಭೀಮನನ್ನ ಕಂಡ್ರೆ. ಅಂತ ಒಳ್ಳೆ ಬ್ರಿಲಿಯಂಟ್ ಆಗಿರೋನ ಕಂಡ್ರೆ ಸಹಜವಾಗಿ ಗೌರವ ಬರಬೇಕಲ್ಲ, ಅಂತ ಗೌರವ ಭೀಮನ ಬಗ್ಗೆ ತುಂಬಾ ಇತ್ತು. ಇಲ್ಲೂ ಹಾಗೆ ಭೀಮನನ್ನೇ ನೇರವಾಗಿ ಕೇಳೋದು, ಹಾಗೆ ಹೇಳ್ತಾರೆ, ಅಣ್ಣ ಯಾಕೆ ಯೋಚನೆ ಮಾಡ್ತೀಯ, ಅವ್ರು ಯಾರು ಬಂದ್ರು ನಾನಿದ್ದಾರೆ ಯೋಚನೆ ಮಾಡಬೇಡ ಅಂತ ಹೇಳಿ. ಎಂತ ನಾನು ಬಂದು ಬಿಟ್ಟು ನೋಡು ಗೊತ್ತಾಗ್ತದೆ, ಅಷ್ಟೇ ಬಿಟ್ಟು ನೋಡು ಗೊತ್ತಾಗ್ತಾ ಇದೆ, ನೀನು ಯೋಚನೆ ಮಾಡೋ ಕಾರಣ ಇಲ್ಲ. ಅವನು ಇದ್ರ ನಾನು ಕಂಡಾಗ ಇದರ ಧರ್ಮಿಷ್ಠನೆ, ಏನು ಯೋಚನೆ ಮಾಡಿದ್ರೆ ತಿಳ್ಕೊಳ್ಳ ಕಾರಣ ಇಲ್ಲ. ಖಂಡಿತ ನಮ್ಮಲ್ಲಿ ನ್ಯಾಯ ಇದೆ, ಧರ್ಮ ಇದೆ, ಬಲ ಇದೆ, ಮತ್ತೆ ಯೋಚನೆ ಮಾಡಬೇಕು, ನಿಶ್ಚಿಂತನಾಗಿರು ಅಂತ ಹೇಳಿದ ತಕ್ಷಣ ಧರ್ಮ ಸಮಾಧಾನವಾಯ್ತಂತೆ. ಅಲ್ಲಿಗೆ ವಿದುರ ಬರ್ತಾ ಇತ್ತು, ಸ್ವಾಗತ ಮಾಡ್ತಾರೆ. ಧರ್ಮರಾಜ ಎಷ್ಟೇ ಇದ್ರೂ ಗೌರವ ಕೊಡೋದ್ರಲ್ಲಿ ಮಾತ್ರ ಆತನಿಂದ ಕಲಿಬೇಕು. ನಾವು ಕರೆದು ಚಿಕ್ಕಪ್ಪ ಅಂತ ಕರೆದು ಕೂಡಿಸಿ ನಮ್ಮ ವಂದನೆಗಳನ್ನ ಮಾಡಿ ಪೂರ್ವ ಒಳ್ಳೆ ಸ್ವಾಗತ ಮಾಡಿ ಕೂಡಿಸಿಕೊಂಡಂತೆ. ಏನು ವಿಷಯ ಬಂದಿದ್ದು ಅಂತ ಕೇಳಿದರೆ ಧರ್ಮರಾಜ, ನನ್ನ ಮನಸ್ಸು ಇಲ್ಲೇ ಇತ್ತಪ್ಪ ಇಷ್ಟು ದಿವಸಗಳ ಕಾಲ, ನಿನ್ನ ಜೊತೆಗಿರ್ಬೇಕಾದ ಭಾರಿ ಅಪೇಕ್ಷೆ ಇತ್ತು, ಆದರೆ ಅಣ್ಣ ನೋಡಿದ್ರು ಧೃತರಾಷ್ಟ್ರ ಬಿಟ್ಟು ಬರ್ಲಿಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ಅಲ್ಲಿ ಜೊತೆ ನಿರ್ವಾಹ ಇಲ್ಲ ಅಂತಿದ್ದೆ, ಇವತ್ತು ಆತನೇ ಹೋಗೊಂದು ಬಿಟ್ಟೆ ಬಂದುಬಿಟ್ಟೆ ಅಂತ ಹೇಳಿ ಆತನೇ ಹೋಗು ಅಂತ ಹೇಳಿದ. ನಿಶ್ಚಿಂತೆಯಾಗಿ ಬಂದೆ, ನಾನು ಮನಸ್ಸಿದ್ದಲ್ಲಿ ಇರ್ಲಕ್ಕ ಆಗಿದ್ದಿಲ್ಲ ಎಷ್ಟು ದಿವಸ, ನಿರ್ವಾಹ ಇಲ್ಲದೆ ನಾನು ಇರ್ತಿದ್ದೆ, ಇವತ್ತು ನಿಮ್ಮ ಜೊತೆಗೆ ಇರ್ಲಿಕ್ಕೆ ಬಂದುಬಿಟ್ಟಿದ್ದೆ ನಾನೀಗ, ನಿಮ್ಮಂಥವರ ಸಹವಾಸ ನನಗೆ ಬೇಕಾಗಿತ್ತು, ಅನಾಯಾಸ ನನಗೆ ಸಿಕ್ತು ಅಂತ ಹೇಳಿದಾಗ ಧರ್ಮನ ಭಾರಿ ಸಮಾಧಾನವಾಯ್ತಂತೆ. ಅದರ ಹೇಳ್ತಾನೆ, ನಿಮ್ಮ ಜೊತೆ ವಾಸ ಮಾಡ್ತೇನೆ, ನಿಶ್ಚಿಂತೆ ಇಲ್ಲೇ ಇದ್ದು ಬಿಡ್ತೇನೆ ಅಂತ ಹೇಳಿದ ತಕ್ಷಣ ಒಳ್ಳೆ ಸ್ವಾಗತ ಮಾಡ್ತಾರೆ, ಅವಶ್ಯ ಇಲ್ಲಿರಬಹುದು, ನಮ್ಮ ಪುಣ್ಯ ಅಂತ ಹೇಳಿದ ಧರ್ಮರಾಜ. ಈ ಘಟ್ಟ ಮುಗಿತು. ಆ ಕಡೆ ಏನಾಗಿದೆ, ಧೃತರಾಷ್ಟ್ರ ಇರೋ ಬೈದ ಇದನ್ನು ಕಳಿಸಿಬಿಟ್ಟ, ಯೋಚನೆ ಮಾಡ್ತಾ ಕೂಡ್ತಾನೆ, ಗೊಳೋ ದಳ್ಳಕ್ಕೆ ಶುರು ಮಾಡಿಬಿಡ್ತಾನೆ. ಇವತ್ತಿನ ದಿವಸ ನಾನೇನಾದ್ರು ಬದುಕಿದ್ರೆ ವಿದುರನಿಂದ ಬದುಕಿದ್ದೇನೆ ಅಂತ ಅರ್ಥ ಮಾಡ್ಕೊಂಡಂತೆ. ನಾನು ಕೇಳೋರು ಯಾರಿದ್ದಾರೆ ಮನೆಯಲ್ಲಿ ಅಂತ ಅನ್ಕೋತಾನಪ್ಪ, ನಾನು ಕೇಳೋರು ಯಾರಿದ್ದಾರೆ, ಯಾರೋ ಅವನು ಮಾತಾಡಿಸೋರೇ ಇಲ್ಲ ಪಾಪ. ಆ ದುರ್ಯೋಧನ ಏನಾದ್ರು ಬಂದ ಅಂದ್ರೆ ಡಿಮ್ಯಾಂಡ್ ಅಂತಾನೆ ಅರ್ಥ. ಇವತ್ತಿನ ಮಕ್ಕಳಿದ್ದಾಗೆ ಏನೋ ಕೊಡಿಸ್ಲಿಕ್ಕೆ ಕೇಳಕ್ ಬಂದಿರ್ತಾರೋ ಬೇರೆ ಹೊತ್ತಿನ ಕೇಳಿಸಕ್ ಬರಂದಿರೋದು ಎಲ್ಲ ಎಕ್ಸೆಪ್ಷನ್ ಇರ್ತಾರಷ್ಟೇ. ನಿಮಗೇನು ಬೇಕು ಅಂತ ಕೇಳೋದನ್ಸಿಗೋದು ಭಾರಿ ಕಷ್ಟ, ತಮಗೇನು ಬೇಕು ಅಂತ ಕೇಳೋದಕ್ಕೆ ಬರೋದು ಜಾಸ್ತಿ. ಈ ಟ್ರೆಂಡ್ ಶುರು ಮಾಡಿದ್ದೆ ದುರ್ಯೋಧನ, ಯಾವಾಗ ಬಂದರೂ ಕೂಡ ಅಪ್ಪ ನನಗೆ ಏನು ಕೊಡ್ತೀಯ ಏನು ಮಾಡ್ತೀಯ ಅಷ್ಟೇ, ನೀನು ಹೇಗಿದ್ದೆ ಅಂತ ಎಂದೂ ಕೇಳಿದವರು. ಮೊದಲೇ ಕುರುಡ ಬೇರೆ, ಜೊತೆಗೆ ಮುದುಕ ಬೇರೆ, ನಾನು ಎಂದೆಂದೂ ವಿಚಾರಿಸಿಲ್ಲ. ಅವನು ನನ್ನ ಜೊತೆಗೆ ಎಲ್ಲಾ ಕಾಲಕ್ಕಿದ್ದು ಇದರ ಮಾತ್ರ ಅಂತ ಅರ್ಥ ಮಾಡ್ಕೊಂಡಂತೆ. ಇದರ ಮಾತ್ರ ನನ್ನ ಜೊತೆಗಿದ್ದ ಅಂಥವನು ಕಳ್ಕೊಂಡ್ಬಿಟ್ಟೆ ನಾನೀಗ. ಅವನು ಹೇಳಿದ್ದಾದರೂ ಪಾಪ ಏನು ತಪ್ಪು ಹೇಳಿದ್ದಾನೆ, ನನ್ನ ಒಳ್ಳೇದಕ್ಕೆ ಹೇಳಿದಾನೆ ಹೊರತು ತನ್ನ ಒಳ್ಳೇದಕ್ಕೆ ನನಗೆ ರಾಜ್ಯ ಕೊಡುತ್ತೇನೆ ಕೇಳಲಿಲ್ಲ ಪಾಪ ಆತ, ಪಾಂಡವರಿಗೆ ರಾಜ್ಯ ಕೊಡುತ್ತೆ ಕೇಳಿದ. ನಿಜವಾಗ್ಲೂ ಸರಿಯಾದ ಮಾತು, ನಾನೇ ದುಡುಕಿ ಬಿಟ್ಟೆ, ಬಾಯಿ ಬಂದ ಬೈದುಬಿಟ್ಟೆ, ಇದ್ರೆ ಏನು ಹೋದ್ರೆ ಹೋಗು ಅಂತ ಹೇಳಿಬಿಟ್ಟೆ, ಇದ್ರೆ ಹೋಗೇ ಬಿಟ್ಟ, ನಾನು ಹೇಗೆ ಬದುಕಲಿ ಅಂತ ಯೋಚನೆ ಮಾಡಿ ಶುರು ಮಾಡಿದ್ದಂತೆ. ಇದು ಪ್ರಾಕ್ಟಿಕಲ್ ಲೈಫ್ ಇದು, ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮಹಾಭಾರತ ಕಥೆಯಲ್ಲ ತತ್ವ. ಸಿಟ್ಟು ಬಂತು, ಬೈದುಬಿಟ್ಟ ವಿದುರನನ್ನ, ಹೊರಟು ಹೋಗಿಬಿಟ್ಟ ವಿದುರ. ವಿದುರ ಅಂದ್ರೆ ಯಾರು, ಧರ್ಮದ ರೂಪ, ಯಮಧರ್ಮನ ಅವತಾರ. ಧರ್ಮನ ಬೈತೀವಲ್ಲ ಹಾಳ ಸಂಧ್ಯಾವಂದಿ ಅಂತ ಬೈತೀವಲ್ಲ, ಆಟೈತು ದರಿದ್ರ ದೇವ್ರು ಪೂಜೆ ಆಳ ಸಂಧ್ಯಾವನ್ನೇ ಈ ಕೆಟ್ಟ ಏಕಾಚಿ ಅಂತ ಬೈತೇವ ನೋಡಿದ್ರ ಇದ್ರನ್ನು ಬೈದಾಗ ಲೆಕ್ಕ ಇವೆಲ್ಲ ಕೂಡ ಇದ್ರ ಹೋಗ್ಬಿಟ್ಟಾಕ ಬಿಟ್ಟರೆ ನಮ್ಗಟ್ಟೆ ಹೋಗ್ಬಿಡ್ತದೆ ಆ ಕಡೆಗೆ. ಆಮೇಲೆ ಗೊತ್ತಾಯ್ತಂತೆ ಗೋಳಾಡ್ತಾನೆ ಬದುಕಿದ್ದೆ ಅದರಿಂದ ನಾವು ಅದ ಅರ್ಥ ಆಗುತ್ತೆ. ಇವತ್ತು ನಾವು ಇಷ್ಟು ದಿವಸ ಬದುಕಿದ್ದು ಯಾವುದರಿಂದ? ಧರ್ಮೋ ರಕ್ಷತಿ ರಕ್ಷಿತ, ಧರ್ಮಾನುಷ್ಠಾನ ಮಾಡಿದ್ದೇವೆ ಅಂತ ಬದುಕಿದ್ದೇವೆ, ಅದನ್ನೇ ಬೈದು ಬಿಟ್ಟಿವೆಲ್ಲ. ನಾವು ಏನು ಮಾಡೋದೀಗ? ನಮ್ಗೀಗ ಅರ್ಥ ಆಗೋದು. ಮಂಚ ಬಾರದು ಮಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಚಿಂಚಬಾರದು ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ. ಪುರಂದರದಾಸರ ಈ ಮಾತು ಇಡೀ ಶಾಸ್ತ್ರಗಳ ಸಾರ. ಜರಗಳು ಹಿಂದೆ ಬರೋದಿಲ್ಲ, ಧರ್ಮ ಹಿಂದೆ ಬರ್ತದೆ ಅಂತ ಹೇಳಿ. ಅವನು ಮಾಡಿದ್ ಎಷ್ಟೋ ಜನ ಇರ್ತಾರೆ, ಓ ನಿಮ್ಮ ತಂದೆ ಹೀಗೆ ಮಾಡಿದ್ರು, ಅವ್ರ ಮಗನ ನೀವು, ಮಾಡಿದ್ದೇನೋ ಒಂದು ಕೆಲಸ, ಎಷ್ಟನ್ನು ಕೂಡ ಮಾಡಿಕೊಡ್ತಾರೆ ಗೊತ್ತಾ? ಅವರ ಧರ್ಮ ಕಾಪಾಡಿ. ಇವತ್ತು ಹಣಕಾಸು ಯಾವುದು ಕೌಂಟ್ ಆಗಲಿಲ್ಲ, ಅವನು ಮಾಡಿದ್ದು ಉಪಕಾರ ನೆನೆಸ್ಕೊಂಡ ತಕ್ಷಣ ಮಗನ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಎಲ್ಲಿಂದ ಬಂತಿದು? ಅವ್ರು ಮಾಡಿದ ಫಲ ಇದು. ನಮ್ಮ ಧರ್ಮ ನಮ್ಮನ್ನು ಕಾಪಾಡುತ್ತೆ ಹೊರತು ಬೇರೆ ಅಲ್ಲ. ಆದರೆ ವಿದುರನನ್ನು ಕಾಪಾಡ್ತಾ ಇದ್ದ, ದಿನನಿತ್ಯ ನನ್ನ ಜೊತೆಗೆ ಇರ್ತಾ ಇದ್ದ, ಹುಟ್ಟಿದಾಗಿಂದ ಜೊತೆ ಬೆಳೆದವರು ನಾವು. ಇವತ್ತು ಯಾವುದೋ ಕಾರಣಕ್ಕೆ ಬೇಜಾರು ಮಾಡ್ಕೊಂಡು ಬಿಟ್ಟೆ, ನಾನು ಹೇಗೆ ಬದುಕೋದು ಅಂತ ಹೇಳಿಬಿಟ್ಟು ಸಂಜಯ ಅಂತ ಉಪವಾಸ ಕೂತ್ಬಿಡ್ತಾನಪ್ಪ. ಇನ್ನು ನಾನು ಏನು ಮಾಡೋಕ್ಕೆ ಆಗೋದಿಲ್ಲ, ಉಪವಾಸ ಕೂತು ಬಿಟ್ಟಾಗ ಸಂಜಯ ಬರ್ತ ಇನ್ನೊಬ್ಬ ಹಿತೈಷಿ ಅವನು, ಆದ್ರೆ ಅವನು ಜೂನಿಯರ್, ಅವನು ಸೀನಿಯರ್ ಅಲ್ಲ, ಕಾಂಟೆಂಪರರಿನೇ ಅಲ್ಲ, ಸೀನಿಯರ್ ಜೂನಿಯರ್ ಆದ್ದರಿಂದ ಕರೀತಾರೆ. ಸಂಜಯ ನನಗಿರ್ಲಕ್ಕೆ ಆಗೋದಿಲ್ಲ, ಮೊದಲು ನನಗೆ ವಿದರ ಬೇಕು ಅಂತ ಹೇಳಿ. ನನಗೆ ವಿದರ ಬೇಕು, ಏನಾದ ಮೇಲೆ ಕರ್ಕೊಂಡು ಬಾ ಅವನನ್ನ, ಇಲ್ಲಿ ಹೋದ್ರೆ ನಾ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸಂಜಯನು ಭಾರಿ ಒಳ್ಳೆಯವನು ಪಾಪ, ಭಗವದ್ಗೀತೆ ಹೇಳಿದ್ದೆ ಅವನು ಪಾಪ, ಕಣ್ಣಾರೆ ಕಂಡಿದ್ದು ಭಗವದ್ಗೀತೆಯನ್ನ, ವೇದವ್ಯಾಸರ ಅನುಗ್ರಹದಿಂದ ಕಂಡ ಪುಣ್ಯಾತ್ಮ ಅವನು ಪಾಪ, ತುಂಬಾ ಸಾತ್ವಿಕ, ನಾನು ನೋಡ್ಕೊಂಡ್ಬರ್ತೇನೆ ಅಂತ ಹೊರಟಂತ ಅಲ್ಲಿಂದ. ಆಗ ಧೃತರಾಷ್ಟ್ರರಿಗೆ ಅರ್ಧ ಸಮಾಧಾನವಾಯಿತು. ಕಾಯ್ತಾ ಕೂಡ್ತಾನೆ, ಏನಾಗುತ್ತೆ ಮುಂದೆ ಮುಂದೆ ನಾಳೆ ನೋಡೋಣ ಅಂತ ಹೇಳ್ತಾ. ಈ ಸಾರಿ ಮೂರು ಹೊಸ ಪುಸ್ತಕ ಬಂದಿದೆ, ಒಂದು ಭಗವದ್ಗೀತೆ ಅನುವಾದ, ಹಿಂದೆ ಅನೇಕ ಸರ್ತಿ ಹೇಳಿದ್ದೆ ಪ್ರತಿ ಶ್ಲೋಕಕ್ಕೂ ಅನುವಾದ, ಇನ್ನೊಂದು ಗೀತಾಬೋಧ ಅಂತೇಳಿ ಭಗವದ್ಗೀತೆಯ ಒಂದು ವಿವರಣೆ, ಮತ್ತೊಂದು ವೆಂಕಟೇಶ ಪಾರಿಜಾತ ಪುಸ್ತಕ ಆಗೋಗಿತ್ತು, ಅದು ರೀಪ್ರಿಂಟ್ ಆಗಿದೆ, ಆಸಕ್ತರ ಅದರ ಪ್ರಯೋಜನ ಪಡ್ಕೊಳ್ಬಹುದು ಅಂತ ಹೇಳ್ತಾ. ನಾಳೆ ಸರಿಯಾಗಿ 7 ಗಂಟೆಗೆ ಪ್ರವಚನ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಶ್ರೀಯತಾಂ ಕಮಲಾ.